ஸ்ரீசேஷம் நாராயணமநாமயம் சம்பிரணம்ய கவக்ஷாமி பிரமாணானாம் ஸ்வலக்ஷணம். ஸ்ரீமதாச்சாரியரு தத்துவசங்கியான மற்றும் தத்துவ விவேகங்களில் தத்துவ விபாகவன்னு பிரமேய விபாகவன்னு மாடி முந்தே பிரமாண லட்சணத்தில் யாவ ஆதாரத மேலே பிரமேயங்களை தீர்மானம் மாடுக்கு அந்த நோடிதே அந்த தக்ஷண கண்ணிந்த கேடிதே அந்த தக்ஷண கிவியிந்த அது ஹேகோ ಯಾವುದೇ ಪ್ರಮೇಯ ನಿಶ್ಚಯಕ್ಕೆ ಪ್ರಮಾಣ ಅಂತ ಬೇಕು. ಪ್ರಮಾಣ ಇಲ್ಲದೆ ಹೋದರೆ ಪ್ರಮೇಯ ನಿಶ್ಚಯ ಆಗೋದಿಲ್ಲ. ಲಕ್ಷಣ ಅಂದ್ರೇನು? ಗೋವಿನ ಲಕ್ಷಣ ಅಂದ್ರೇನು? ಗೋ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ಗೋವಿನ ಲಕ್ಷಣ. ಪ್ರಮಾಣ ಲಕ್ಷಣ ಅಂದ್ರೇನು? ಪ್ರಮಾಣ ಅಂದ್ರೇನು ಅಂತ ತಿಳ್ಕೊಳ್ಳೋದೇ ಪ್ರಮಾಣದ ಲಕ್ಷಣ. ಅದಕ್ಕೆ ಯೋ ಧರ್ಮೋ ಲಕ್ಷೇ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಧರ್ಮ ಲಕ್ಷಣ ಇತ್ಯುಚ್ಯತೆ ಅಂತ ಹೇಳ್ತಾರೆ. ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮ ಲಕ್ಷಣ, ಅದರಲ್ಲಿ ಮಾತ್ರ ಇರಬೇಕು, ಬೇರೆ ಕಡೆ ಇರಬಾರ್ದು. ಗೋವಿನ ಲಕ್ಷಣ ಹೇಳ್ತಾರೆ. ಗೋವಿನ ಲಕ್ಷಣ ಹೇಳಿದ್ರೆ ಏನಾಗಿರಬೇಕು? ಅದು ಗೋವಿನಲ್ಲಿ ಇರಲೇಬೇಕು, ಗೋವಲ್ಲದ್ರಲ್ಲಿ ಇರಕೂಡುದು, ಆಗದು ಲಕ್ಷಣ ಅಂತ ಕರೀತಾರೆ. ಬಾಳ ಇರೋದು ಗೋವು ಒಂದು ಬಿಟ್ಟರೆ ನಾಯಿಗೂ ಬಾಳ ಇದೆ, ಉಪಯೋಗ ಇಲ್ಲ. ಕೊಂಬಿರೋದು ಗೋಡು ಅಂದರೆ ಕೋಡಕ್ಕೂ ಕೋಡಿದೆ, ಉಪಯೋಗ ಇಲ್ಲ. ಆಮೇಲೆ ಒಂದೇ ಗೊರಸಿದ್ರೆ ಕೋಣ ಅಂದರೆ ಒಂದೇ ಗೊರಸಿಲ್ಲೇ ಇಲ್ಲ. ಅದಕ್ಕೆ ಮೊದಲು ಒಂದೇ ಗೊರಸಿದ್ರೆ ಹಾಕೋಣ ಅಂದರೆ ಅದಕ್ಕೆ ಒಂದು ಗೊರಸಿಲ್ಲೇ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಇನ್ನು ಬಣ್ಣ ಹೇಳಿಬಿಟ್ರೆ ಬಣ್ಣ ಎಲ್ಲರೂ ಎಷ್ಟೋ ಪ್ರಾಣಿಗಳಿಗೂ ಬಣ್ಣನೂ ಐತೆ. ಅದಕ್ಕೇನು ಹೇಳ್ತಾರೆ? ಸಸ್ನಾದಿಮತ್ವಂ ಗೋರ್ ಲಕ್ಷಣಂ. ಈ ಗಂಗೆ ದೊಗಲೇ ಇದ್ದಾಗ ಗೋವು ಅಂತ ಕರೀತಾರೆ. ವಿಶೇಷವಾದ ಲಕ್ಷಣ. ಅಡ್ರೆಸ್ ಹೇಳ್ತೇವಲ್ಲ, ಹಾಗೆ ಅಡ್ರೆಸ್ ಹೇಳಿದಾಗ ಬೆಂಗಳೂರು ಅಂತ ಇಡೀ ಬೆಂಗಳೂರು ಎಲ್ಲಿ ಹೋಗ್ಬೇಕು ಈ ಮಧ್ಯೆ? ಎಕ್ಸ್ಟೆನ್ಷನ್ ಹೇಳಿದ, ಒಂದು ಕಟ್ ಆಯ್ತು. ಆಮೇಲೆ ರೋಡ್ ಹೇಳಿದ, ಕ್ರಾಸ್ ಹೇಳಿದ, ಮನೆ ನಂಬರ್ ಹೇಳಿದ, ಅವಾಗ ಕರೆಕ್ಟಾಗಿ ಸಿಗುತ್ತೆ. ಆ ಕೊನೆ ಮನೆಯ ಲಕ್ಷಣ, ಮನೆ ಕರೆಕ್ಟಾಗಿ ಲೊಕೇಟ್ ಮಾಡಿ ಮನೆಯ ಲಕ್ಷಣ. ಪ್ರಮಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಅನುಕೂಲವಾದ ವಿಷಯ ಹೇಳಿದಾಗ ಅದನ್ನು ಪ್ರಮಾಣ ಲಕ್ಷಣ ಅಂತ ಕರೀತಾರೆ. ಪ್ರಮಾಣದ ಲಕ್ಷಣ ಏನಂತಾಯಿತು? ಯಥಾರ್ಥಂ ಪ್ರಮಾಣ, ವಸ್ತುವನ್ನು ಅದು ಹೇಗಿದೆಯೋ ಹಾಗೆ ಸರಿಯಾಗಿ ತಿಳಿಸ್ಕೊಡ್ತಕ್ಕಂಥದ್ದೇ ಲಕ್ಷಣ ಅಂತ ಕರೀತಾರೆ. ಅದು ಪ್ರಮಾಣದ ಲಕ್ಷಣ. ಪ್ರಮಾಣ ಎರಡು ವಿಧ, ಕೇವಲ ಪ್ರಮಾಣ, ಅನುಪ್ರಮಾಣ ಅಂಥೇಳಿ. ಯಾವುದು ಸಾಕ್ಷಾತ್ ಜ್ಞೇಯ ವಿಷಯಕಾರಿ, ಡೈರೆಕ್ಟಾಗಿ ಒಂದು ವಸ್ತುವನ್ನು ತಿಳಿಸಿಕೊಡುತ್ತೋ ಅದೇನದು? ಕೇವಲ ಪ್ರಮಾಣ. ಅದಕ್ಕೆ ಸಾಧನವಾದದ್ದೇನದು? ಅನುಪ್ರಮಾಣ. ಕೇವಲ ಪ್ರಮಾಣ ಎಷ್ಟು ವಿಧ? ನಾಲ್ಕು ವಿಧ: ಈಶಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ನಾಲ್ಕು ವಿಧ. ಆಮೇಲೆ ಅನುಪ್ರಮಾಣ ಎಷ್ಟು ವಿಧ ಅಂತ ಕೇಳಿದರೆ ಮೂರು ವಿಧ: ಪ್ರತ್ಯಕ್ಷ, ಅನುಮಾನ, ಆಗಮ ಅಂಥೇಳಿ. ಪ್ರತ್ಯಕ್ಷ ಅಂದ್ರೇನು? ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ದೋಷವಿಲ್ಲದ ಇಂದ್ರಿಯ, ದೋಷವಿಲ್ಲದ ವಿಷಯ. ಸನ್ನಿಕರ್ಷ ಅಂದರೆ ಕಾಂಟ್ಯಾಕ್ಟ್. ಕಣ್ಣೆಲ್ಲೋ ನೋಡ್ತಾನೆ, ವಸ್ತು ಇಲ್ಲಿದೆ, ಕಾಣೋದಿಲ್ಲ. ಕಾಂಟ್ಯಾಕ್ಟ್, ಕಣ್ಣು ಸರಿ ಇದೆ, ವಸ್ತು ಸರಿ ಇದೆ, ಕಾಂಟ್ಯಾಕ್ಟೇ ಇಲ್ಲ. ಕಾಂಟ್ಯಾಕ್ಟ್ ಇದು ಕರೆಂಟ್ ಇದು ಸ್ವಿಚ್ಚೇ ಹಾಕಿಲ್ಲ ಅಂದ್ರೆ ಹಾಗೆ ಹಾಕಿ ಕಾಂಟ್ಯಾಕ್ಟ್ ತರಬೇಕು. ಆ ದೃಷ್ಟಿಯಿಂದ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ. ನಮ್ಮಲ್ಲಿ ವಸ್ತು ಸರಿ ಇದೆ, ಕಾಂಟ್ಯಾಕ್ಟ್ ಇದೆ, ಕಣ್ಣು ಕಾಣೋದೇ ಇಲ್ಲ. ಕಾಂಟ್ಯಾಕ್ಟ್ ಇದ್ರೂ ಉಪಯೋಗ ಇಲ್ಲ. ಒಂದು ಕಣ್ಣು ಸರಿ ಇದೆ, ಕಾಂಟ್ಯಾಕ್ಟ್ ಇಲ್ಲ, ಕಾಣೋದಿಲ್ಲ. ಕಣ್ಣು ಸರಿ ಇದೆ, ಕಾಂಟ್ಯಾಕ್ಟ್ ಇದೆ, ವಸ್ತುನೇ ಅದು ನೋಡ್ತಕ್ಕಂಥ ವಸ್ತುನೇ ಅಲ್ಲ. ಅತೀಂದ್ರಿಯ ಪದಾರ್ಥಕ್ಕೆ ಕಾಂಟ್ಯಾಕ್ಟ್ ಬರೋದೇ ಇಲ್ಲ. ಅಥವಾ ಆಬ್ಜೆಂಟ್ ಮೈಂಡೆಡ್ ಆಗಿರ್ತಾರೆ, ಅದು ಉಪಯೋಗನೇ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸರಿಯಾದ ಕಾಂಟ್ಯಾಕ್ಟ್ ಇದ್ದರೆ, ಸರಿಯಾದ ಇಂದ್ರಿಯದಿಂದ ದೋಷವಿಲ್ಲದ ವಸ್ತುವನ್ನು ನೋಡಿದಾಗ ಏನು ಜ್ಞಾನ ಬರುತ್ತೆ? ಅದಕ್ಕೇನಂತ ಕರೀತಾರೆ? ಅದು ಪ್ರತ್ಯಕ್ಷ ಜನ್ಯ ಜ್ಞಾನ. ತಿಳಿಸ್ಕೊಡೋದಕ್ಕೇನಂತ ಕರೀತಾರೆ? ಪ್ರತ್ಯಕ್ಷ. ಅದಕ್ಕೆ ಜ್ಞಾನ ಸಾಧನ. ಅನುಪ್ರಮಾಣ ಅಂದ್ರೇನು? ಜ್ಞಾನ ಸಾಧನ ಅಂತ ಅರ್ಥ. ಅದಕ್ಕೆ ಜ್ಞಾನೇಂದ್ರಿಯ ಅಂತ ಕರೆಯೋದು. ಐದು ಇಂದ್ರಿಯಗಳನ್ನು ಏನಂತ ಕರೀತಾರೆ? ಜ್ಞಾನೇಂದ್ರಿಯಗಳು ಅಂತ ಕರೆದು. ಅದೇ ರೀತಿ ನಿರ್ದೋಷವಾದ ಯುಕ್ತಿ. ಯುಕ್ತಿ ಕರೆಕ್ಟಾಗಿ ಹೇಳಿದ್ರೆ ಉತ್ತರ ಸಿಗಲೇಬೇಕು. ಅದು ಧೂವ ನೋಡಿದಾಗ ಒಂದೇ ಕಾಣಲೇಬೇಕು, ಅದು ನಿಜ. ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಯುಕ್ತಿಯಿಂದ ಅನೇಕ ವಿಚಾರಗಳನ್ನು ನೋಡುತ್ತೇವೆ. ಓ ಪ್ರವಾಹ ಬಂದುಬಿಡ್ತು, ತಕ್ಷಣ ಓ ಮೇಲೆ ಒಳ್ಳೆ ಮಳೆಯಾಗಿದೆ ಅಂತ ಹೇಳಿದ. ಇಲ್ಲಿ ಪ್ರವಾಹ ಇಲ್ಲಿ ನೋಡಿದ, ಮೇಲೆ ಮಳೆಯಾಗಿದೆ ಅಂತ ಹೇಳಿದ. ಮಳೆ ಮೇಲೆ ಮಳೆಯಾಗಿರೋದು ಗುರುತೇನು? ಇಲ್ಲಿ ಪ್ರವಾಹ ಬಂದಿರೋದು ಗುರುತು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಅನುಮಾನಗಳು ಅಂತ ಹೆಸರು. ನಿನ್ನೆ ಹೇಳಿದಂತೆ ಕನ್ನಡದ ಅನುಮಾನ ಅನುಮಾನ ಅಲ್ಲ, ಸಂಸ್ಕೃತ ಅನುಮಾನ. ಅನುಸೃತ್ಯ ಮಾನಂ ಭವತಿ ಇತಿ ಅನುಮಾನಂ. ಅನುಸೃತ್ಯ ಮಾನಂ ಅನುಮಾನಂ. ಏನು ಅನುಸೃತ್ಯ? ಪ್ರತ್ಯಕ್ಷಂ ಅನುಸೃತ್ಯ ಅಥವಾ ಆಗಮ ಅನುಸೃತ್ಯ. ಪ್ರತ್ಯಕ್ಷಾಗಮ ಮಾಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಯಾತ್ಯತೋ ಯುಕ್ತಿರೇವೈಕ ಪ್ರಮಾಣ ಅನುಮಾತ್ಮಿಕ ಅಂತ ಬ್ರಹ್ಮತರ್ಕದ ವಾಕ್ಯವನ್ನು ಆಚಾರ್ಯರು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಕೋಟ್ ಮಾಡ್ತಾರೆ. ಅನುಸೃತ್ಯ ಮಾನಂ ಅನುಮಾನಂ ಅಂತಾಯಿತು. ಡಿಪೆಂಡೆಂಟ್ ಪ್ರೂಫ್ ಅಂತ ಅರ್ಥ. ಪ್ರತ್ಯಕ್ಷದ ಆಧಾರದ ಮೇಲೆ ಬಂದಾಗ ಪ್ರತ್ಯಕ್ಷ ಮೂಲವಾದ ಅನುಮಾನ, ಆಗಮ ಮೂಲವಾಗಿ ಬಂದಾಗ ಅದು ಆಗಮ ಮೂಲವಾದ ಅನುಮಾನ. ಬರೀ ಅನುಮಾನಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅದು ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು. ಆಚಾರ್ಯ ಏನು ಮಾಡಿದರು? ತರ್ಕಶಾಸ್ತ್ರ ಅಂತಿದೆ, ಆ ನ್ಯಾಯಿಕರು ಅಂತ ಕರೀತಾರೆ. ಅವರೇನು ಅಂದರೆ, ಏನಿದ್ರು ಯುಕ್ತಿಯಿಂದನೇ ಹೇಳಬೇಕು ಅಂತ ಅವ್ರ ವಾದ. ಯುಕ್ತಿ ಅಲ್ಟಿಮೇಟ್. ಅವರಿಗೆ ಪ್ರತ್ಯಕ್ಷನೂ ಅಲ್ಲ, ಆಗಮನೂ ಅಲ್ಲ, ಯುಕ್ತಿನೇ ಫೈನಲ್.
ಅದಕ್ಕೆ ಆಚಾರ ಹೇಳ್ತಾರೆ ಸರಿಯಲ್ಲ, ಯುಕ್ತಿ ಎಂದು ಫೈನಲ್ ಆಗೋದಿಲ್ಲ. ಯಾತಕ್ಕೆ ಯುಕ್ತಿನ ಹೀಗೂ ಉಪಯೋಗಿಸ್ಬೋದು ಹಾಗೂ ಉಪಯೋಗಿಸ್ಬೋದು. ಯುಕ್ತಿ ಎಂಬುದು ಚಾಕು ಇದ್ದ ಹಾಗೆ, ಅದು ಅಡುಗೆ ಉಪಯೋಗಿಸೋದು ಬಾಂಡರಿಗೂ ಉಪಯೋಗಿಸ್ಬೋದು. ಗೊತ್ತಾನೆ, ಕೂಲಿನೂ ಮಾಡ್ಬೋದು ಇದನ್ನು ಮಾಡ್ಬೋದು, ಹೇಗೆ ಉಪಯೋಗಿಸ್ತಾನೆ ಡಿಪೆಂಡ್ ಆಗತ್ತೆ. ಅನುಮಾನ ಅಂಬುದು ಬುದ್ಧಿ ಮೇಲೆ ಡಿಪೆಂಡ್ ಆಗತ್ತೆ, ಆದ್ದರಿಂದ ಅದು ಸ್ವತಂತ್ರ ಉಪಯೋಗಿಸಬಾರದು ಅಂತ ಹೇಳಿ ಆಚಾರ್ಯ ಏನು ಮಾಡಿದರು, ಅನುಮಾನದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು. ಅದಕ್ಕೆ ಅವರಿಗೆ ಜಗಾಮನಾಮ್ನ ಅಪಿ ಅನುಮಾನ ತೀರ್ಥತಾಮ್, ಆಚಾರ್ಯ ಏನಂತ ಹೆಸರು ಬಂತು, ಅನುಮಾನ ತೀರ್ಥರು ಅಂತ ಹೆಸರು ಬಂತು. ಇನ್ನು ಅನುಮಾನ ಬೇಡವೇ ಬೇಡ ಅಂದರು, ಅದು ಸರಿಯಲ್ಲ. ಅನುಮಾನ ಉಪಯೋಗಿಸ್ಬೇಕು, ಸರಿಯಾಗಿ ಉಪಯೋಗಿಸ್ಬೇಕು. ಪ್ರತ್ಯಕ್ಷವನ್ನು ಆಧರಿಸಿ ಹೇಳಿದರೂ ಸರಿನೇ, ಆಗಮ ಆಧರಿಸಿ ಹೇಳಿದರೂ ಸರಿನೇ, ಆದರೆ ಅದು ಬಿಟ್ಟುಬಿಟ್ಟು ಕೇವಲ ನಾವು ಯುಕ್ತಿ ಬಾಯಿದ ಹೇಳಿದ ಯಾರ ಹಾರಿ ದಾನ ಮಾಡ್ತಿದ್ದ ನೋಡ್ದ, ಇಲ್ಲ ಲಾಟ್ರಿ ಹೊಡೆದಿದೆ ಅಂತ ಕಾಣುತ್ತೆ ಅಂತ ಹೇಳಿಬಿಟ್ಟ. ಗೊತ್ತಾಯ್ತಾ, ಯಾತಕ್ಕೆ ಅವ್ರಿಗೆ ಬಹುದಾರಿ ಅರ್ಥ ಮಾಡ್ಕೊಂಡು ಲಾಟ್ರಿ ಹೊಡೆದಿರ್ಬೇಕು ಅಂತ ಹೇಳಿಬಿಟ್ಟ. ಖರ್ಚು ಮಾಡಲೇ ಇಲ್ಲ, ತಂದೆ ತಾಯಿ ಸಾಧ್ಯ ಭಾರಿ ಜ್ವರ ಮಾಡಿದ, ಒಳ್ಳೆ ಯುಕ್ತಿ, ಎಷ್ಟು ಸಂತೋಷ ಆಗಿದೆ ತಂದೆ ತಾಯಿ ಸತ್ತಿದ್ದಕ್ಕೆ, ಪಾಪ ಅಂದ್ರೆ ಏನು ಮಾಡ್ಬೇಕು, ಅದಕ್ಕೆ ದಾನ ಮಾಡ್ತಿದ್ದಾನೆ ಮಾಡ್ತಿದ್ದಾನೆ ಮಾಡ್ತಿದ್ರು ಭಾರಿ ಖುಷಿಯಾಗಿದೆ ಅಂತ ಹೇಳೋದು, ಮಾಡಲಿಲ್ಲ ಭಾರಿ ಚಿಪ್ಪಣ ಅಂತ ಕರೆಯೋದು. ಇದೆಲ್ಲ ಯುಕ್ತಿ ಹೇಳಬೇಕಾದ್ರೆ ಹೇಳಬೇಕು ಬರುತ್ತೆ, ಹೋಗ್ತಾನೆ. ಆದರೆ ಕರ್ತವ್ಯ ಅಂತ ಮಾಡ್ತಾನೆ, ಶಾಸ್ತ್ರ ಓದಿ ನೋಡಿದಾಗ ಓ ಸರಿ ಅಂತ ಗೊತ್ತಾಗುತ್ತೆ. ಅದು ಯಾವುದೇ ಯುಕ್ತಿಯಿಂದ ಒಂದು ವಿಷಯವನ್ನು ಅಲ್ಟಿಮೇಟಾಗಿ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಅಥವಾ ಆಗಮದ ಒಂದು ಭದ್ರವಾದ ತಳಹದಿ ಇರಲೇಬೇಕು ಅಂತ ಸ್ಪಷ್ಟ ಮಾಡಿದ್ದಕ್ಕೆ ಆಚಾರ್ಯ ಏನಂತ ಕರೆದ್ರು, ಅವರನ್ನು ಅನುಮಾನ ತೀರ್ಥರು ಅಂತ ಕರೆದ್ರು. ಮುಂದೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನೋಡೋದಕ್ಕೆ ಏನನಿಸುತ್ತೆ ನಮಗೆ, ಒಂದು ಸಣ್ಣ ಇದನ್ನು ನೋಡಿದ, ಅಶ್ವತ್ಥದ ಹಣ್ಣು ನೋಡಿದ, ನೋಡಿದ ದೊಡ್ಡ ಮರ ಅಶ್ವತ್ಥದ ಹಣ್ಣು, ಅಬ್ಬ ದೊಡ್ಡ ಮರದಲ್ಲಿ ಸಣ್ಣ ಹಣ್ಣಿದೆ ಅರ್ಥ ಮಾಡಿಕೊಂಡ. ಆದರೆ ಕುಂಬಳಕಾಯಿ ನೋಡಿದ, ಓಹೋ ಇಷ್ಟು ಸಣ್ಣ ಹಣ್ಣು ಬಿಡಬೇಕಾದ್ರೆ ಎಷ್ಟು ದೊಡ್ಡ ಮರ ಇತ್ತು, ಕುಂಬಳಕಾಯಿ ಬಿಡಬೇಕಾದ್ರೆ ಎಷ್ಟು ದೊಡ್ಡ ಮರ ಇರಬೇಕಾ ಏನೋ ಯೋಚನೆ ಮಾಡಿದ್ದು, ಆಗ ನೋಡ್ತಾನೆ ತಗೋಬಿಟ್ಟು ರೆಡಿ ಅಂತೇಳಿ. ನೋಡಿದ್ರೆ ಬಳ್ಳಿ, ಅದು ದೇವರು ಎಷ್ಟು ಮ್ಯಾಜಿಕ್ ಮಾಡಿದ್ದಾನಂದರೆ ಕುಂಬಳಕಾಯಿ ದೊಡ್ಡದು, ಬಡದ್ರೆ ಅದ್ಯಾವುದು ಸಣ್ಣ ಬಳ್ಳಿಯೊಳಗೆ, ಇದು ಸಣ್ಣ ಒಂದು ದೊಡ್ಡ ಮರ. ಯುಕ್ತಿ ಫೇಲ್ ಆಯ್ತು, ಈಗ ಗೊತ್ತಾಯ್ತಲ್ಲ ಯುಕ್ತಿ ಫೇಲ್ ಆಯ್ತು. ಯಾತಕ್ಕೆ ಯುಕ್ತಿಗೆ ದೇವರು ಯುಕ್ತಿ ಫೇಲ್ ಆಗದೆ ತೋರಿಸ್ಲಿಕ್ಕೆ ಹೇಗೆ ಮಾಡಿರೋದು, ಯುಕ್ತಿ ಫೇಲ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಹಾಗೆ ಮಾಡಿದ, ದೇವರ ಮ್ಯಾಜಿಕ್ ಅದು. ಅದು ಅದಕ್ಕೆ ತಮಾಷೆ ಹೇಳ್ತಾರೆ, ಯಾರೋ ಕುಂಬಳಕಾಯಿ ನೋಡಿದಂತೆ ಬಳ್ಳಿ, ಹಳ್ಳಿ ಹಳ್ಳಿ ಹಣ್ಣು ನೋಡಿದ ಅದು ದೊಡ್ಡ ಮರ, ದೇವ್ರಿಗೆ ಬುದ್ಧಿ ಇಲ್ಲ ಅಂತ ತೀರ್ಮಾನ ಮಾಡಿದಂತ, ದೇವ್ರಿಗೆ ಬುದ್ಧಿ ಇಲ್ಲ, ಈ ಸಣ್ಣ ಬಳ್ಳಿಯೊಳಗೆ ದೊಡ್ಡ ನಿಟ್ಟಿದ್ದಾನೆ, ದೊಡ್ಡ ಮರದ ಸಣ್ಣ ನಿಟ್ಟು ದೇವ್ರಿಗೆ ಬುದ್ಧಿ ಇಲ್ಲ ಅನ್ಕೊಂಡು ಮುಂದೆ ಹೋದ. ಒಂದು ಹಳ್ಳಿ ಹಣ್ಣು ಮೇಲಿಂದ ತಲೆ ಮೇಲೆ ಬಿತ್ತು, ಓ ದೇವ್ರು ಭಾರಿ ಬುದ್ಧಿವಂತ ಅಂತ ಹೇಳಿದಾಗ, ಯಾತಕ್ಕೆ ಅದ್ಯಾರು ಕುಂಬಳಕಾಯಿಲ್ಲದ ಗತಿ ಏನಾಗ್ತಿತ್ತು ಈಗ, ಆದ್ರಿಂದ ದೇವ್ರು ಭಾರಿ ಬುದ್ಧಿವಂತ ಅದ್ರ ಅರ್ಥ ಏನಾಯ್ತು, ಈಗ ದೇವ್ರು ಹೇಗೆ ಮ್ಯಾಜಿಕ್ ಮಾಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಯುಕ್ತಿ ಫೇಲ್ ಆಗುತ್ತೆ ತೋರಿಸೋಕ್ಕೆ ದೇವ್ರು ಹೇಗೆ ಮಾಡಿರೋದು. ಗೊತ್ತಾಯ್ತಾ, ಇದನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಆಚಾರ ಸರಿಯಾಗಿ ಯುಕ್ತಿನ ಡಿಫೈನ್ ಮಾಡಿದ್ದಕ್ಕೆ ಅನುಮಾನ ತೀರ್ಥರು ಅಂತ ಹೆಸರಾಯಿತು. ಮುಂದೆ ಬರುತ್ತೆ ತತ್ವ ಮಿಥ್ಯಾತ್ವ ಅನುಮಾನ ಕಂಡದೊಳಗೆ ಹೇಗೆ ಯುಕ್ತಿ ದಾರಿ ತಪ್ಪಿಸ್ಬೋದು ಅಂತ ಹೇಳ್ತಾರೆ. ಇದನ್ನು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಉಪಕಾರ ಮಾಡ್ತಾರೆ. ತೋಚಿದ್ದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ, ಒಂದು ಫಾರ್ಮ್ ಬೇಸಿಸ್ ಇಟ್ಕೊಂಡು ಮಾತಾಡಬೇಕು ಅನ್ನೋದನ್ನು ತಿಳಿಸಿದರು. ಆಮೇಲೆ ಆಗಮ ಅಂದರೆ ಏನು, ಯಾವುದೇ ಒಂದು ಶಬ್ದ ಅದು ಸರಿಯಾಗಿದ್ದರೆ ಆಗಮ ಅಂತಾನೆ ಹೆಸರು. ಅದು ಯಾವ ಪೌರುಷ ಅಪೌರು ಏನು ಬೇಕಾದ್ರೂ ಆಗಿರ್ಬೋದು, ದೋಷ ಇರಬಾರ್ದು ಅಷ್ಟೇ, ನಿರ್ದೋಷ ಶಬ್ದ ಆಗಮ. ಆದ್ದರಿಂದ ಇದು ಸಂಸ್ಕೃತಂ ಪ್ರಮಾಣಂ ಅಲ್ಲ, ಕನ್ನಡನು ಏನು ಬೇಕಾದ್ರೂ ಆಗೋದು, ಸರಿಯಾಗಿದೆ ಎಲ್ಲ ಭಾಷೆನೂ ಪ್ರಮಾಣನೇ. ಮತ್ತೆ ಪ್ರಮಾಣದಲ್ಲಿ ತಾರತಮ್ಯ ಇರಬಹುದು, ಆದರೆ ಪ್ರಮಾಣ ಅಪ್ರಮಾಣ ಅಂತ ಹೇಳೋದಕ್ಕೆ ಭಾಷೆ ಒಂದು ಕಾರಣ ಅಲ್ಲ, ಸರಿಯಾಗಿರೋದೇ ಕಾರಣ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಅರ್ಥ ಕೊಡೋ ಮಾತಾಗಬೇಕು, ಒಂದು ಮಾತು ಏನಾಗಿರಬೇಕು ಅರ್ಥ ಕೊಡಬೇಕು, ತಪ್ಪರ್ಥ ಕೊಡಬಾರ್ದು. ಗೊತ್ತಾಯ್ತಾ, ಮತ್ತೆ ಆ ಅರ್ಥಕ್ಕೆ ಒಂದು ಬಾಧಕ ಬರಬಾರದು ಅಂತ ಮಾತನ್ನು ಉಪಯೋಗಿಸ ಏನಂತ ಕರಿಬೇಕು, ಅದನ್ನು ಪ್ರಮಾಣ ಅಂತ ಕರಿಬೇಕು. ನಿರ್ದೋಷ ಶಬ್ದ ಆಗಮ, ಇನ್ನೆಲ್ಲ ಸರಿಯಾಗಿ ಇಟ್ಕೊಂಡು ಬಿಟ್ರೆ ಮನಸ್ಸಲ್ಲಿ ಒಂದ್ಸರಿ ತಿಳ್ಕೊಂಡು ಫೈನಲ್ಲೇ ಅದು, ಮತ್ತೆ ಚೇಂಜ್ ಮಾಡೋ ಕಾರಣನೇ ಇಲ್ಲ. ಉಳಿದೇನಲ್ಲಿ ಡೀಟೇಲ್ಸ್ ಹೋಗೋದ ಹೊರತು ಸಿದ್ಧಾಂತ ಅದೇ. ಆ ದೃಷ್ಟಿಯಿಂದ ಎಷ್ಟು ಸಣ್ಣದು ಸಿಕ್ಕದಾಗಿ ಇಷ್ಟೆಲ್ಲ ಬರೋದು, ಇದೆಲ್ಲ ಅವ್ರಿಗೆ ಅರ್ಥ ಆಗಲಿಲ್ಲ. ವಿದ್ಯಾರ್ಥಿ ಬಂದರು ಏನು ಮಾಡಿಬಿಟ್ರು, ಎರಗೊಳ್ಳಕ್ಕೆ ಬಂದರು. ಹಟ್ಟತ್ತಿ ಸುದ್ದಿ ಅವರೆಲ್ಲ ಆಲ್ ಇಂಡಿಯಾ ಟೂರ್ ಹೊರಟಿದ್ರು, ಆನೆ ಮೇಲೆ ಕುತ್ಕೊಂಡು ರಾತ್ರಿ ಏರ್ಪಾಟು ಮಾಡಿದ್ರು ಅವರಿಗೆ. ಅಲ್ಲಿ ಬರ್ತಾ ಎರಗೋಡದ ಪ್ರಾಂತ ಬರ್ತಾ ಇದ್ರು ಆ ಕಡೆಗೆ, ಅಲ್ಲಿ ಭಾರಿ ಸುದ್ದಿ ಬಂತು, ಭಾರಿ ದೊಡ್ಡ ವಿದ್ವಾಂಸರಿದ್ದಾರೆ ಯಾವಾಗಲೂ ಬರುತ್ತಾ ಕೂತಿರ್ತಾರೆ, ಸುದ್ದಿ ಬಂತು. ಸಾಮಾನ್ಯ ವಿದ್ವಾಂಸರಿಗೆ ಅದು ಒಂದು ಚಟ, ವಿದ್ವಾಂಸರು ಮಾತಾಡಿಸ್ಬೇಕು ಅಂತೇಳಿ, ಅಥವಾ ಬೆಲ್ಲ ಮಾತಾಡಿಸ್ಬೇಕು ಇನ್ನೊಂದು ಚಟ, ಅದು ಒಂದು ಅಸೂಯೆ ಇರೋದು ಒಂದು ಚಟ, ಪ್ರೀತಿ ಇರೋದು ಒಂದು ಚಟ. ವಿದ್ವಾನೇ ಬಿಜಾನಾತಿ ವಿದ್ವಜ್ಜನ ಪರಿಶ್ರಮ ಅಂತ ಹೇಳ್ತಾರೆ. ಹಾಗೆ ಕೇಳ್ಕೊ ಎಲ್ಲಿದ್ದಾರೆ ನೋಡೋಣ ಅಂತ ಬಂದರು. ಗುಹೆ ಒಳಗೂ ಕೂತಿದ್ರು ಅವರು, ತಕ್ಷಣ ಹೋದ್ರು ಅಲ್ಲಿಗೆ. ಆ ವಿಷಯ ಭಾರಿ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಏನು ಮಾಡ್ತೀರಿ ಅಂತ ಕೇಳಿದ್ರು, ಬರಿತಾ ಇದ್ದೇವೆ ಅಂತ ಹೇಳಿದ್ರು. ಏನು ಟೀಕಾ, ಏನು ಟೀಕಾ ಅಂತ ಹೇಳ್ತಾ ಆಚಾರ್ಯ ಪ್ರಮಾಣ ವೇಕ್ಷಣ ಗ್ರಂಥವನ್ನು ಕೊಟ್ಟರು ಅವ್ರ ಕೈಲಿ. ಆಚಾರ್ಯರು ಬರೆದಿದ್ದಾರೆ, ಓದಿದ್ರು ಅವರು. ಯಥಾರ್ಥಂ ಪ್ರಮಾಣಂ ತದ್ವಿಧಂ ಕೇವಲ ಮನು ಪ್ರಮಾಣಂಚ ಅಂದರೆ ಕೇವಲ ಚತುರ್ವಿಧಂ ಈಶಲಕ್ಷ್ಮಿ ಯೋಗಿ ಅಯೋಗಿ ಭೇದೇನಾ ಎಲ್ಲ ಹೇಳಿದಾಗ ಏ ತಲೆಬಡ ಗೊತ್ತಾಗಲಿಲ್ಲ ಅವ್ರಿಗೆ. ಇದೇನಿದು ಬಾಲವಾಕ್ಯ ಏನ ಕಿಮ್ಮೆ, ಏನು ಬಾಲ ಚಿಕ್ಕ ಹುಡುಗರು ಮಾತಾಡಬೇಕಿದೆ, ಚಿಕ್ಕ ಹುಡುಗರು ಮಾತು ಹಿಂದೂ ಮುಂದೆ ಏನಿರೋದಿಲ್ಲ ಅವ್ರಿಗೆ, ಏನೋ ಹೇಳ್ತಿರ್ತಾರೆ ಅಂತ ಹೇಳಿಟ್ರು. ತಕ್ಕ ಸಿಟ್ಟು ಬಂದ ಧಿಕಾರ ಇವರಿಗೆ, ಅದು ಬಾಲವಾಕ್ಯ ಅಲ್ಲ, ಬಾಲಬುದ್ಧಿ ಸ್ತಮೇವ ಅಂತ ಹೇಳಿ ತಮ್ಮ ವ್ಯಾಖ್ಯಾನ ತೋರಿಸಿದ್ರು. ನೋಡಿದ ತಕ್ಷಣ ಪರಮಾಶ್ಚರ್ಯ ಆಗೋಯ್ತು. ಆಚಾರ್ಯ 3 ಪುಟ ಇದೆ ಅಷ್ಟೇ, ಅದಕ್ಕೆ ಸುಮಾರು 100 ಪುಟ ವ್ಯಾಖ್ಯಾನ ಬರೆದ ಟೀಕಾರ. ಆಶ್ಚರ್ಯ ನೋಡ್ತಾರೆ ನೋಡ್ತಾರೆ ಪರಮಾಶ್ಚರ್ಯವಾಗಿ ಏನ್ ಮಾಡಿದ್ರಂತೆ, ಟೀಕಾಕಾರ ಅಂದ್ರೆ ನೀವು ಅಂತ ಆನೆ ಮೇಲೆ ಮೆರವಣಿಗೆ ಮಾಡಿಬಿಟ್ರು ಅಂತ ಹೇಳಿದ್ದಾರೆ. ಇದು ಈ ಗ್ರಂಥಕ್ಕೆ ಬಂದಿದೆ. ಇದಕ್ಕೆ ಏನಂತ ಹೆಸರು ಇಟ್ಟಿದ್ದಾರೆ? ಪ್ರಮಾಣ ಲಕ್ಷಣ. ಅಸ್ತಿಕಾಕ್ಕೆ ನ್ಯಾಯಕಲ್ಪಲತಾ ಅಂತ ಹೆಸರು. ನ್ಯಾಯಕಲ್ಪಲತಾ, ಇದಕ್ಕೆ ರಾಯರ ಟಿಪ್ಪಣಿ ಇದೆ, ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಇದೆ, ಬೇಕಾಷ್ಟರ ಟಿಪ್ಪಣಿ ಬರೀ, ವಿಜೇಂದ್ರ ಸ್ವಾಮಿ ಟಿಪ್ಪಣಿ ಇದೆ. ಕೆಲವು ಪ್ರಿಂಟ್ ಆಗಿದೆ, ಕೆಲವು ಪ್ರಿಂಟ್ ಆಗಿಲ್ಲ ಅಷ್ಟೇ. ತತ್ವ ಸಂಖ್ಯಾನೂ ಹಾಗೆ, ತತ್ವ ವಿವೇಕೂ ಹಾಕಿದೆ. ನಮ್ಮ ದ್ವೈತ ವಾಂಗ್ಮಯದ ಬಹುಪಾಲು ಸಿಂಹಪಾಲು ಟೀಕಾರಾಯರ ಗ್ರಂಥಗಳಿಗೆ ಟಿಪ್ಪಣಿ, ಟೀಕಾರ ಗ್ರಂಥಗಳು ಹೆಚ್ಚು ಆಚಾರ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ. ಅಂದರೆ ಆಚಾರ ಗ್ರಂಥಗಳನ್ನು ಮೂಲ ಮಾಡಿಕೊಂಡು ಇಡೀ ನಮ್ಮ ವಾಂಗ್ಮಯ ಪ್ರಪಂಚ ಬೆಳೆದು ಬಂತು ಅನ್ನೋದನ್ನು ತಿಳಿದಿರಬೇಕು. ಇಷ್ಟು ಹೇಳಿದ್ರೀಗ. ಪ್ರತ್ಯಕ್ಷ ಆಯಿತು, ಅನುಮಾನ ಆಯಿತು, ಆಗಮ ಆಯಿತು. ಇದಾದ ಮೇಲೆ ಒಂದು ಕೆಲವು ವಿಷಯ ಬಂತು. ನೀವು ಮೂರೇ ಹೇಳಿದಿರಿ, ನಾಲ್ಕು ಐದು ಆರು ಹೇಳ್ಬೋದಲ್ಲ ಅಂತ ಶುರುವಾಯಿತು. ಬೇರೆಯವರು ಇದ್ದಾರಲ್ಲ, ಅದರಲ್ಲಿ ಜೀವ ಈಶ್ವರ ಒಂದೊಂದು ಪ್ರಮಾಣ ಭಾರಿ ಜಾಸ್ತಿ ಮಾಡಿ ಹಾಕಿಬಿಟ್ರು. ಪ್ರತ್ಯಕ್ಷ, ಅನುಮಾನ, ಆಗಮ, ಆಮೇಲೆ ಸಂಭವ, ಪರಿಶೇಷ, ಅರ್ಥಾಪತ್ತಿ, ಉಪಮ, ಹೇಳಿದ್ದು ಹೇಳಿದ್ದು ದೊಡ್ಡ ಲಿಸ್ಟ್ ಕೊಟ್ಬಿಟ್ರು. ಸಂಭವ ಅಂತ ಒಂದು ಪ್ರಮಾಣ. ಏನು ಸಂಭವ ಅಂದ್ರೆ ಏನು? ಅವನ 1,000 ರೂಪಾಯಿ ಇದೆ ಅಂತ ಹೇಳಿದ್ರು. 100 ರೂಪಾಯಿ ಇದೆ ಅಂತ ಕೇಳಿದರೆ 1,100 ರೂಪಾಯಿ ಇರುತ್ತಾ, ಅದಕ್ಕೆ ಸಂಭವ ಅಂತ ಹೆಸರು. ಪರಿಶೇಷ ಅಂದ್ರೆ ಏನು? ಇರೋದು 3 ಜನ ಎ ಬಿ ಸಿ ಇದ್ದಾರೆ, ಇವನು ಎ ಇವನು ಬಿ ಅಂತ ಹೇಳಿದ ಮೇಲೆ ಉಳಿದವನು ಏನಾಗಿರಬೇಕು? ಸಿ. ಅದಕ್ಕೆ ಪರಿಶೇಷ ಅಂತ ಕರೀತಾರೆ. ಎ ಬಿ ಸಿ, ಪರಿಶಿಷ್ಯಮಾನೇ ಬುದ್ಧಿ ಪರಿಶೇಷ, ಅಷ್ಟೇ. ಪರಿಶಿಷ್ಯಮಾನೇ ಬುದ್ಧಿ. ಆಮೇಲೆ ಒಬ್ಬನಿದ್ದಾನೆ ಭಾರಿ ದೊಡ್ಡದ, ಒಳ್ಳೆ ಜೋರಾಗಿದ್ದಾನೆ. ಇವ್ರ ವಿಷಯ ಗೊತ್ತಾ ನಿಮ್ಗೆ ಅಂದ್ರೆ ಏನು ಅಂದ್ರೆ, ಹಗಲೂಟ ಮಾಡೋದಲ್ಲ ಅಂತ ಹೇಳ್ಬಿಟ್ರು. ಹೋ ಹೌದಾ, ರಾತ್ರಿ ಹಟ್ಲಾಸ್ ಹೊಡಿತಾರೆ ಅಂತ ಅರ್ಥ. ಯಾತಕ್ಕೆ ಜೋರಾಗಿದ್ದಾನು? ತೀನೋ ದೇವದತ್ತ ದಿವಾನ ಭುಂಕ್ತೆ ಅಂದ ತಕ್ಷಣ ರಾತ್ರಿ ಊಟ ಮಾಡಿ ದಪ್ಪಿರೋ ಸಾಧ್ಯತೆ ಇಲ್ಲ. ತೆಳಗಿದ್ದಾನೆ ಊಟ ಮಾಡೋದಂದ್ರೆ ಆ ವಿಚಾರ ಬೇರೆ. ದಪ್ಪಗಿದ್ದಾನೆ, ತೀನೋ ದೇವ ಭಾರಿ ಜೋರಾಗಿದ್ದಾನೆ, ಹಗಲು ಊಟ ಮಾಡೋದಿಲ್ಲ ಅಂತ ಹೇಳಿ ಏನರ್ಥ? ಅದಕ್ಕೆ ರಾತ್ರಿ ಊಟ ಮಾಡ್ತಾರೆ. ರಾತ್ರಿ ಊಟ ಮಾಡೋದು ನೋಡಿಲ್ಲ ನಾವು. ಆದ್ರೆ ಯಾವ್ದ್ರಿಂದ ಕಪ್ರೂವ್ ಆಗುತ್ತದ? 2ರಿಂದ. ಹಗಲು ಊಟ ಮಾಡೋದಿಲ್ಲ ಅಂತ ಒಂದು ಕಾರಣ, ಅದು ದಪ್ಪ ಆಗಿದ್ದಾನೆ ಇನ್ನೊಂದು ಕಾರಣ. ಅವಾಗ ಏನು ಇನ್ಫಾರ್ಮ್ ಮಾಡ್ತೇವೆ? ಅವರು ರಾತ್ರಿ ಊಟ ಮಾಡ್ತಾನೆ. ಇದಕ್ಕೆ ಏನಂತಾರೆ? ಪರಿಶೇಷ ಅಂತ ಕರೀತಾರೆ. ಗೊತ್ತಾಯ್ತಾ? ಇದೊಂದು ಉಪಲಬ್ಧಿ. ಕಂಡ್ರೆ ಉಪಲಬ್ಧಿ, ಕಾಣದೆ ಹೋದ್ರೆ ಅನುಪಲಬ್ಧಿ ಒಂದು ಪ್ರಮಾಣ, ಅಭಾವ ಒಂದು ಪ್ರಮಾಣ. ಹೇಳಿದ್ದು ಹೇಳಿದ್ದೇನೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಅವ್ಯಾವ ಪ್ರಮಾಣಗಳು? ಹೌದು, ಪ್ರತ್ಯೇಕ ಪ್ರಮಾಣಗಳಲ್ಲ, ಪ್ರತ್ಯೇಕ ಪ್ರಮಾಣಗಳಲ್ಲ, ಅವನ್ನ ಇದರಲ್ಲೇ ಸೇರಿಸಬಹುದು ಅಂತ ಹೇಳಿದ್ರು. ಮೂರರಲ್ಲೇ ಸೇರಿಸಬಹುದು. ಉದಾಹರಣೆಗೆ ಸಂಭವ, 1,000 ರೂಪಾಯಿ ಇದ್ರೆ 100 ರೂಪಾಯಿ ಇದ್ದೇ ಇರುತ್ತೆ. ಯಾವ್ದ್ರಲ್ಲಿ ಸೇರಿಸಬಹುದು ಇದನ್ನ? ಅನುಮಾನದಲ್ಲಿ. ಸಿಂಪಲ್ ಆಗಿ ಸೇರಿಬಿಡುತ್ತೆ. ಅದಕ್ಕೆ 1,000 ಇದ್ದಲ್ಲಿ 100 ಇರುತ್ತೆ ಅಂದಮೇಲೆ ಅದು ಅನುಮಾನನೇ, ಏನು ಯೋಚನೆ ಇಲ್ಲ. ಅದೇ ರೀತಿ 3 ಜನದಲ್ಲಿ 2 ಇವರಲ್ಲ ಅಂದ್ರೆ 3 ಏನಾಗಿರ್ಬೇಕು? ಸಿಹಿ ಆಗಿರ್ಲೇಬೇಕು. ಅದೇನದು? ಏನದು ಯಥ ಪ್ರಕಾರ? ಅನುಮಾನ ಅಷ್ಟೇ. ಅದೇ ರೀತಿ ಹಗಲು ಊಟ ಮಾಡೋದಿಲ್ಲ, ದಪ್ಪ ಇದ್ದಾನೆ, ಆದ್ರಿಂದ ರಾತ್ರಿ ಊಟ ಮಾಡ್ತೇನೆ ಅಂತ ಅಷ್ಟೇ ಏನಾಯ್ತು ಅಲ್ಲಿಗೆ? ಮತ್ತೆ ಆದ್ರಿಂದ ಅಂತ ಬಂತಷ್ಟು ಏನಾಯ್ತು ಅಲ್ಲಿಗೆ? ಅನುಮಾನ. ಇವತ್ತು ಪ್ರತ್ಯೇಕ ಯಾಕೆ ಮಾಡೋದಕ್ಕೆ ಹೋಗ್ತೀರಿ ಇದನ್ನ? ಅನ್ನೇ ಸರಿ ಜಾಸ್ತಿ ಮಾಡಿಕೊಂಡ್ರು, ಹಾಗೆಲ್ಲ ಮಾಡಬಾರ್ದು. 4 ಗಂಟೆ ಇಟ್ಟಿದ್ದಲ್ಲ, ಇನ್ನು ಯಾರೋ ಬಂದ ಪ್ಯಾಕಿಂಗ್ ಬಂದ, ಆಲ್ಟ್ ಪ್ಯಾಕಿಂಗ್ ಅಂಬೋದು. ಪ್ಯಾಕರ್ ಸುತ್ತ ಬೇರೆ ಇರ್ತಾರೆ, ತಕ ತಕ ಪ್ಯಾಕ್ ಮಾಡಿ ಕೂತ್ ಬಿಡ್ತಾರ ಅವ್ರು. ಇವ್ರು ಪ್ಯಾಕ್ ಮಾಡೋಕ್ಕೂ ಬರಲಿಲ್ಲ ಸರಿಯಾಗಿ, ಊದು 8 ಲಗೇಜ್ ಮಾಡಿದ್ರು, ಒಂದಕ್ಕೆ ಸೇರಿಸ್ಬಿಟ್ರು ಆಚಾರ್ಯ. ಇವೆಲ್ಲದೂ ಅನುಮಾನದಲ್ಲಿ ಪ್ಯಾಕಪ್ ಮಾಡಿಬಿಟ್ರಲ್ಲ. ಅದಕ್ಕೇನಂತಾರೆ? ಕ್ಲಾಸಿಫಿಕೇಶನಲ್ಲೂ ಜಾಣತನ ಬೇಕು. ದೇವರಪೇಟೆ ಭಾರಿ ಸಂಕೋಚ ಮಾಡಕ್ಕೆ ಹೊರಟ ಕೆಲವು, ದೇವರಪೇಟೆಗೂ ಹೋಟೆಲ್ನಲ್ಲಿ ಹಾಕಿಬಿಟ್ಟ, ಭಾರಿ ಸಿಂಪಲ್ ಮಾಡಕ್ಕೆ ಹೋದ, ಭಾರಿ ಅಳುವಿಕೆ ಅವನು. ಇನ್ನೊಬ್ಬನ ಮೇಲೆ 2 ಗಂಟೆ ಮಾಡೇ ಮಾಡಿದೆ, ಯಾಕೆ ಇಷ್ಟು ಚಿಕ್ಕದಿರ ಹಾಕಿಟ್ಕೊಂಡೆ ದೇವರಪೇಟೆಗೆ ಅಂತ? ಹಾಗಿದ್ರೆ ಸರಿ ಅಂದ್ಬಿಟ್ಟು ಅರ್ಥ ಆಯ್ತಾ? ಯಾಕೆ ಅದು ಚಿಕ್ಕದಿರಬಹುದು, ಆದ್ರೆ ಎಲ್ಲಿ ಸೇರಿಸಾಗಿಲ್ಲ ಅದನ್ನ? ಇನ್ನು ಸೇರಿಸಾಗಿಲ್ಲ. ಸೇರಿಸಬೇಕಾದನ್ನ ಸೇರಿಸಲೇಬೇಕು, ಸೇರಿಸ್ಕೂಡದನ್ನ ಸೇರಿಸಬಾರದು. ಅವ್ರೇನ್ ಮಾಡ್ತಾರೆ? ಸೇರಿಸಬೇಕಾದನ್ನ ದೊಡ್ಡದ ಬೆಲೆ ಇಟ್ಬಿಡ್ತಾರೆ. ಯಾವ್ದನ್ನು ಸೇರಿಸಬಹುದು ಅದನ್ನ ದೊರೆ ಇಟ್ಟು, ಸೇರಿಸಬಾರದನ್ನ ಸೇರಿಸಿ ಕೂತ್ಬಿಡೋದು. ಅದರಿಂದ ಯಾತಕ್ಕೆ ಹೇಳೋದಿದೆಲ್ಲ ಅಂತ ಕೇಳಿದ್ರೆ, ಹರಿಸರ್ವೋತ್ತಮತ್ವದ ಬಗ್ಗೆ ಸರಿಯಾಗಿ ಹೇಳಲಿಲ್ಲ ಅಲ್ಲ, ಧರ್ಮಾಧಾರದ ಬಗ್ಗೆ ಸರಿಯಾಗಿ ಹೇಳಲಿಲ್ಲ ಅಲ್ಲ, ಕ್ಲಾಸಿಫಿಕೇಶನ್ ಸರಿಯಾಗಿ ಮಾಡಲಿಕ್ಕೂ ಬರಲಿಲ್ಲ ಅವ್ರ ಕೈಗೆ. ಅವಾಗ ಏನನ್ಸುತ್ತಾಗ ಎಷ್ಟು ಅಪ್ರಾಮಾಣಿಕ ಗ್ರಂಥಗಳು ಅಂತ ಗೊತ್ತಾಗುತ್ತೆ. ಹೇಳಿದ್ದಿಲ್ಲ ಇವೆಲ್ಲ ಎಲ್ಲಿಂದ ಉಪಯೋಗ, ಅಲ್ಲಿ ಸುಳ್ಳು ಹೇಳ ಬಳಸಿ ಇನ್ನೇನು ಸತ್ಯ ಹೇಳ್ತೇನೆ ಅಂತ ಹೇಳ್ತಾರಲ್ಲ, ಹಾಕಿ ನೋನ್ ವಿಷಯನೇ ಗೊತ್ತಿಲ್ಲ ನಿಮಗೆ, ಅನ್ನೋ ವಿಷಯ ಏನು ಹೇಳ್ತೀರಿ? ಯಾರೋ ಕೇಳಿದ್ರಂತೆ, ಯಾವ್ದು ಆಸ್ಪತ್ರೆ ದಾರಿ ಯಾವುದು ಅಂತ ಕೇಳಿದ್ರು. ಆಮೇಲೆ ಅವನು ತೋರಿಸ್ಬಿಟ್ಟು ಖುಷಿ ಆಯ್ತು, ನೀನು ನಮ್ಮ ಉಪನ್ಯಾಸಕ್ಕೆ ನೀವು ಮೋಕ್ಷದ ದಾರಿ ತೋರಿಸ್ತೀನಿ ಅಂದಂತವ್ರು. ನಿಮಗೆ ಆಸ್ಪತ್ರೆ ದಾರಿನೇ ಗೊತ್ತಿಲ್ಲ, ಮೋಕ್ಷದ ದಾರಿ ಏನು ಗೊತ್ತಿಲ್ಲ, ಹೋಗ್ಬಿಟ್ಟಂತ. ಆಸ್ಪತ್ರೆ ದಾರಿ ತೋರಿಸಕ್ಕೆ ನಿಮಗೆ ಬರೋದಿಲ್ಲ, ಮೋಕ್ಷದ ದಾರಿ ಏನು ತೋರಿಸ್ತೀರಿ ಹೋಗಿ. ಅರ್ಥ ಏನಂದ್ರೆ ಲೌಕಿಕದಲ್ಲೇ ಫೇಲ್ ಆಗೋನು, ದೃಷ್ಟಾರ್ಥದಲ್ಲೇ ಫೇಲ್ ಆಗೋನು, ಅದೃಷ್ಟಾರ್ಥದಲ್ಲಿ ಗ್ಯಾರಂಟಿ ಫೇಲ್ ಆಗ್ತಾನೆ ಅಂತ. ಇದನ್ನ ನಮಗೇನಿಸುತ್ತೆ ನೋಡೋದು, ಇವೆಲ್ಲ ಹರಿಸರ್ವತ್ತಲ್ಲ ಏನೂ ಅಲ್ಲ, ಇದ್ರ ಬಗ್ಗೆ ಯಾತಕ್ಕೆ ಹೇಳಬೇಕಾಗಿತ್ತು ಅಂದ್ರೆ ಉತ್ತರ ಇದೆ. ಮತ್ತೆ ಇನ್ನೊಂದು ಕಾರಣ, ಯಾವಾಗಲೂ ಕೂಡ ಕಣ್ಣು ಸರಿಯಾಗಿದ್ದರೆ ವಸ್ತು ಸರಿಯಾಗಿ ಕಾಣುತ್ತೆ. ಅವತ್ತಾನೆ ಪ್ರಮಾಣ ಅಂದ್ರೆ ಕಣ್ಣಿದ್ದಾಗೆ, ಗೊತ್ತಾಯ್ತಾ? ಪ್ರಮಾಣ ವ್ಯವಸ್ಥೆ ಸರಿ ಇದ್ರೆ ಮಾತ್ರ ಪ್ರಮೇಯ ವ್ಯವಸ್ಥೆ ಏನಾಗುತ್ತಾಗ ಸರಿಯಾಗಿರುತ್ತೆ. ಇಲ್ಲಿ ತಪ್ಪಿದ್ರೆ ಏನಾಗುತ್ತೆ? ಅದು ಅಲ್ಲಿ ತಪ್ಪಿ ಹೋಗುತ್ತೆ. ಆದ್ದರಿಂದಲೇ ಪ್ರಮಾಣ ವ್ಯವಸ್ಥೆನ ಸರಿಯಾಗಿ ಮಾಡಿದ ಫಸ್ಟ್ ಟೈಮ್ ಆಚಾರ್ಯರು ಒಬ್ಬರೇನೆ. ಶಂಕರಾಚಾರ್ಯರು ಪ್ರತ್ಯೇಕ ಪ್ರಮಾಣ ವ್ಯವಸ್ಥೆ ಮಾಡಲಿಲ್ಲ. ಏನು ಮಾಡಿಬಿಟ್ರು ಅವರು? ಮೀಮಾಂಸಕರ ಪ್ರಮಾಣ ವ್ಯವಸ್ಥೆ ಇದೆ, ಅಕ್ಸೆಪ್ಟ್ ಮಾಡಿಬಿಟ್ರು. ಭಟ್ಟ ಸ್ಕೂಲ್ ಆಫ್ ಮೀಮಾಂಸನ ವ್ಯವಹಾರ್ಯ ಭಟ್ಟನಯ ಅಂತ ಒಪ್ಕೊಂಡ್ಬಿಟ್ರು ಅದನ್ನ. ತಾವು ಪ್ರತ್ಯೇಕ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಅವ್ರು ಏನು ಡಿಫೆಕ್ಟ್ ಇತ್ತು ಆ ಡಿಫೆಕ್ಟ್ ಅದರಲ್ಲಿ ಬಂತಾಗ, ಅರ್ಥ ಆಯ್ತಾ? ಇನ್ನೊಬ್ರು ಸ್ಟ್ರಕ್ಸ್ ಆಗಿ ನೋಡಿಕೊಂಡ್ರೆ ನಮಗೇನು ಕಾಣುತ್ತಾಗ, ಅವ್ರ ಕಣ್ಣಿಗೆ ಕಂಡ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅದು ಹೋಗೋಯ್ತು. ರಮಾನಾಚಾರ್ಯ ಏನು ಮಾಡಿಬಿಟ್ರು, ಅವ್ರ ಮೀಮಾಂಸಕರು ಇನ್ನೊಂದು ಸ್ಕೂಲ್ ಇದೆ ಪ್ರಭಾಕರ ಮತ ಅದನ್ನು ಒಪ್ಕೊಂಡ್ಬಿಟ್ರು, ಒಂದು ಇಂಡಿಪೆಂಡೆಂಟ್ ಪ್ರಮಾಣ ರಕ್ಷಣೆಯೇ ಅವರಿಗಿಲ್ಲ. ಆದ್ದರಿಂದ ಏನಾಯ್ತಾಗ, ಅವ್ರ ವಿಷಯಗಳು ಬಾಡಿಗೆ ಬಂದಾಗ ಆಯ್ತಾಗ, ಪ್ರಮಾಣವೂ ಸ್ವಂತ ಅಲ್ಲ ಬಾಡಿಗೆ ಬಂದ. ಆಚಾರ್ಯ ಏನು ಮಾಡಿಬಿಟ್ರು, ಪ್ರತ್ಯೇಕ ಪ್ರಮಾಣ ವ್ಯವಸ್ಥೆಯನ್ನು ಹೇಳಿದರು, ಇದು ಯಾವ ಮೂಲ ಅಂತ ಮುಂದೆ ಹೇಳುತ್ತಾರೆ. ಇದರಿಂದ ಆಚಾರ್ಯ ಮಾಡಿದ ಉಪಕಾರ ಎಷ್ಟು, ಪ್ರಮಾಣದ ವ್ಯವಸ್ಥೆ ಅಷ್ಟೇ ಕಾಣಲಿಲ್ಲ, ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಹಾಕೋ ಸ್ಪೆಕ್ಸ್ ಅಂತ ಹೇಳ್ತಾರೆ. ಹೋಗ್ರದಕ್ಕೆ ಮಳೆ ಬರ್ತಿರ್ತದೆ, ಬೇಗ ವೆಹಿಕಲ್ ಹೋಗ್ತಿರ್ತದೆ, ವೈಪರ್ ಹಾಕ್ತಾನೆ ಅದಕ್ಕೆ, ಆ ಸರಿಯಾಗಿ ಕಾಣಲಿ ಅಂತ ಹಾಕ್ತಾನೆ, ಹೌದಾನೆ? ಆ ರೀತಿಯಾಗಿ ಅದಕ್ಕೆ ನಾವು ಪ್ರಮಾಣ ವ್ಯವಸ್ಥೆ ಸರಿಗಿಲ್ಲದೆ ಹೋದರೆ ಎಂದು ಪ್ರಮೇಯ ವ್ಯವಸ್ಥೆ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಖವಾಗಿ ಮೂರು ಹೇಳೋದನ್ನು ಬಗಲು ಎಷ್ಟು ಮಾಡಿಬಿಟ್ರಲ್ಲ ಅನ್ಯಾಯವಾಗಿ ನೀವೀಗ ಅಂತ ಹೇಳಿದರು. ಅದೆಲ್ಲ ಹೇಳ್ತಾರೆ ಈಗ. ಅರ್ಥಾಪತ್ತಿ ಉಪಮೇಯ ಅನುಮಾ ವಿಶೇಷ, ಅರ್ಥಾಪತ್ತಿ ಅನ್ನೋದು ಉಪಮಾ ಅನ್ನೋದು ಏನದು, ಅನುಮಾನದ ವಿಶೇಷನೇ. ಊರಲ್ಲಿ ಹಸು ನೋಡಿದ್ದ, ಯಾರೋ ಕಾಡಿಗೆ ಹೋಗು ಕಾಡು ಹಸು ಸಿಗುತ್ತೆ ಅಂತ ಹೇಳಿದ. ಗವಯ ಅಂತ ಹೆಸರು ಅದಕ್ಕೆ, ಗೋಹು ಗವಯ ಹೇಗಿರುತ್ತೆ ಅಂತ ಕೇಳಿದ. ಗೋ ಇದ್ದಾಗಿರುತ್ತೆ ಅಂತ ಹೇಳಿದ. ಹೋದ ಸಕ್ತ ಸಿಕ್ಕಿಬಿಡುತ್ತೆ. ಇದು ಇನ್ನೊಂದು ಪ್ರಮಾಣ ಅಂತ ಕರೀತಾನು. ಗೋ ಇದ್ದಾಗಿರುತ್ತೆ ಆದ್ರಿಂದ ಗೋ ಗವಯ ಅಂದಮೇಲೆ ಏನರ್ಥ ಅದಕ್ಕೆ? ಅದು ಯಥಾ ಪ್ರಕಾರ ಅನುಮಾನ, ಎಷ್ಟು ಸುಲಭ ಸೇರಿಸ್ಬೋದು. ಅದನ್ನೆಲ್ಲ ಬೇರೆ ಮಾಡಿದ್ರು, ಅದನ್ನೆಲ್ಲ ಹೇಳ್ತಾರೆ. ಅಭಾವೋ ಅನುಮಾ ಪ್ರತ್ಯಕ್ಷಂಚ ಪರಾಮರ್ಶ ಅಪರಾಮರ್ಶ ವಿಶೇಷ ಸಂಭವ ಪರಿಶೇಷವು ಅನುಮಾ ಆತ್ಮ ಅನ್ಯೋನ್ಯ ಆಶ್ರಯ ಚಕ್ರಕ ಅನವರ್ಥ ಕಲ್ಪನಾ ಗೌರವ ಶ್ರುತ ದೃಷ್ಟ ಅನಾದಯೋ ದೂಷಣಾನುಮಾ. ನೆನಪಿರಬೇಕು, ಆತ್ಮಾಶ್ರಯ ಅನ್ಯೋನ್ಯಾಶ್ರಯ ಚಕ್ರಕಾಶ್ರಯ ಅನವಸ್ಥ ಕಲ್ಪನಾ ಗೌರವ ಶ್ರುತಹಾನ ದೃಷ್ಟಹಾನ ಮೊದಲಾದವುಗಳು ದೂಷಣಾನುಮಾ. ಅನುಮಾನದಲ್ಲಿ ನಾವು ಪ್ರತಿಯಾಗಿ ಉಪಯೋಗಿಸಕ್ಕೆ ಬರತಕ್ಕಂಥ ದೋಷಗಳು ಅಂತ ಅರ್ಥ. ಆತ್ಮಾಶ್ರಯ ಅಂತ ಒಂದು ದೋಷ. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಈಗ ಬೇಕು ನಮಗೆ, ಮುಂದೆ ಮುಂದಿನಲ್ಲಿ ಅರ್ಥ ಆಗಬೇಕು. ನಮ್ಮ ಉಪಾಧಿ ಕಂಡನ ಅರ್ಥ ಆಗಬೇಕು, ಮಾಯವಾದ ಕಣ್ಣ ಅರ್ಥ ಆಗಬೇಕು, ಅವಕ್ಕಿವೆಲ್ಲ ಟರ್ಮ್ಸ್ ಗೊತ್ತಿರಬೇಕು. ಆತ್ಮಾಶ್ರಯ ಅಂದ್ರೇನು? ಒಂದು ಗಡಿಗೆ ನೋಡ್ದ, ಗಡಿಗೆ ಎಲ್ಲಿಂದ ಬಂತು ಅಂತ, ಗಡಿಗೆಯಿಂದನೇ ಬಂತು ಅಂದ, ಏನು ಹೇಳಬೇಕು ಅದಕ್ಕೆ? ಗಡಿಗೆಯಿಂದ ಗಡಿಗೆಯಾಗಿ ಬರುತ್ತೆ, ಅದಕ್ಕೊಂದು ಕಾರಣ, ಒಂದು ಕಾರ್ಯನೇ ತಾನು ಕಾರಣ ಹೇಗಾಗತ್ತೆ, ಅದರಿಂದ ಏನಲ್ಲ ಅದು. ಸರಿ, ಆತ್ಮಾಶ್ರಯ ಅಂತ ಹೇಳಿದ್ರು. ಅವನು ತನ್ನ ಬುದ್ಧಿಮೆ ತಾನೇ ಕೂತಿದ್ದಾನೆ ಅಂತ ಹೇಳೋದು, ತನ್ನ ಬುದ್ಧಿಮೆ ತಾನೇ ಕೂತಿದ್ದಾನೆ, ಸರಿಯಲ್ಲ. ಯಾಕೆ ಕೂಡ ಸಾಧ್ಯತೆ ಇಲ್ಲ ಅಂದರೆ ಆತ್ಮಾಶ್ರಯ ದೋಷ. ಜಗತ್ತಿಲ್ಲಿಂದ ಬಂತು, ಜಗತ್ತಿನಿಂದನೇ ಬಂತು ಅಂದ, ಅದೇನು ದೋಷ ಹೇಳಬೇಕು ಅದಕ್ಕೆ? ಆತ್ಮಾಶ್ರಯ ಅಂತ ಹೇಳಬೇಕು. ಅನ್ಯೋನ್ಯಾಶ್ರಯ, ಮನೆ ಎಲ್ಲಿದೆ ಅಂತ ಕೇಳಿದರು, ಗುಡಿ ಎದುರಿಗೆ ಅಂದ, ಗುಡಿ ಎಲ್ಲಿದೆ ಮನೆ ಎದುರಿಗೆ ಅಂದ, ಏನು ಮಾಡಬೇಕಾಗ? ಗುಡಿ ಗೊತ್ತಾಗಲ್ಲ, ಮನೆ ಗೊತ್ತಾಗ ಗುಡಿ ಗೊತ್ತಾಗೋದಿಲ್ಲ, ಅರ್ಥ ಆಯ್ತಾ? ಎ ಇಲ್ಲಿಂದ ಬಂತು ಬಿಯಿಂದ, ಬಿ ಇಲ್ಲಿಂದ ಬಂತು ಎ ಇಂದ. ಸೊ ಎ ಬಿಗೆ ಬಿಗೆ ಎ ಆಶ್ರಯ, ಏನಂತಾರೆ ಅದಕ್ಕೆ? ಅನ್ಯೋನ್ಯಾಶ್ರಯ ಅಂತ, ಮ್ಯೂಚುವಲ್ ಡಿಪೆಂಡೆಂಟ್. ಅದು ಆತ್ಮಾಶ್ರಯ, ಇದು ಅನ್ಯೋನ್ಯಾಶ್ರಯ. ಅದು ಪರಸ್ಪರ ಆಶ್ರಯ, ಇತರೇತರ ಆಶ್ರಯ ಅಂತ ಹೆಸರುಗಳು. ಪರಸ್ಪರ ಅಂದರೂ ಒಂದೇ, ಅನ್ಯೋನ್ಯ ಅಂದರೂ ಒಂದೇ, ಇತರೇತರ ಅಂದರೂ ಒಂದೇ. ಆಮೇಲೆ ಅನವಸ್ಥ, ಆಮೇಲೆ ಎಗೆ ಏನೇ ಕಾರಣ ಅಂದ್ರೇನೋ ಆತ್ಮಾಶ್ರಯ, ಎಗೆ ಬಿ ಕಾರಣ, ಬಿಗೆ ಎ ಕಾರಣ ಅಂದ್ರೇನೋ ಅನ್ಯೋನ್ಯಾಶ್ರಯ. ಎ ಬಿ ಸಿ ಮೂರಿದೆ, ಎಗೆ ಬಿ ಕಾರಣ, ಬಿಗೆ ಸಿ ಕಾರಣ, ಸಿಗೆ ಎ ಕಾರಣ, ಶುರು ಮಾಡಿಬಿಟ್ಟೆ ಹೀಗೇನೆ. ಅದಕ್ಕೇನಂತಾರೆ? ಚಕ್ರಕಾಶ್ರಯ. ಒಂದು ಚಕ್ರ, ಒಂದು ಮೋರ್ ದೆನ್ ಟು ಇದ್ರೆ ಚಕ್ರಕಾಶ್ರಯ, ಒಂದಿದ್ರೆ ಆತ್ಮಾಶ್ರಯ. ಸರಿಯಾಗಿ ನೆನ್ಪಿಟ್ಕೋ, ಸುಲಭ ಅದು, ಕಷ್ಟ ಅಲ್ಲ. ನಾನು ಅರ್ಥ ಮಾಡ್ಕೊಳ್ಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಒಂದಕ್ಕೊಂದೇ ಕಾರಣ ಅಂದ್ರೆ ಅದೇನದು? ಹೇಗೆ ಹೇಗೆ ಕಾರಣ? ಆತ್ಮಾಶ್ರಯ. ಎ ಬಿಗಳಿಗೆ ಪರಸ್ಪರ ಕಾರಣ ಅಂದ್ರೆ ಅನ್ಯೋನ್ಯಾಶ್ರಯ. ಎ ಬಿ ಸಿಗಳಿಗೆ ಪರಸ್ಪರ ಕಾರಣ ಅಂತ ಹೇಳಿಬಿಟ್ರೆ ಏನಾಯ್ತು? ಅದು ಚಕ್ರಕಾಶ್ರಯ. ಆ ರೀತಿ ಹೋಗ್ತಾ ಹೋಗ್ತಾ ಒಂದೆಲ್ಲ ಚಕ್ರಕಾಶ್ರಯನೇ ಅದು. ಅದು ಫೈನೆಟ್, ಫೈನೆಟ್ ಆಗಿ ಎ ಬಿ ಸಿ ಡಿ ಹೇಳ್ತಾ ಹೋದ್ರೆ ಚಕ್ರಕಾಶ್ರಯ. ಅದು ಇನ್ಫೈನೆಟ್ ಆದ ತಕ್ಷಣ ಅನವಸ್ಥ ಅಂತ ಕರೀತಾರೆ. ಎಗೆ ಬಿ ಕಾರಣ, ಬಿಗೆ ಸಿ ಕಾರಣ, ಸಿಗೆ ಡಿ ಕಾರಣ, ಓದ ಎಂಡೆ ಇಲ್ಲ ಅದಕ್ಕೆ. ಪರ ಏನಂತಾರೆ? ಸುಳ್ಳುಗಳ ಸರಮಾಲೆ ಇದ್ದಾಗಿರಕ್ಕೆ ಅನವಸ್ಥ ಅಂತ ಕರೀತಾರೆ. ಅರ್ಥ ಆಯ್ತಾ? ಇವಿಷ್ಟು ಅರ್ಥ ಒಂದು ಉಪಯೋಗಿಸ್ಕೊಂಡ್ಬಿಟ್ರೆ ಬೇರೆ ಮತ್ತೆ ಖಂಡನೆ ಮಾಡಬೇಕಾದ್ರೆ ದೋಷ ಹೇಳ್ತಾರೆ. ಇವನ್ನ ನಾವು ಕಾಂಟ್ರಡಿಕ್ಷನ್ ಅಂತ ಅರ್ಥ ಆಗುತ್ತಾನೆ. ವಿರೋಧ, ನಾನು ಮೂಕ ಅಂತ ಹೇಳಿದ, ಏನದು? ಸ್ವವಿರೋಧ. ತಾನು ಆಡೋ ಮಾತು ತನ್ನ ಮಾತೇ, ಬೇರೆ ಆಧಾರ ಬೇಕಿಲ್ಲ ಸುಳ್ಳು ಹೇಳ್ತಾನೆ ಅಂತ ಹೇಳೋದಕ್ಕೆ. ತಾನು ಮೂಕ ಅಂತ ಅವನು ಅನೌನ್ಸ್ ಮಾಡಿದ ತಕ್ಷಣ ಏನು ಗೊತ್ತಾಗುತ್ತೆ? ಅವನು ಮೂಕ ಅಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ. ಅದೇನದು? ಸೆಲ್ಫ್ ಕಾಂಟ್ರಡಿಕ್ಷನ್ ಅಂತ ಹೇಳಿ, ಅದಕ್ಕೆ ಸೆಲ್ಫ್ ಕಾಂಟ್ರಡಿಕ್ಷನ್. ಇಂಥ ದೋಷಗಳೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ಉಳಿದು ಮತ್ತೆ ಹೇಗೆ ವಿಮರ್ಶೆ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ. ಟೆಕ್ನಿಕಲ್ ತರ್ಸ್ ಇವೆಲ್ಲ ಕೂಡ ಅದನ್ನೆಲ್ಲ ಎವೆರಿಟಿ ಹೇಳ್ತಾ ಕೂತು ದೊಡ್ಡದಾಗಿಬಿಡುತ್ತೆ. ಟೆಕ್ನಿಕಲ್ ಟರ್ಸ್ ಉಪಯೋಗಿಸ್ದಾಗ ಏನಾಗುತ್ತಾಗ ಕಷ್ಟ ಅರ್ಥ ಆಗಿಬಿಡುತ್ತೆ, ಗೊತ್ತಾಯ್ತಾ? ಅದಕ್ಕೆ ಟೈಮ್ ಸೇವ್ ಆಗುತ್ತೆ. ಎಲ್ಲ ಸತಿ ಹೇಳುತ್ತೆ, ಸರ್ಕಲ್ ಅಂದ್ರೇನು, ಅಲ್ಲಿ ಹೋಗು, ಒಂದು ಗೂಂಬಿಗಿರುತ್ತೆ, ನಾಲ್ಕು ಲೈನ್ಸ್ ಇರುತ್ತೆ, ಇದ್ರ ಕತೆ ಹೇಳ್ತಾ ಕೂತು ಏನಾಗುತ್ತೆ ಅಲ್ಲಿಗೆ ತೊಳೆತ ಸರ್ಕಲ್ ಅಂತ ಅರ್ಥ ಆಗಿಬಿಡುತ್ತೆ. ಸರ್ಕಲ್ ಅಂದ್ರೆ ಏನಾಗಿರ್ಬೇಕದು? ನಾಲ್ಕು ಚತುಷ್ಪಥ ಅಂತ ಸಂಸ್ಕೃತದಲ್ಲಿ, ನಾಲ್ಕು ದಾರಿ ಸೇರಿ ಸರ್ಕಲ್. ತಕ್ಷಣ ಅರ್ಥ ಆಗಿಬಿಡುತ್ತೆ ಅವನಿಗೆ. ಮೊಸರು ಅಂದ್ರೆ ಅರ್ಥ ಆಯ್ತು, ಹಾಲು ಅಂದ್ರೆ ಹಾಲಿಗಿರುತ್ತೆ, ದವ ಇದ್ದಾಗಿರುತ್ತೆ, ಬೆಳ್ಳಿಗಿರುತ್ತೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಎಂದು ಮುಗಿಬೇಕದು. ಅದಕ್ಕೆ ಶಬ್ದ ವ್ಯವಹಾರೋವ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ. ಒಂದು ಲಕ್ಷಣ ಜ್ಞಾನ ಬಂದ ಮೇಲೆ ಶಬ್ದ ವ್ಯವಹಾರ ಭಾರಿ ಸುಲಭ ಆಗಿಬಿಡುತ್ತೆ. ಟೆಕ್ನಿಕಲ್ ಟರ್ಮ್ಸ್ ಅಂದ್ರೆ ಅಡ್ವಾಂಟೇಜ್ ಅಂದ್ರೆ ಅದು ಟೆಕ್ನಿಕಲ್ ಟರ್ಮ್ಸ್ ತಿಳ್ಕೊಳ್ಳೋದ್ರಿಂದ ನಮಗೆ ಮುಂದೆ ಹೋಗಕ್ಕೆ ಭಾರಿ ಅನುಕೂಲ. ಇದು ಏನಾಗ್ತಾ ಹೋಗುತ್ತೆ, ವಿವೇರಿ ಟೈಮ್ ಲೆಂತಿ ಆಗಿಬಿಟ್ಟು ತಲೆ ಕೆಟ್ಟ ಹೋದಾಗುತ್ತೆ. ಇವೆಲ್ಲ ಮೊದಲು ತಲೆ ಕೆಟ್ಟಾಗುತ್ತೆ, ಆಮೇಲೆ ತಲೆ ಸರಿ ಹೋಗುತ್ತೆ, ಅರ್ಥ ಮಾಡ್ಕೊಂಡ ಮೇಲೆ ಸರಿ ಹೋಗ್ಬಿಡುತ್ತೆ. ಇಲ್ಲವರು ಯಾವಾಗಲೂ ಯೋಚನೆ ಮಾಡ್ತಾನೆ ಕೊಡಬೇಕು. ಇದು ಸ್ವಲ್ಪ ಮನೆ ಅವತ್ತೇ ಹೇಳಿದೆ, ಮನೆ ಮೇಲೆ ಅವತ್ತೇ ಮನೆಯಲ್ಲಿ ಹೋಗಿಬಿಟ್ಟು ಯೋಚನೆ ಮಾಡಿ, ಗೊತ್ತಾಗದೆ ಹೋದ್ರೆ ಕೇಳಿ ಮತ್ತೆ, ಆದರೆ ಮುಂದೆ ಎಲ್ಲರೂ ನಿಂತು ಹೋಗ್ಬಿಡುತ್ತೆ ಅನ್ನೋದನ್ನು ಮರಿಬಾರದು. ಇಷ್ಟು ಹೇಳಿ ಉಪಕ್ರಮ ಉಪಸಂಹಾರ ಮತ್ತು ತದೈಕ ರೂಪ್ಯ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದಾಶ್ಚ ಉಪಪತ್ತಿ ವಿಶೇಷ. ಉಪಕ್ರಮ ಉಪಸಂಹಾರೋ ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಒಂದು ಗ್ರಂಥ ಅರ್ಥ ಮಾಡ್ಕೋಬೇಕಾದ್ರೆ ವಾಕ್ಯನ ಉಪಕ್ರಮ ಏನು, ಹೇಗೆ ಸ್ಟಾರ್ಟ್ ಆಯಿತು, ಉಪಸಂಹಾರ ಏನು, ಹೇಗೆ ಮುಕ್ತಾಯ ಆಯಿತು, ಅಭ್ಯಾಸ ಹೇಗೆ ರಿಪೀಟೇಷನ್ ಬಂತು, ಅಪೂರ್ವ ಯಾವ ಹೊಸ ವಿಷಯ ಇದೆ, ಅರ್ಥವಾದ ಏನು ಪ್ರಯೋಜನ ಇದೆ ಅಲ್ಲಿ ಹೇಳ್ತಾರಲ್ಲ, ಇದೆಲ್ಲ ತಿಳ್ಕೊಂಡಾಗ ಒಂದು ವಾಕ್ಯ ಏನಾಗುತ್ತೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವಕ್ಕೇನಂತ ಕರೀತಾರೆ ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತ ಹೆಸರು. ಒಂದು ವಾಕ್ಯದ ಪರ್ಪಲ್ಟ್ ಅದರ ಮುಖ್ಯಾಂಶವನ್ನು ಗ್ರಹಣ ಮಾಡಲಿಕ್ಕೆ ಬೇಕಾದ ಲಿಂಗಗಳು ಅಂತ ಹೆಸರು. ಇವನ್ನೆಲ್ಲ ಬೇರೆ ಬೇರೆ ಅಂತ ಕರಿಬಾರದು, ಎಲ್ಲ ಏನಿವೆಲ್ಲ ಕೂಡ ಇವ ಯುಕ್ತಿನೇ, ಇವಿಷ್ಟು ಯುಕ್ತಿಗಳೇನೆ. ಅದು ಎಷ್ಟು ಕಾಂಪ್ಯಾಕ್ಟ್ ಆಗಿ ಬರೀತಾರೆ, ಎಷ್ಟು ಹೊಸ ವಿಷಯ ಹೇಳ್ತಾರೆ, ಎಂಥ ಇರೋದು ಕರೆಕ್ಟ್ ಮಾಡಿ ಹಾಕ್ಬಿಡ್ತಾರೆ. ಈ ವಿಷಯ ಇವತ್ತಿಗೂ ಬೇರೆಯವರಿಗೆ ಗೊತ್ತಿಲ್ಲ, ನೆನಪಿರಬೇಕು. ಇವತ್ತು ಕೂಡ ಬೇರೆಯವರು ದೊಡ್ಡ ವಿದ್ವಾಂಸರಾಗಿರಬಹುದು, ಎಷ್ಟು ಇದೆ ಈ ವಿಷಯಗಳು ಗೊತ್ತಿಲ್ಲ ಅವರಿಗೆಲ್ಲ ಕೂಡ. ಇದು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ, ಅದು ಆಚೆ ಎಷ್ಟು ಕಡಿಮೆ ಬರೀತಾರೆ, ಎಷ್ಟು ಅಪೂರ್ವ ವಿಷಯ ಬರೀತಾರೆ ನೋಡಬೇಕು. ತಯೋ ಸೋಪಪತ್ತಯೋ ನಿಜಾನಿ ಉಪತ್ತಿ ಸಮೇತ ಸೇರಿಸಿಬಿಟ್ಟ ಇವೆಲ್ಲ ಲಿಂಗ ಅಂತ ಕರೀತಾರೆ. ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನಾನಿ ಚ ಲಿಂಗ ವಿಶೇಷ. ಶ್ರುತಿ ಲಿಂಗ ಪ್ರಕರಣ ವಾಕ್ಯ ಸಮಾಖ್ಯ ಅಂತ ಐದಿದೆ, ಅವು ಕೂಡ ಏನು, ಅವು ಕೂಡ ಲಿಂಗ ವಿಶೇಷ. ವ್ಯಾಪ್ತಿ ಉಪಪತ್ತಿ ಮೂಲಂ, ಮುಂದೆ ಯಾವುದೇ ಯುಕ್ತಿಯನ್ನು ಪ್ರಯೋಗ ಮಾಡಬೇಕಾದರೆ ಬೇಸಿಸ್ ಏನು ಅಂದರೆ ವ್ಯಾಪ್ತಿ ಕನ್ಕಾಂಬಿಟೆನ್ಸ್. ಇಬ್ಬರು ಜೊತೆ ಬರ್ತಾ ಇದ್ರು, ಒಂದಿವಸ ಒಬ್ಬನೇ ಬಂದ, ಇನ್ನೊಬ್ರು ಇಲ್ಲಿ ಅಂತ ಅಷ್ಟೇ ಕೇಳಿದೆ. ಯಾತಕ್ಕೆ ವ್ಯಾಪ್ತಿ, ವ್ಯಾಪ್ತಿ ಅಂದರೆ ಜತಿಯಾಗಿರೋದಕ್ಕೆ ಅಂತ ಅರ್ಥ. ಹೇಗೆ ಜತಿಯಾಗಿರೋದಕ್ಕೆ, ಅವಿನಾಭಾವ ವಿನಾ ಭಾವ ಅವಿನಾಭಾವ ವಿನಾನ ಭವತಿ, ಅದು ಬಿಟ್ಟರೆ ಇರೋದೇ ಇಲ್ಲ. ಆದರೆ ಒಮ್ಮೊಮ್ಮೆ ಅದು ಬಿಟ್ಟು ಎದ್ದು ಬಿಡ್ಬೋದು, ಆದರೆ ಹೊಗೆ ಬೆಂಕಿ ಹಾಗಲ್ಲ. ಹೊಗೆ ಇದ್ಮೇಲೆ ಏನಾಗಿರಬೇಕು, ಬೆಂಕಿ ಇರಲೇಬೇಕು. ಎಂದೆಂದು ರೂಲ್ ಫೇಲ್ ಆಗೋದೇ ಇಲ್ಲ, ಅವ ನಮಗೆ ಅನುಮಾನ ಸರಿಯಾಗಿ ಉಪಯೋಗ ಮಾಡೋಕ್ಕೆ ಬರುತ್ತೆ, ಗೊತ್ತಾಯ್ತಾ. ಎಂದೂ ಕೂಡ ಕನ್ಕಾಮಿಟೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಸದಾ ಜೊತೆಯಾಗಿರುವಿಕೆ, ಎಂದೂ ತಪ್ಪದಿರುವಿಕೆ ಅಂತ ಹೇಳ್ತಾರೆ. ಸಾಮಾನ್ಯ ದೊಡ್ಡ ಸಮಾರಂಭ ಮಾಡ್ತಾರೆ, ಅಡುಗೆಯವರು ಅಂತಷ್ಟು ಏನು ಅರ್ಥ ಆಗುತ್ತೆ ನಮಗೆ, ಅಡುಗೆಯವರು ಅಂತಷ್ಟು ಗಂಡಸರು ಅಂತ ಅರ್ಥ. ದೊಡ್ಡ ಸಮಾರಂಭದಲ್ಲಿ ಅಡುಗೆಯವರು ಅಂದ್ರೆ ಏನರ್ಥ, ಗಂಡಸರು ಅಂತ ಅರ್ಥ. ಸಣ್ಣ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಗಂಡಸರು ಅಂತ ಅರ್ಥ ಇಲ್ಲ. ಸೊ ಪಾಚಕತ್ವ ಅನ್ನೋದು ಪುರುಷರಲ್ಲೇ ಇರಬೇಕು ಅಂತ ನಿಯಮ ದೊಡ್ಡ ಅಡುಗೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ, ಚಿಕ್ಕ ಅಡುಗೆಯಲ್ಲಿ ಗಂಡಸರು ಬೇಕಾ ಹೆಂಗಸರು ಬೇಕಾದ್ರೆ ಆಗ್ಬೋದು, ಗೊತ್ತಾಯ್ತಾ. ಅದೇ ಪುರೋಹಿತರು ಅಂತ ನಮಗೆ ಏನರ್ಥ ಆಗುತ್ತೆ, ಗಂಡಸರು. ಇವತ್ತು ಅದು ಅಲ್ಲ, ಅದು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಈಗಾಗಲೇ ಹೆಂಗಸರು ಆಲೋಚನೆ ಮಾಡಿಬಿಟ್ಟಿದ್ದಾರೆ. ಅಂದರೆ ವ್ಯಾಪ್ತಿ ತೆಗಿತಿದ್ದಾರೆ, ವೇದಾಧ್ಯಯನ ಮಾಡಿದ್ದಾನೆ ಅವನು ದ್ವಿಜ ಆಗ್ತಿತ್ತು. ಈಗ ದ್ವಿಜನ ಅಲ್ದವರೇ ಜಾಸ್ತಿ ಮಾಡ್ತಾರೆ, ದ್ವಿಜರಿಗೆ ವೇದ ಗೊತ್ತಿಲ್ಲ. ಇದೆಲ್ಲ ಅರ್ಥ ಮಾಡ್ಕೋತಾ ಹೋದರೆ ನಮಗೆ ವ್ಯಾಪ್ತಿ ಅಂತ ಒಂದಿರುತ್ತದೆ. ಯಜ್ಞೋಭೂತ ನೋಡಿದವು ಬ್ರಾಹ್ಮಣ ದ್ವಿಜ, ಆ ಒಂದು ನಿಯಮ ಇದೆ ಅದಕ್ಕೆಲ್ಲ ಕೂಡ. ಇವತ್ತು ಯಜ್ಞೋಭೂತ ಇಲ್ಲದೇ ಇದ್ದವರು ಬ್ರಾಹ್ಮಣರು, ಬ್ರಾಹ್ಮಣ ಆಭಾಸರು ಅಂತ ಹೆಸರು. ಇವೆಲ್ಲ ಕನಕ ನಮಗೆಲ್ಲ ಗೊತ್ತಿರೋ ವಿಚಾರಗಳೇ, ವ್ಯವಸ್ಥಿತ ನೋಡಬೇಕಷ್ಟೇ. ಅದು ಅವ್ರು ಯಾವಾಗ ಒಂದು ತುಂಬ ಸ್ವಲ್ಪ ಔಷಧಿ ಎಲ್ಲರಿಗೂ ಗೊತ್ತಿರುತ್ತೋ ಇಲ್ಲೋ, ನೆಗಡಿ ಕೆಮ್ಮಾಗಿದೆ ಏನಾದ್ರು ತಗೊಳ್ಳಿ ಅಂತಾನೆ, ಹೊಟ್ಟೆ ಏನಾದ್ರು ತಗೊಳ್ಳಿ. ಡಾಕ್ಟರ್ ಅಂತ ಕರೆಯೋದಿಲ್ಲ ಅವ್ರನ್ನ, ಡಾಕ್ಟ್ರಂತ ಯಾವಾಗ ಕರೀತಾರೆ, ಔಷಧಿ ಎಕ್ಸ್ಪರ್ಟೈಸ್ ಮಾಡಿಕೊಂಡಾಗ ಡಾಕ್ಟರ್ ಅಂತ ಹೆಸರು ಬರುತ್ತೆ. ಸೊ ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಇಷ್ಟು ಉಪಯೋಗ ಎಲ್ರಿಗೂ ಗೊತ್ತಿದ್ರು ಕೂಡ ಅದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಶಾಸ್ತ್ರ ಒದ್ದಾಗ ಏನಾಗುತ್ತದೆ, ಸಿಸ್ಟಮೆಟೈಸ್ ಆಗುತ್ತೆ. ಸಿಸ್ಟಮೆಟೈಸ್ ಆದಾಗ ಉಪಯೋಗಿಸ ಭಾಳ ಸುಲಭ ಆಗಿಬಿಡುತ್ತೆ, ಗೊತ್ತಾಯ್ತಾ. ಆ ದೃಷ್ಟಿಯಲ್ಲಿ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ತಿಳಿಯಿತು. ವ್ಯಾಪ್ತಿ ಉಪಪತ್ತಿ ಮೂಲಂ, ಉಪಪತ್ತಿ ಆಧಾರ ಅಂದರೆ ವ್ಯಾಪ್ತಿನೇ. ವ್ಯಾಪ್ತಿ ಇಲ್ಲದ ಯುಕ್ತಿಯನ್ನು ಮಾಡೋಕ್ಕೆ ಹೋಗಬಾರದು ಯಾವಾಗಲೂ ಕೂಡ. ಸಾ ಪ್ರತಿಜ್ಞಾ ಹೇತು ದೃಷ್ಟಾಂತ ರೂಪ, ಆ ಯುಕ್ತಿಗೆ ಮೂರು ಭಾಗ ಇರಬೇಕು. ಪ್ರತಿಜ್ಞಾ ದೃಷ್ಟಾಂತ ಹೇತು. ಪ್ರತಿಜ್ಞಾ ಅಂದ್ರೇನು, ಪರ್ವತೋ ವನ್ಹಿಮಾನ್, ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ ಹೇಳಿದ. ಇದು ಪ್ರತಿಜ್ಞೆ, ಪ್ರತಿಜ್ಞೆ ಅಂದ್ರೆ ಈಶ ಪ್ರತಿಜ್ಞೆ ಅಲ್ಲ, ಅದು ಮಾಡ್ತೆ ಇದು ಮಾಡ್ತೆ ಆ ಪ್ರತಿಜ್ಞೆಗಳಲ್ಲ ಇದು. ಇದೇನಿದು ಪ್ರತಿಜ್ಞೆ ಅಂದ್ರೆ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್ ಅಂದ್ರೆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದ. ಯಾತಕ್ಕೆ ಅಂತ ಕೇಳಿದ, ಧೂಮವತ್ವ ನೋಡು ಹೊಗೆ ಇದೆ ಅಂತ ಕೇಳಿದ. ಇದು ಏನಂತಾರೆ ಅದಕ್ಕೆ, ಹೇತು ಅಂತಾರೆ. ಹೇತು ಅಂದ್ರೆ ಒಂದೇ, ಅನುಮಾನ ಅಂದ್ರೆ ಒಂದೇ, ಲಿಂಗ ಎಲ್ಲದು ಸಮಾನ ಪರ್ವತಗಳು, ಹೊಗೆ ಇರೋದ್ರಿಂದ ಅಂತ ಕೇಳಿದ. ಅದು ಹೇಗೆ ಅಂತ ಕೇಳಿದ, ಅಡಿಗೆ ಮನೆ ಅಂತ ಹೇಳಿದ. ಮಹಾನಸ ಅಂದ್ರೆ ಅಡಿಗೆ ಮನೆ, ಮಹಾನಸದಂತೆ ಅಡಿಗೆ ಮನೆಯಲ್ಲಿ ಏನಿದೆ, ಬೆಂಕಿ ಇದೆ. ಇವತ್ತೇನು ಬೆಂಕಿ ಇರೋದಿಲ್ಲ, ಅದು ಗ್ಯಾಸ್ ಬರುತ್ತೆ, ಬೆಂಕಿ ಹೊಗೆ ಎಲ್ಲ ಹೀಗೆ ಇಲ್ಲ. ಮತ್ತು ಅಡಿಗೆ ಮಾಡೋದೇ ಇಲ್ಲ ಕಣ್ರೆ, ಅದು ಬೇರೆ. ಜೊತೆಗೆ ಅಡಿಗೆ ಮನೆ ನೋಡಿದವ್ರಿಗೆ ಏನು ಗೊತ್ತಾಗುತ್ತೆ, ಓ ಬೆಂಕಿ ಹೊಗೆ ಜೊತೆ ಇರುತ್ತೆ, ಅಲ್ಲಿ ಹೊಗೆ ಇದೆ, ಅದರಿಂದ ಆಗಿರಬೇಕು. ಮಹಾನ ದುಷ್ಟಾಂತ, ಮಹಾನಸವತ್, ಈ ಮೂರು ತಿಳ್ಕೊಂಡು. ಪ್ರತಿಜ್ಞೆ ಅಂದ್ರೆ ಏನು, ಪರ್ವತೋ ವನ್ಹಿಮಾನ್. ಯುಕ್ತಿ ಹೇತು ಅಂದ್ರೇನು, ಧೂಮವತ್ವಾತ್, ದೃಷ್ಟಾಂತ ಅಂದ್ರೇನು? ಮಹಾನುಸವತ್ ಈ ರೀತಿ ತಿಳಿತಾರೆ. ಅದಕ್ಕೆ ಪ್ರತಿಜ್ಞಾಹೇತು ದೃಷ್ಟಾಂತ ರೂಪ. ಯಾವ ಯುಕ್ತಿಯ ಫಾರ್ಮ್ ಹೇಗಿರ್ಬೇಕು, ಫಾರ್ಮೆಟ್ ಹೇಗಿರಬೇಕು ಅಂದರೆ ಈ ರೀತಿ ಇರಬೇಕು ಅಂತ ಅರ್ಥ. ಯುಕ್ತಿಯ ಫಾರ್ಮೆಟ್ ಈ ರೀತಿ ಕೊಟ್ಟರೆ ಒಂದು ಅಫಿಡವಿಟ್ ಒಂದು ಫಾರ್ಮೆಟ್ ಇರ್ತದೆ, ಗೊತ್ತಾನೆ? ಎಲ್ಲ ಫಾರ್ಮೆಟ್ ಕೊಟ್ಟ ಕೊಡ್ತಾರೆ. ಹೇತು ಗರ್ಭ ಪ್ರತಿಜ್ಞಾ ಕೇವಲಾಭಿ ಈ ಮೂರು ಇರಬೇಕು. ಆದರೆ ಮೂರರಲ್ಲಿ ಒಂದು ಕರೆಕ್ಟ್ ಆಗಿದ್ದು ಬಿಟ್ಟರು ಸಾಕು ಅಂತ ಹೇಳಿದರು. ಅದು ಹೇಳೋ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ. ಇದನ್ನ ಯಾತಕ್ಕೆ ಹೇಳ್ತಾರೆ? ಈ ಬೇಡ ಮುಂದೋಣಂತೆ. ಕೆಲವರು ಏನು ಮಾಡಿದ್ದಾರೆ, ಬೌದ್ಧರು ಮೊದಲಾದವರೆಲ್ಲ ಕೆಲವರೆಲ್ಲ ನೈಯಾಯಿಕರೆಲ್ಲ ಒಂದು ಯುಕ್ತಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಐದು ಅವಯವ ಇರಬೇಕು ಅಂತ ಹೇಳ್ತಾರೆ. ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯ ನಿಗಮನ ಅಂಥೇಳಿ ಐದು ಇರಬೇಕು ಅಂತ ಹೇಳ್ತಾರೆ. ಐದು ಇರಲೇಬೇಕು ಅಂತ ಹೇಳೋ ಸರಿಯಲ್ಲ, ಗೊತ್ತಾಯ್ತಾ? ಐದು ಫಾರಂ ಕರೆಕ್ಟು, ಆದರೆ ಐದು ಇರಲೇಬೇಕು ಅಂದರೆ ಸರಿಯಲ್ಲ ಅಂತ ಹೇಳಿ ಆಚಾರ್ಯರನ್ನೆಲ್ಲ ವಿಸ್ತಾರವಾಗಿ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ. ಅಲ್ಲಿ ಬಂದ ನೋಡಂತೆ. ಇಲ್ಲ, ಉಪಪತ್ತಿ ದೋಷವು ವಿರೋಧಾಸಂಗತಿ. ಯುಕ್ತಿಗೆ ದೋಷಗಳು ಅಂದ್ರೇನು? ವಿರೋಧ ಮತ್ತು ಅಸಂಗತಿ. ವಿರೋಧ ಮತ್ತು ಅಸಂಗತಿ. ವಿರೋಧ ಅಂದ್ರೇನು? ಹೀಗೆ ಹೇಳಿದ, ಹೇಳಿದ ಬೆಂಕಿ ತಣ್ಣಗಿದೆ ಅಂತ ಹೇಳಿದ. ಬೆಂಕಿ ತಣ್ಣಗಿದೆ ಏನಯ್ಯ ಹೇಳ್ತಿ ಅಂದ್ರೆ ಸ್ವಲ್ಪ ಕಾರಣ ಕೊಡ್ತೀನಿ, ಮೊದಲು ನಿಲ್ಲಿಸಾಕು ಅಂತ ಹೇಳಿದೆ. ಯಾಕೆ ಬೆಂಕಿ ತಣ್ಣಗಿದೆ ಅಂದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಅದೇನು ವಿರೋಧ? ಯಾವುದಕ್ಕೆ ವಿರೋಧ? ಪ್ರತ್ಯಕ್ಷಕ್ಕೆ ವಿರುದ್ಧ. ಪ್ರತ್ಯಕ್ಷಕ್ಕೆ ವಿರುದ್ಧ ಅದು ಮುಂದೆ ಪ್ರೂಫ್ ಕೊಡ್ಲಕ್ಕೆ ಹೋಗಬಾರ್ದು. ಮೊನ್ನೆ ಹೇಳಿಲ್ಲ ಏನ್ರಿ ನನ್ನ ಕಿವಿಯೊಳಗೆ ಏನೋ ಸೇರ್ಕೊಂಡ್ಬಿಟ್ಟಿದೆ ಅಂತ, ಏನು ಅಂತ ಕೇಳಿ ಆನೆ ಅಂತ ಹೇಳಿದ. ಸಾಕು ಸಾಕು ಅಂತ ಹೇಳ್ಬಿಟ್ರೆ ಕಿವಿಯೊಳಗೆ ಆನೆ ಸೇರೋ ಗತಿಯ ಸಾಧ್ಯತೆ ಉಂಟ? ಇರುವೆ ಹೋಗಿದೆ ಅಂದ್ರೆ ಅರ್ಥ ಆಗುತ್ತೆ. ಕಿರುವೆ ಅರ್ಥ, ಆನೆ ಹೋಗಿದೆ ಅಂದ್ರೆ ಮುಂದೆ ಪ್ರೂಫ್ ಕೊಡ್ಲಕ್ಕೆ ಹೋಗಬಾರ್ದು. ಯಾತಕ್ಕೆ? ಬುದ್ಧಿಯಲ್ಲಿ ಪ್ರೂಫ್ ಕೊಡೋದು ಬೇರೆ, ಇನ್ನೂ ಬುದ್ಧಿಯಲ್ಲಿ, ಎರಡನೇ ಬುದ್ಧಿಯಲ್ಲಿ ಕೆಲಸ. ಹೇಳೋನು ಬುದ್ಧಿ ಇಲ್ದವನು ಕೇಳೋನು ಬುದ್ಧಿ ಇಲ್ದವನಾಗ್ತಾರೆ. ಆ ರೀತಿ ಮಾಡಬಾರ್ದು, ಗೊತ್ತಾಯ್ತಾ? ಅದಕ್ಕೆ ಸಂಭಾವನಾ ಅಂತಿರಬೇಕು. ಸಂಭಾವ ಪ್ರಾಬಬಿಲಿಟಿ ಅಂತ ಅರ್ಥ. ಯಾವ್ದು ಇಂಪಾಸಿಬಲ್ ಅದನ್ನು ಹೇಳೋದಕ್ಕೆ ಹೋಗಬಾರ್ದು. ಆ ದೃಷ್ಟಿಯಿಂದ ವಿರೋಧ, ವಿರೋಧ ಮೂರು ವಿಧ ಯಥಾ ಪ್ರಕಾರ. ಪ್ರತ್ಯಕ್ಷ ವಿರುದ್ಧ ವಿಷಯ ಹೇಳಬಾರದು, ಆಗುವ ವಿರುದ್ಧ ವಿಷಯ ಹೇಳಬಾರದು, ಯುಕ್ತಿ ವಿರುದ್ಧ ವಿಷಯನೂ ಹೇಳಬಾರದು. ಅದಕ್ಕೋಸ್ಕರ ವಿರೋಧ. ಇನ್ನೊಂದು ಅಸಂಗತಿ ನೋಡಿದ್ರೇನ್ರಿ, ಪರ್ವತದಲ್ಲಿ ಬೆಂಕಿ ಸಗದಾಗ ಉರಿತಾ ಇದೆ ಅಂತ ಕೇಳಿದೆ. ಯಾತಕ್ಕೆ? ಎಷ್ಟು ಮರ ಇದೆ ನೋಡಿದ್ರೆ ಅಂತ. ಮರ ಇರೋದಕ್ಕೂ ಬೆಂಕಿ ಏನು ಸಂಬಂಧ ಇದೆ ಅದಕ್ಕೆ? ಮರಗಳು ಭಾರಿ ಇದ್ದ ಮಾತ್ರಕ್ಕೆ ಏನಿರಬೇಕಾಗಿಲ್ಲ? ಬೆಂಕಿ ಇರಬೇಕಾಗಿಲ್ಲ, ಗೊತ್ತಾಯ್ತಾ? ಅದು ದೋಷ. ಅದು ಬೆಂಕಿ ಹೊಗೆ ಇದೆ ಮೂಲವಿತಲ್ಲಿ, ಹೊಗೆ ಇದೆ ಅಂತ ಅಷ್ಟು ಒಪ್ಕೊಂಡ್ಬಿಡ್ತಾನೆ. ಅದು ಎಷ್ಟು ಮರ ಇದ್ರೂ ಕೂಡ ಯಾವುದಕ್ಕೆ ಕಾರಣ ಆಗೋದಿಲ್ಲ ಅದು? ಅದಕ್ಕೆ ಅಸಂಗತಿ. ಅಸಂಗತಿ ಇರಲೆವೆಂಟ್ ಅಂತ ಅರ್ಥ. ಇರಲೆವೆಂಟ್ ಅದು ಇರಲೆವೆಂಟ್ ಸ್ಟೇಟ್ಮೆಂಟ್ ಏನಂತ ಕರೀತಾರೆ, ಅದು ಕೂಡ ಸರಿಯಾದ ಯುಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಕಾಂಕ್ಷಾ ವಿರಹ ಅಸಂಗತಿ ಅಂತ ಡೆಫಿನೇಷನ್. ಅದಕ್ಕೆ ವಿರೋಧ ಅಸಂಗತಿ. ನ್ಯೂನಾಧಿಕೆ ವಾಚನಿಕೆ, ಇನ್ನೂ ಎರಡು ದೋಷ ಇದೆ. ಕಡೆ ಪರ್ವತ ವನ್ಯಮಾನ ಅಂದ್ಬಿಟ್ಟ ಕಾರಣ ಕೊಡಲೇ ಇಲ್ಲ. ಅದಕ್ಕೇನಂತಾರೆ? ಇನ್ಸಫಿಷಿಯಂಟ್ ಆರ್ಗ್ಯುಮೆಂಟ್. ಅದು ಮೇನ್ ಮುಕ್ತಿನೇ ಕೊಡಲಿಲ್ಲ, ಮುಖ್ಯವಾದ ಕಾರಣ ಕೊಡಲಿಲ್ಲ. ಅದ ಏನ್ ಮಾಡ್ದ? ಪರ್ವತೋ ವನ್ಯಮಾನ್ ಧೂಮಾತ್ ತಂದ, ಸರಿನೇ. ಮತ್ತೆ ಶುರು ಮಾಡ್ದ, ಮರ ಇದೆ ಗಿಡ ಏನೇನು ಶುರು ಮಾಡಿಬಿಟ್ಟ. ಅವೆಲ್ಲ ಏನವು? ಎಕ್ಸ್ಟ್ರಾ ವೇಸ್ಟ್. ಅದೆಲ್ಲ ಹೇಳಬೇಕಾಗಿಲ್ಲ ಅದನ್ನೆಲ್ಲ ಕೂಡ, ಗೊತ್ತಾಯ್ತಾ? ಅದೆಲ್ಲ ವೇಸ್ಟ್, ಅದನ್ನೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಯಾವುದು ರಿಲೆವೆಂಟ್ ಅಂತ, ರಿಲೆವೆಂಟ್ ಆದರೆ ಅಸಂಗತಿ, ಗೊತ್ತಾಯ್ತಾ? ಅದು ಹೇಳಬೇಕಂತ ಹೆಚ್ಚು ಹೇಳಿದರೆ ಅಧಿಕ, ಕಡಿಮೆ ಹೇಳಿದರೆ ನ್ಯೂನ. ಇದೆಲ್ಲ ಸರಿ ಯೋಚನೆ ಮಾಡಿದರೆ ತಿಳಿಯುತ್ತೆ. ಸಕ್ಕರೆ ಕಡಿಮೆ ಅದೆಲ್ಲ ಅರ್ಥ ಆಗುತ್ತೆ ನಮಗೆ. ಸಕ್ಕರೆ ಕಡಿಮೆ ಆಗಿದೆ, ಸಕ್ಕರೆ ಜಾಸ್ತಿ ಆಗಿದೆ, ಉಪ್ಪು ಕಡಿಮೆ, ಉಪ್ಪು ಜಾಸ್ತಿ ಅಂತ ಹೇಳೋದಿಲ್ಲ. ಆ ದೋಷ ಅದು. ಉಪ್ಪು ಕಡಿಮೆ ಆಗಿದ್ದು ರುಚಿ ಅಫೆಕ್ಟ್ ಆಗುತ್ತೆ, ಹೆಚ್ಚಾಗಿದ್ದರೂ ರುಚಿ ಅಫೆಕ್ಟ್ ಆಗುತ್ತೆ. ಅದೇ ರೀತಿಯೇ ಅನುಮಾನ ಪ್ರಯೋಗ ಮಾಡಬೇಕಾದ್ರೆ ಹೆಚ್ಚು ಉಪಯೋಗಿಸಬಾರ್ದು, ಕಡಿಮೆ ಉಪಯೋಗಿಸಬಾರ್ದು. ಕಡಿಮೆ ಉಪಯೋಗಿಸಿದ್ರು ಜ್ಞಾನ ಬರೋದಿಲ್ಲ, ಹೆಚ್ಚು ಉಪಯೋಗಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಅದು ಉಪಯೋಗ ಇಲ್ಲ. ವಿರುದ್ಧ ಮಾತು ಆಡಬಾರ್ದು. ಎಲ್ಲ ಇದೆಲ್ಲ ಯಾತಕ್ಕೆ ಉಪಯೋಗಿಸ್ಬೇಕು ಆಮೇಲೆ? ಶಾಸ್ತ್ರ ಒಳ್ಳೆ ಕಷ್ಟ ಎಲ್ಲ ಮನೆಯಲ್ಲೆಲ್ಲ ಯೋಚನೆ ಮಾತಾಡ್ಬೇಕಾದ್ರೆ ಏನು ಮಾಡಬೇಕು? ವಿರೋಧ ಬರೋದ್ರೆ ಎಷ್ಟೋ ವಿಷಯ ಹೇಳೋದಕ್ಕೆ ಹೋಗಬಾರ್ದು. ಎಷ್ಟು ವಿಷಯ ಅಷ್ಟು ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಮೊಬೈಲಲ್ಲಿ ಮಾತಾಡಿದ್ರೆ ಬಸ್ ದುಡ್ಡು ಉಳಿಯುತ್ತೆ, ಫಸ್ಟ್ ಆಫ್ ಆಲ್, ಹೋಗ್ತಾನೆ. ಫೋನಲ್ಲಿ ಮಾತಾಡಿದ್ರೆ ದುಡ್ಡು ಉಳಿಯುತ್ತೆ ನಮಗೆ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಮಾತು ಎಕರೆ ಬೇಕರೆ ಮಾತಾಡ್ತೇವೆ. ಸುಮ್ಮನೆ ಮಾತಾಡಬೇಕಾದ್ರೆ ಅಲ್ಲಿ ದೇವರು ರೆಕಾರ್ಡ್ ಮಾಡ್ತಿರ್ತಾರೆ, ಇಷ್ಟು ಮಾತು ಅಂತ ಕೊಟ್ಟಿರ್ತಾರೆ ನಮಗೆ. ಅಷ್ಟು ಮಾತಾಡ್ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ. ಮಾತು ನಿಂತೋಯ್ತು ಕೋಟ ಮುಗಿದೋಯ್ತು ನಮ್ಮದು ಅಂತ ಅರ್ಥ. ಯಾವಾಗ ಉಪಯೋಗಿಸ್ಬಿಟ್ರೆ ಕೋಟ ಇರೋದಿಲ್ಲ, ಸ್ವಲ್ಪ ಚಾರ್ಜ್ ಇರುತ್ತೆ. ಮಿನಿಮಮ್ ಮಾತಾಡ್ತಾನೆ, ಏ ಬದೀತಾ ಬಿಡುತ್ತಾವೆಲ್ಲ ಅಂತ ಹೇಳ್ಬಿಟ್ರು. ನಮ್ಮ ಚಾರ್ಜ್ ಎಷ್ಟಿದೆ ಗೊತ್ತೇ ಇಲ್ಲ ಈಗಾಗಲೇ. ಹೋಗ್ತಾನೆ, ಮಾತಿಗೆ ಎಷ್ಟು ಚಾರ್ಜು, ಕೈಗೆ ಎಷ್ಟು ಚಾರ್ಜ್, ಎಲ್ಲದಕ್ಕೂ ಚಾರ್ಜ್. ದೇವರು ಏನು ಮಾಡಿಬಿಟ್ಟಿದ್ದಾನೆ? ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಕೊನೆ ಉಸಿರು, ಕೊನೆ ಉಸಿರಾಟ, ಕೊನೆ ಉಸಿರು ಅಂತಾನೆ ಹೆಸರು ಅದಕ್ಕೆ. ಅದು ಮುಗಿದ ತಕ್ಷಣ ಹೋಗ್ಬಿಡ್ಬೇಕು, ಒಂದು ಬೇರೆ ದಾರಿನೇ ಇಲ್ಲ. ರಿಟೈರ್ಮೆಂಟೇ ಸಾಯಂಕಾಲ ರಿಲೀವ್ ಮಾಡ್ತಾರಲ್ಲ, ಆ ಥರ ರಿಲೀವ್ ಮಾಡಿ ಹಾಕಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು? ಮಾತುಗಳನ್ನ ಏನು ಮಾಡಬೇಕು? ಯಾವಾಗಲೂ ನಾವು ಮಿನಿಮೈಸ್ ಮಾಡಬೇಕು, ಗೊತ್ತಾಯ್ತಾ? ಹಾಗೆ ಬುದ್ಧಿ ಜನ ಕುಳ್ಕೊಳ್ಳೋದು ಸರಿಯಾಗಿ ಉಳಿಸ್ಕೊಟ್ರೆ, ಸಿ ಎಲ್ ಉಳಿಸ್ಕೊತಾರ, ಇ ಎಲ್ ಗಿ ಎಲ್ ಸೇವ್ ಮಾಡಿದಾಗ ಸೇವ್ ಮಾಡ್ತಾ ಇರಬೇಕು. ಕೆಲವು ವಟ 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 ಮಾತಾಡ್ತಿರೋದೇ ಕೆಲಸ. ಏನಾದ್ರು ಒಂದು ಮಾತಾಡೋದು, ಏನಾದ್ರು ಸುಮ್ಮನೆ ಬೇಜಾರಾಗದೆ ಮಾತಾಡು ಅಂತ ಹೇಳೋದು. ಬೇಜಾರಿವತ್ತು ಬೇತಾಡ್ತಿರ್ತಲ್ಲ ಫೋನ್ನೊಳಗೆ, ಇಬ್ಬರು ಮಾತಾಡ್ತಾ ಬರ್ತಿದ್ದಾರೆ. ಎಲ್ಲಿದೆಯೋ ಬಾಂಬೆನೆ, ಅವನು ನಾನು ಡೆಲ್ಲಿಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಇಬ್ಬರು ಡ್ಯಾಟ್ ಹೊಡಿತಾರೆ ಅಲ್ಲೇನೆ, ಸುಳ್ಳು ಹಿಡ್ಕೊಂಡು ಬರ್ತಿದ್ದಾರೆ ಇಬ್ಬರು ಕೂಡ. ನಾನು ಬೆಳ್ಳಿ ಅಂತ ಒಬ್ಬನು, ಬಾಂಬೆ ಅಂತ ಒಬ್ಬನು, ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಮೀಟ್ ಆಗ್ತಾರೆ. ಈ ರೀತಿ ಮಾತಾಡೋದು ಕೆಲವು ಚಟ, ಮೊಬೈಲ್ ಇದ್ರೆ ಮಾತಾಡಬೇಕಷ್ಟೇ. ಸೊ ಹಾಗೆ ಹಾಗೆ ಸುಮ್ಮನೆ ಮಾತಾಡಿದೆ ಅಂತ ಹೇಳೋದು. ಎಷ್ಟು ಮೂರ್ಖರು ಇದ್ದಾರೆ. ಅವೆಲ್ಲ ಇದಕ್ಕೆ ಶಾಸ್ತ್ರವನ್ನು ಏನಾಗಬೇಕಾದೆಲ್ಲ ಕಟ್ಟಾಗಿಬಿಡ್ಬೇಕು. ಸುಮ್ಮನೆ ಮಾತಾಡೋದಕ್ಕೆ ಹೋಗಬಾರ್ದು. ನಮ್ಮ ಮಾತಿಗೆ ಒಂದು ಮೀಟರ್ ಇದೆ, ಅದಕ್ಕೆ ಶಾಸ್ತ್ರದಲ್ಲಿ ಬಂದಾಗ ಏನು ಅಕ್ಕಿ ನಮ್ಮಲ್ಲಿ ಆಗಿರೋ ದೊಡ್ಡ ದೋಷ ಏನು ಅಂದರೆ ಶಾಸ್ತ್ರವದ್ದ ಶಾಸ್ತ್ರ ಕಷ್ಟ ಲಿಮಿಟ್ ಮಾಡ್ತೇವೆ ಹೊರತು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವರು. ಆದರೆ ಶಾಸ್ತ್ರವದ ಉಪಯೋಗ ಬರೋದಲ್ಲ ನಮಗೆ, ಇಮ್ಮಿಡಿಯೇಟ್ ಚೆಕ್ ಮಾಡಬೇಕಾದ್ರೆ ಪ್ರತ್ಯೇಕ ಮುಂದಿಷ್ಟು ಹೇಳಿಬಿಟ್ಟು ಸಂವಾದ ಅನುಕ್ತಿಯುತ ನಿಗ್ರಹ ಇನ್ನೂ ಎರಡಿದೆ. ಅದು ನಿಗ್ರಹ ಅಂತ ಹೇಳಿದ್ರೆ ಕಥಾರಕ್ಷಣೆಗೆ ಬರುತ್ತೆ, ಇದು ಬೇಡ. ಅದನ್ನು ಯಾಕೆ ಇಲ್ಲೇ ಅಂತ ಕೇಳಿದ್ದಾರೆ ಅಂದರೆ ಕೆಲವು ಇಲ್ಲೇ ಸೇರಿಸಕ್ಕೆ ಹೋಗ್ತಾರೆ, ಆದ್ದರಿಂದ ಇದು ಇಲ್ಲಲ್ಲ ಅಲ್ಲಿಗೆ ಅಂತ ಹೇಳೋದಕ್ಕೋಸ್ಕರ ಹೇಳಿದರು. ಪ್ರತ್ಯಕ್ಷಂ ಸಪ್ತವಿಧಂ, ಪ್ರತ್ಯಕ್ಷ ಎಷ್ಟು ವಿಧ ಅಂತ ಕೇಳಿದರೆ ಏಳು ವಿಧ ಪ್ರತ್ಯಕ್ಷ ಇರೋದು, ಏಳು ವಿಧ ಪ್ರತ್ಯಕ್ಷ. ಐದು ನಮಗೆ ಗೊತ್ತು, ಪಂಚ ಜ್ಞಾನೇಂದ್ರಿಯಗಳೆಲ್ಲ ಏನವು ಅಕ್ಷಗಳು, ಅದರಿಂದ ಬರೋ ಜ್ಞಾನ ಏನು ಪ್ರತ್ಯಕ್ಷ. ಇನ್ನೂ ಎರಡು ಯಾವುದು ಅಂದರೆ ಮನಸ್ಸು ಒಂದು ಆರಾಯಿತು, ಇನ್ನೂ ಒಂದು ಯಾವುದು ಅಂದರೆ ಸಾಕ್ಷಿ. ಸಾಕ್ಷಿ ಷಡೀಂದ್ರಿಯ ಭೇದೇನ, ಸಾಕ್ಷಿ ಷಡೀಂದ್ರಿಯ ಭೇದೇನ. ಇದನ್ನು ಯಾರೂ ತಿಳ್ಕೊಂಡಿದ್ದಿಲ್ಲ. ಆಚಾರ್ಯ ಹೇಳೋದಕ್ಕೆ ಸಾಕ್ಷಿ ಎಂಬುದು ಒಂದು ಪ್ರತ್ಯಕ್ಷ ಜನಕ್ಕೆ ಗೊತ್ತೇ ಇರಲಿಲ್ಲ. ಆಚಾರ್ಯ ಹೇಳ್ತಾರೆ ಸಾಕ್ಷಿ ಅಂದ್ರೇನು, ಚೇತನಕ್ಕೆ ತಂದೇ ಆದ ಇಂದ್ರಿಯ ಒಂದಿದೆ. ಪ್ರತಿಯೊಬ್ಬ ಜೀವಕ್ಕೇನಿದೆ ಸ್ವರೂಪೇಂದ್ರಿಯ ಅಂತಿದೆ, ಅದಕ್ಕೇನಂತ ಹೆಸರು ಸಾಕ್ಷಿ ಅಂತ ಕರೀತಾರೆ. ಸ್ವರೂಪೇಂದ್ರಿಯ, ಮನಸ್ಸು, ಬಾಹ್ಯೇಂದ್ರಿಯಗಳು, ಈ ಮೂರು ಕೆಲಸ ಮಾಡಬೇಕಾದ್ರೆ ಸಾಕ್ಷಿ ಮನಸ್ಸನ್ನು ನೋಡುತ್ತೆ, ಮನಸ್ಸು ಇಂದ್ರಿಯನ್ನು ನೋಡುತ್ತೆ, ಮನಸ್ಸು ಕಣ್ಣನ್ನು ನೋಡಿದರೆ ಕಣ್ಣಿನ ಜ್ಞಾನ ಬರುತ್ತೆ. ಸಾಕ್ಷಿ ಆಮೇಲೆ ಕಿವಿ, ಮನಸ್ಸು ಕಿವಿ, ಆಗ ಶಬ್ದ ಜ್ಞಾನ ಬರುತ್ತೆ. ಸಾಕ್ಷಿ ಮನಸ್ಸು ನಾಲಿಗೆ, ಆಗ ರುಚಿ ಜ್ಞಾನ ಬರುತ್ತೆ. ಲಿಂಕ್ ಆಗಬೇಕು ಮೂರು ಕೂಡ. ಆದ್ದರಿಂದ ಸಾಕ್ಷಿ ಬಿಟ್ಟುಬಿಟ್ರೆ ಡೆಡ್ ಅಂತ ಅರ್ಥ. ಉದಾಹರಣೆಗೆ ಐದು ಕಣ್ಣು ಸರಿಯಾಗಿದೆ, ಆ ಡೆಡ್ ಬಾಡಿ ಕಣ್ಣು ಇನ್ನೊಬ್ರಿಗೆ ಕೊಡಬಹುದು, ಅವನಿಗೆ ಉಪಯೋಗ ಇಲ್ಲ. ಯಾತಕ್ಕೆ ಅವನ ಜೀವನೇ ಇಲ್ಲ, ಸಾಕ್ಷಿ ಇಲ್ಲದ ಅವರು ಸ್ಪೆಕ್ಸು, ಅದು ಕಣ್ಣೇ ಇಲ್ಲ ಸ್ಪೆಕ್ಸ್ ಹಾಕಿ ಏನು ಮಾಡ್ತೀರಿ ಅವನಿಗೆ? ಸ್ಪೆಕ್ಸ್ ವರ್ಕ್ ಮಾಡೋದು ಯಾವಾಗ? ಕಣ್ಣಿದ್ರೆ ಫಸ್ಟ್. ಉಳಿದಿಂದ್ರಿಯಗಳಿಗೆ ಕೆಲಸ ಮಾಡೋದು ಯಾವಾಗ ಅಂತ ಕೇಳಿದರೆ ಮೊದಲು ಸಾಕ್ಷಿ ಇರಬೇಕು. ಜೀವ ಜೀವನ ಸ್ವರೂಪೇಂದ್ರಿಯಕ್ಕೆ ಸಾಕ್ಷಿ ಅಂತ ಹೆಸರು. ಆಮೇಲೆ ಮನಸ್ಸಿರಬೇಕು, ಆಬ್ಜೆಕ್ಟ್ ಮೈಂಡೆಡ್ ಆದರೆ ಜ್ಞಾನ ಬರೋದಿಲ್ಲ. ಆಮೇಲೆ ಇಂದ್ರಿಯ ಕಾಂಟ್ಯಾಕ್ಟ್ ಆಗಬೇಕು. ಅದಕ್ಕೆ ಹೇಳ್ತಾರೆ ಮನಸ್ಸಿಗೂ ಜೀವಕ್ಕೂ ಸಂಬಂಧ, ಮನಸ್ಸ ಇಂದ್ರಿಯ ಇಭ್ಯಾಗ, ಇಂದ್ರಿಯಗಳಿಂದ ವಸ್ತುವಿಗೆ, ವಸ್ತುವಿನಿಂದ ಜ್ಞಾನ, ಇದು ಬರತಕ್ಕಂಥ ಕ್ರಮ ಅಂತ ಹೇಳಿದರು. ಮಾನಸ ಪ್ರತ್ಯಕ್ಷ ಯಾ ಸ್ಮೃತಿ, ಇನ್ನೂ ಕೆಲವರಿದ್ದಾರೆ ಸ್ಮೃತಿ ಅಂದರೆ ಮೆಮೊರಿ, ಸ್ಮೃತಿ ಅಂದರೆ ಮೆಮೊರಿ, ಅದು ಪ್ರಮಾಣನೇ ಅಲ್ಲ ಅಂತ ಕೆಲವರು ವಾದ. ಅದು ಪ್ರಮಾಣನೇ ಅಲ್ಲ, ಅದಕ್ಕೆ ಹೇಳ್ತಾರೆ ಮೊದಲು ಹೇಗೆ ಹುಟ್ಟುತ್ತೆ ಗೊತ್ತಾದು, ಮನಸ್ಸಿನಿಂದ ಹುಟ್ಟೋದು ಸ್ಮೃತಿ, ಮನಸ್ಸಿನಿಂದ ಹುಟ್ಟೋದು ಸ್ಮೃತಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ದೀನ. ಕಣ್ಣಿಂದ ರೂಪಜ್ಞಾನ, ಕಿವಿಯಿಂದ ಶಬ್ದಜ್ಞಾನ, ಸ್ಮರಣ ಜ್ಞಾನ ಯಾವುದರಿಂದ? ಮನಸ್ಸಿನಿಂದ. ಕಣ್ಣು ಸರಿಯಾಗಿದ್ದರೆ ಸರಿಯಾಗಿ ರೂಪ ಕಾಡುತ್ತೆ, ಕಿವಿ ಸರಿಯಾಗಿದ್ದರೆ ಶಬ್ದ ಸರಿಯಾಗಿ ಕೇಳಿಸುತ್ತೆ, ಮನಸ್ಸು ಸರಿ ಇದ್ದರೆ ಸರಿಯಾಗಿ ಸ್ಮರಣೆ ಬರುತ್ತೆ. ಯಾರಿಗೆ ವಿಸ್ಮರಣೆ ಇರುತ್ತೋ ಮನಸ್ಸು ಸರಿ ಇಲ್ಲ ಅಂತ ಅರ್ಥ ಅವ್ರಿ. ಅರ್ಥ ಆಯ್ತಾ? ಸೊ ಮನಸ್ಸನ್ನು ಯಾವಾಗಲೂ ಸರಿಯಾಗಿ ಇಟ್ಕೊಂಡ್ರೆ ಮೆಮೊರಿ ಶಾರ್ಪ್ ಆಗಿರುತ್ತೆ. ಗೊತ್ತಾಯ್ತಾ? ಮನಸ್ಸು ಸರಿಯಾಗಿರೋದರಿಂದ ಏನು ಕಾಮ ಕ್ರೋಧ ಲೋಭ ಬಂದಷ್ಟು ಏನಾಗುತ್ತೆ? ಡಿಸ್ಟರ್ಬ್ ಆಗಿಬಿಡುತ್ತೆ, ಡಿಸ್ಟರ್ಬ್ ಅಂದ್ರೆ ಕಾಣೋದಿಲ್ಲ. ಅದಕ್ಕೆ ಯಾರು ಸ್ವಚ್ಛವಾಗಿ ಪ್ರಾಮಾಣಿಕ ಜೀವನ ಮಾಡ್ತಾರೋ ಅವ್ರಿಗೇನಾಗೋದಿಲ್ಲ, ಸ್ಮೃತಿ ಶಕ್ತಿ ಭಾರಿ ಜೋರಾಗಿರುತ್ತೆ ಅಂತ ಹೇಳ್ತಾರೆ. ಸ್ಮೃತಿ ಶಕ್ತಿಗೂ ಮನಸ್ಸಿಗೂ ಸಂಬಂಧ ಇದೆ. ಮನಸ್ಸಿನ ದೋಷ ಅಂದ್ರೆ ಅದೇನೆ, ಕಾಮಕ್ರೋಧ ಆಗಲಿ ಮನಸ್ಸಿನ ದೋಷಗಳು. ಸ್ಮೃತಿ ಅನುವಾದ ಕೆಲವರು ಇದ್ದಾರೆ, ಸ್ಮೃತಿ ಎಂಬುದು ಅಪ್ರಮಾಣ ನಯಕ್ಕೆ, ಸ್ಮೃತಿ ಅಪ್ರಮಾಣ, ಮೆಮೊರಿ ಅಪ್ರಮಾಣ ಅಂದ್ರೆ ನಮ್ಮ ಜೀವನಕ್ಕೆ ತಾಳಾಗೊಳ್ತಾಗಿದ್ರೆ ಖುಷಿಯಾಗಿ ತಾಳ ಎಸ್ಕೊಂಡ್ಬಿಟ್ಟ ಆಮೇಲೆ ಕೇಳಕ್ ಬಂದ ಕೇಳಿದ್ರೆ ಸ್ಮೃತಿನ ಅಪ್ರಮಾಣ ಸ್ವಾಮಿ ಅಂದ್ರೆ ಮುಗಿದು ಹೋಗ್ತಾರೆ, ಜೀವನದಲ್ಲಿ ಹಾಳಾಗಿ ಹೋಗ್ಬಿಡ್ತಾರೆ. ವೈಕುಂಠಕ್ಕೆ ಹೋಗೋದು ಬೇಡ, ಅವರು ಎಲ್ಲಿಗೆ ಹೋಗೋದಿಲ್ಲ, ಕೋರ್ಟ್ಗೆ ಹೋಗ್ಬೇಕಾಗ್ತದೆ, ಜೈಲಿಗೆ ಹೋಗ್ತಾರೆ ಅಷ್ಟೇ, ಉಪಯೋಗ ಬರೋದಿಲ್ಲ. ಸ್ಮೃತಿ ಎಂಬುದು ಪ್ರಮಾಣ, ಅದು ಎಷ್ಟು ತಪ್ಪಾಡಿದ್ರು ಲೆಕ್ಕ ಇಟ್ಟು ನೈಯಾಯಕರು ಅಂತ ಹೇಳಿದರೆ ಮಾತಿ ಭಾರಿ ಹೆಸರಾದವರು ಅವರು. ನೈಯಾಯಕರು ಅಂದರೆ ವಾಕ್ಯಾರ್ಥಕ ನೈಯಾಯಕರೇ ಆಗಬೇಕು. ಅದಕ್ಕೆ ಅಂತೂ ಎಷ್ಟು ತಪ್ಪು ಹೇಳ್ತಾರೆ ಗೊತ್ತಾಯ್ತಾ? ಇದನ್ನೆಲ್ಲ ಆಚಾರ ಒಂದೊಂದು ಮಾತನ್ನು ಹೊರದಾಕಿಬಿಡ್ತಾರೆ. ಇಷ್ಟು ಪುಸ್ತಕ ಮೂರು ಪುಟ ಓದೋ ಹೊತ್ತಿಗೆ ಹಿಡಿದು ಎಲ್ಲ ಮತ್ತು ಎಷ್ಟು ತಪ್ಪು ಮಾಡಿದ್ರು ಗೊತ್ತಾಗುತ್ತೆ. ಮೂರ್ನಾಲ್ಕು ಪುಟದಲ್ಲಿ ಆಚಾರ್ಯರು ಇಡೀ ಪ್ರಮಾಣದ ಕ್ಷಣದ ಇತಿಹಾಸವನ್ನೇ ಸೆಟರೇಟ್ ಮಾಡಿಬಿಡ್ತಾರೆ. ಅನುವಾದ, ಅನುವಾದ ಅಂದ್ರೇನು? ಒಬ್ರು ನಾಲ್ಕು ನಾಲ್ಕು ಎಂಟು ಹದಿನಾರು ಅಂತ ಇವ್ನು ಹೇಳ್ಬೇಕಾದ್ರೆ ನಾಲ್ಕು ನಾಲ್ಕು ಹದಿನಾರು ಅಂತ ಹೇಳಿದ್ದು ಹೇಳಬಾರ್ದು ಅನುವಾದ ಅಂತ ಹೇಳಿದರೆ ತಪ್ಪು. ಅನುವಾದ ಅಪ್ರಮಾಣ ಅಲ್ಲ, ಅನುವಾದ ಅರ್ಥ ಇಲ್ಲದೆ ಮಾಡಿದಾಗ ಅದು ಅಪ್ರಮಾಣ ಆಗುತ್ತೆ ಹೊರತು ಅದನ್ನು ಪ್ರಮಾಣ ಎಚ್ಚದ ಪ್ರಮಾಣ ಹೋಗೋದೇ ಇಲ್ಲ. ಅದಕ್ಕೆ ವೆದರ್ ರಿಲೆವೆಂಟ್ ಆರ್ ನಾಟ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಅನುವಾದ ಅಪ್ರಮಾಣ ಅಲ್ಲ. ಅನುವಾದ ಅಂದರೆ ಹೇಳಿದ್ದನ್ನು ಒಪ್ಪಿಸೋದು. ಏನಪ್ಪ ಹೇಳಿದ್ದೀನಿ ಈಗ, ನಾಳೆ ಬಂದೇ ಬರ್ತೀನಿ ಅಂತ ಹೇಳಿದ್ಯಾ, ಹೌದಾ ಅಂತ ಕೇಳಿದ. ಇದು ಅನುವಾದ ಅಂತ ಹೆಸರು. ಒಬ್ಬನು ಹೇಳಿದ್ದನ್ನು ಮತ್ತೊಬ್ಬನು ರಿಪೀಟ್ ಮಾಡಿ ಹೇಳ್ತಾನೆ ಏನಂತ ಕೇಳ್ತಾರೆ, ಅದಕ್ಕೆ ವಾದ ಅವನು ಹೇಳಿದ್ದು, ಅನುವಾದ ಇವನು ಹೇಳೋದು. ಅರ್ಥ ಆಯ್ತಾ? ಜಗತ್ ಸುಳ್ಳು ಅಂತ ಹೇಳ್ತಿರೋದಲ್ಲೋ ಅದ್ವೈತಗಳು ಏನಂದ್ರು ಜಗತ್ ಸುಳ್ಳು ಅಂದ್ರು. ನಾವು ಹೊತ್ತು ಖಂಡನೆ ಮಾಡಬೇಕೀಗ. ನಾವೇನು ಹೇಳ್ತೀವಿ ಈಗ, ಜಗತ್ ಸುಳ್ಳು ಅಂತ ಹೇಳಿದೀಯಾ, ಇದು ಅನುವಾದ ಇದೆ, ಅದು ಸರಿಯಲ್ಲ, ಅದು ಉತ್ತರ. ಗೊತ್ತಾಯ್ತಾ? ಯಾರು ಪೂರ್ವ ಪಕ್ಷ ಏನು ಹೇಳಿರ್ತಾನೋ ಫಸ್ಟ್ ಏನು ಮಾಡ್ಬೇಕು ನಾವು ಅದನ್ನು ಅನುವಾದ ಮಾಡಬೇಕು. ಡಿಸಿಷನ್ ಕೊಡಬೇಕಾದ್ರೆ ವಾದಿ ಏನು ಹೇಳಿದ ಅಪ್ರ ಎಲ್ಲ ಓದಿಬಿಟ್ಟು ಕೊನೆ ಜಡ್ಜ್ಮೆಂಟ್ ಕೊಡ್ತಾರೆ. ಅದಿಷ್ಟು ಅನುವಾದವನ್ನು ಮಾಡಿ ಉತ್ತರ ಕೊಡಬೇಕು. ಅದು ಅಪ್ರಮಾಣ ಅಂತ ಕರೀತಾರೆ. ಅನುವಾದ ಅಪ್ರಮಾಣ ಆಗಿಬಿಟ್ರೆ ಮುಂದೆ ಮಾತಾಡೋಂಗಿಲ್ಲ ಯಾರು ಕೂಡ. ಮೆಮೊರಿ ಅಪ್ರಮಾಣ, ಅನುವಾದ ಅಪ್ರಮಾಣ, ಎಷ್ಟು ತಪ್ಪದು ವಿರೋಧೋ ಅದಕ್ಕೆ ಅಹಾ ಯಥಾರ್ಥತ್ವ ಅನುಭವ ಅಹಾನೇಶ್ಚ ಯಥಾರ್ಥತ್ವ ಅನುಭವ ಅಹಾನೇಶ್ಚ ಪ್ರಸಂಗ ಬಂತು ಅಂತ ವಿಷಯ ಹೇಳಿ ನೆನ್ಪಿಟ್ಕೊಳ್ಳಿ. ಅವ್ರು ಯಾತಕ್ಕೆ ಸ್ಮೃತಿನ ಅಪ್ರಮಾಣ ಅಂತಾನೆ, ನೈಯಾಯಿಕ ಅಂದರೆ ಹೀಗಿದೆ ಕಾರಣ. ನಾವೇನು ಮಾಡಿದ್ವಿ, ಒಬ್ಬನು 20 ವರ್ಷದಿಂದ ನೋಡಿದ್ವಿ, ಇವತ್ತು ನೋಡಿದ್ವಿ, ಓಹೋ 20 ವರ್ಷದಿಂದ ನೋಡಿದ್ವಲ್ಲ ಆ ದೇವದತ್ತಾಂಬ ನೀವನೇ ಅಂತ ಅನ್ಕೊಂಡ ಹೌದಾನೆ. ಇಷ್ಟು ನಾವು ಅಂದ್ಕೊಂಡಿದ್ದು ಅವನ ಅಪ್ರಮಾಣ ಅಂತಾನೆ. ಯಾತಕ್ಕೆ ಅಂದರೆ ನೀವು ನೋಡಿದ್ದು ಯಾವಾಗ, 20 ವರ್ಷದಿಂದ. ಅವನು ಹೇಗಿದ್ದ, ಅವನು 20 ವರ್ಷ ಕಡಿಮೆ ಇದ್ದ, 20 ವರ್ಷ ಜಾಸ್ತಿ ಆಗಿದೆ. ಈಗ 20 ವರ್ಷ ಕಡಿಮೆ ಇದ್ದವನನ್ನು ಇವತ್ತು ನೋಡ್ತಿರಲ್ಲ, ಇದು ತಪ್ಪಲ್ಲೇ ಅಂತ ಕೇಳಿದ. ಅವನು ಏನು ಹೇಳ್ಬೇಕು, ಅವನಿಗೆ 20 ವರ್ಷದಿಂದ ನೋಡಿದ್ರಿ, ಈಗ ನೋಡ್ತಾ ಇದ್ದೀರಿ ಅಂದ್ರೆ 20 ವರ್ಷದಿಂದ ಅವನು ಹೀಗಿದ್ದಿಲ್ಲ, ನೀವು ನೆನಪು ಮಾಡ್ಕೊಂಡಿದ್ದೀರಿ ಅಂದಮೇಲೆ ಅಪ್ರಮಾಣ ಅಂತ ಹೇಳಿದ. ದಡ್ಡ ಸ್ಮೃತಿ ಅನ್ನೋದು ಯಾವಾಗ ಅಪ್ರಮಾಣವಾಗ್ತಿತ್ತು ಅಂದರೆ 20 ವರ್ಷದಿಂದ ಯಾವ ನೋಡಿದ್ದೆ ಗೊತ್ತಾಯ್ತಾ, ಅವನು ಹೀಗೇ ಇದ್ದಾನೆ ಅಂತ ತಿಳ್ಕೊಂಡ್ರೆ ಏನಾಗ್ತಿತ್ತು ಅಲ್ಲಿಗೆ, ಅಪ್ರಮಾಣ ಆಗ್ತಿತ್ತು. ಇವನ್ನ ಏನು ನೋಡಿದ್ದೆ ನಾನೀಗ, 20 ವರ್ಷದಿಂದ ಬಗುವಾಗಿದ್ದ, ತಪ್ಪೇನಿದೆ, ಅರ್ಥ ಆಯ್ತಾ. ಇವತ್ತು ನೋಡ್ತಕ್ಕಂಥ ವಸ್ತು ಅವತ್ತು ಇವತ್ತು ಒಂದೇ ಆಗಿದೆ, ಒಂದೇ ರೀತಿ 100ಕ್ಕೆ 100ರಷ್ಟಿದೆ ಅಂದರೆ ತಪ್ಪಾಗೋದು. ಆದ್ರೆ ಏನಂತೆ, ಅವತ್ತು ಆಗಿತ್ತು ಇವತ್ತು ಹೀಗಿದೆ, ಆ ದೇಶಕಾಲ ಸಂಬಂಧ ಈ ದೇಶಕಾಲ ಸಂಬಂಧ ಆ ರೀತಿ ತಿಳ್ಕೊಂಡಾಗ ಎಂದು ತಪ್ಪಾಗೋದಿಲ್ಲ. 50 ವರ್ಷದಿಂದ ಡಾಕ್ಯುಮೆಂಟ್ ಹೌದೋ ಅಲ್ಲ, ಯಾವ ಡಾಕ್ಯುಮೆಂಟ್ ಆಗಿ ಇವತ್ತು ಡೇಟ್ ಹಾಕಿದ್ರೆ ಡಾಕ್ಯುಮೆಂಟ್ ಆಗೋದಿಲ್ಲ. ಇವತ್ತಿನ ಡೇಟ್ ಹಾಕಬಾರ್ದು, ಪ್ರೆಸೆಂಟ್ ಮಾಡಿದ್ರೆ ಯಾವ ಡೇಟಲ್ಲಿ ಪ್ರೆಸೆಂಟ್ ಮಾಡ್ತೀವಿ ನಾವು ಅದನ್ನು, ಅದೇ ಡೇಟಲ್ಲಿ ಆಗಿತ್ತು ಅಂತ ಇವತ್ತು ಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ ಹೊರತು ಅಲ್ಲಿ ಡೇಟ್ ಚೇಂಜ್ ಮಾಡೋದಿಲ್ಲ. ಅವ್ರು ಡಾಕ್ಯುಮೆಂಟ್ ಆಗೋದಿಲ್ಲ ಅದು. ಇವರು ಎಲ್ಲ ಮಿಸ್ಗೈಡ್ ಮಾಡಿಬಿಟ್ರು ಜನಗಳನ್ನು, ಹೌದಲ್ಲ ಅಪ್ರಮಾಣ ಅಂತ ಅನಿಸ್ಬಿಟ್ರು ಬಾಯಲ್ಲಿ. ಇದೊಂದು ಜನಗಳು ಎಷ್ಟು ವೀಕ್ ಥಿಂಕರ್ಸ್ ಇರ್ತಾರೆ ಇವರು, ಅಂಥವ್ರು ಹೇಳಿ 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 ತಲೆ ಕೆಟ್ಟ ವಿರೇ ಮಾಡಿಬಿಡ್ತಾರೆ. ಇವರು ತಪ್ಪು ತೀರ್ಮಾನ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ, ಹಾಗೆಲ್ಲ ಆಗಬಾರ್ದು. ಅದನ್ನೆಲ್ಲ ಆಚಾರ್ಯ ನೋಡಿದ್ರು ಚಿಕ್ಕ ಚಿಕ್ಕ ಬರೀತಾರೆ, ಯಥಾರ್ಥತ್ವ ಅನುಭವ ಅಹಾನೇಶ್ಚ, ನಮಗೆ ಅರ್ಥನೇ ಆಗೋದಿಲ್ಲ. ಅದೆಲ್ಲ ಟೀಕಾರೆ ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಹೆಸರಾಯಿತು, ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ರೇತೀರ್ಥವಾಕ್. ಅಹಾನೇಹೇ ಅಂದ್ರೇನು, ಯಥಾರ್ಥತ್ವ ಅನುಭವ ಅಂತಂದ್ರೇನು, ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾರೆ. ವಿರೋಧೋ ಮಾನಸವಾಕ್ಯಾಭ್ಯಾಮ್, ವಿರೋಧ ಅಂಬೋದು ಎಲ್ಲ ರೀತಿ, ಪ್ರಮಾಣಕ್ಕೆ ವಿರೋಧವಾದರೂ ಅದು ವಿರೋಧನೆ, ತನ್ನ ಮಾತು ವಿರೋಧವಾದರೂ ವಿರೋಧನೆ. ಒಂದು ಪ್ರಮಾಣಕ್ಕೆ ವಿರುದ್ಧವಾದ ಮಾತು ಹೇಳಿದ್ರು ವಿರೋಧ ಅಂತಾನೆ ಕರಿಬೇಕು, ಅಥವಾ ತಾನು ಹೇಳಿದ ಮಾತಿಗೆ ವಿರೋಧವಾದ ಏನಂತ ಕರಿಬೇಕು ಅದನ್ನು ವಿರೋಧ ಅಂತಾನೆ ಕರಿಬೇಕು. ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ ಜಾತಿ ರೂಪೇಣ, ಅದರಲ್ಲೂ ಕೂಡ ಸ್ವವಾಕ್ಯ ವಿರೋಧ ಅಂತ ಒಂದು, ಅಪಸಿದ್ಧಾಂತ ಅಂತ ಒಂದು, ಇದು ಜಾತಿ ಅಂತ ಒಂದು. ಜಾತಿ ಅಂತ ಹೇಳಿದ್ರೆ ತನ್ನ ಮಾತಿಗೆ ತಾನೇ ವಿರೋಧ ಮಾಡಿಕೊಳ್ಳೋದು. ಹೇಗೆ ಅಂದರೆ, ಜಾತಿ ನ ಮೇಯೇ ಮಾನಾಪೇಕ್ಷಾ ಇತ್ಯಾದಿಕ, ಮೇಯೇ ಮಾನಾಪೇಕ್ಷಾ ಅಸ್ತಿ ಚಿತ ತೇನೈವ ನ್ಯಾಯೇನ ಸಿದ್ಧತ್ವಾ. ಮಾತಾಡ್ತಾ ಮಾತಾಡ್ತಾ ಇದು ಪ್ರಮಾಣ ಕೊಡಬೇಕಾಗಿಲ್ಲ ಅಂತ ಹೇಳಿದ, ಆಯ್ತಾ, ನಮ್ಮ ಉತ್ತರ ಕೊಡ್ಲಿಕ್ಕೆ ಪ್ರಮಾಣ ಕೊಟ್ಟಲ್ಲಿ ನೋಡಿದ್ರ ಅಂದ. ತಾನೇನು ಮಾತಾಡಿದ, ಪ್ರಮಾಣ ಕೊಡಬೇಕಾಗಿಲ್ಲ ಅಂದ. ನಮ್ಮ ಉತ್ತರ ಕೊಡ್ಲಿಕ್ಕೆ ಪ್ರಮಾಣ ಕೊಟ್ಟಿಲ್ಲ ನೀವು ಅಂದ. ಮೊದಲು ಹೇಳಿದ್ದೇನವನು ಪ್ರಮಾಣ ಕೊಡಬೇಕಾಗಿಲ್ಲ ಅಂತೇಳಿ, ಈಗ ಹೇಳ್ತಿರೋದೇನು ಪ್ರಮಾಣ ಕೊಟ್ಟಿಲ್ಲ ಅಂದ. ಯಾರಿಗೆ ವಿರೋಧ ಆಯ್ತು, ಈಗ ತನ್ನ ಮಾತಿಗೆ ವಿರುದ್ಧವಾಯ್ತು, ಹಾಗೆಲ್ಲ ಹೇಳಬಾರ್ದು. ಇನ್ನು ಅನೇಕ ವಿಷಯ ಹೇಳ್ತಾರೆ, ಅದು ಅಷ್ಟಾಕ. ಈಗ ತ್ರಿವಿಧೋ ವಿರೋಧ ಪ್ರತಿಜ್ಞಾ ಹೇತು ದೃಷ್ಟಾಂತ ಭೇದೇನ ಇತ್ಯಾದಿ ಹೇಳಿ ಮುಂದೆ ಇದಕ್ಕೆಲ್ಲ ಎಕ್ಸಾಂಪಲ್ ಬೇಕು ಅಂದರೆ, ಸರ್ವೇ ಏತೇ ದೃಶ್ಯತ್ವಾನುಮಾನೇ ದ್ರಷ್ಟವ್ಯಾಹ. ಇಷ್ಟೆಲ್ಲ ದೋಷಗಳನ್ನು ಪ್ರಾಕ್ಟಿಕಲಿ ಕಾಣಬೇಕು ಅಂತಿದ್ರೆ ಅದ್ವೈತಗಳನ್ನು ಉಪಯೋಗ ಮಾಡ್ತಾರಲ್ಲ, ಇವತ್ತಮ್ಮ ಮಿಥ್ಯಾ ದೃಶ್ಯತ್ವಾತ್ ಅಂತೇಳಿ ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತೆ ಅಂತ ಹೇಳಿದ್ರು ಆಚಾರ್ಯ. ಒಂದೊಂದು ಅನುಮಾನ ಒಂದೊಂದು ದೋಷಕ್ಕೆ ಒಂದೊಂದು ಯುಕ್ತಿ ಹುಡುಕಬೇಡಿ, ಎಲ್ಲ ಒಂದೇ ಕಡೆ ಹುಡುಕುವಂತ ಏನು ಮಾಡಬೇಕಾಗ. ಇವತ್ತು ಒಬ್ಬೊಬ್ಬರ ರಾಕ್ಷಸರು ಒಂದೊಂದು ದೋಷ ಇದೆ, ಕಲಿಯಲ್ಲಿ ಎಲ್ಲ ಒಟ್ಟಿಗೆ ಸಿಕ್ಕಿಬಿಡುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದೆ, ಋಗಳಲ್ಲಿ ಒಟ್ಟಿಗೆ ಸಿಕ್ಕಿಬಿಡುತ್ತೆ. ಆ ರೀತಿಯಲ್ಲಿ ಎಲ್ಲ ದೋಷ ಒಟ್ಟಿಗೆ ಸಿಗಬೇಕು ಅಂತಿದ್ರೆ ಯಾವ ಅನುಮಾನ ಹುಡುಕ್ಬೇಕು ನೀವೀಗ? ಅದ್ವೈತಗಳು ಉಪಯೋಗಿಸ್ತಕ್ಕಂತಹ ದೃಶ್ಯತ್ವಾನುಮಾನ ನೋಡಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಹೇಗೆ ಅಂತ ತೋರಿಸ್ಕೊಡ್ತಾರೆ. ಇದು ಮುಂದೆ ಇದರಲ್ಲಿ ಬರುತ್ತೆ, ಮಿಥ್ಯಾತ್ವಾನುಮಾನ ಖಂಡದಲ್ಲಿ, ಅಲ್ಲಿ ನೋಡೋಣ. ಇಷ್ಟಾದ ಮೇಲೆ ಕೆಲವು ಪ್ರಮಾಣ ದೃಷ್ಟ ಹೇಳ್ಬೇಕಾದ್ರೆ ತಪ್ಪು ತಪ್ಪು ಹೇಳ್ತಾರೆ. ಪ್ರಮಾ ಸಾಧನಂ ಪ್ರಮಾಣಂ ಅಂತ ಕೆಲವರು, ಅನುಭೂತಿ ಪ್ರಮಾಣಂ ಅಂತ ಕೆಲವರು, ಏನು ಅವೆಲ್ಲ ತಪ್ಪು ಅಂತ ಹೇಳಿಬಿಟ್ಟು ಆಚಾರ್ಯ ಹೇಳಿದ ಮಾತಿಗೆ ಆಧಾರ ಕೊಟ್ಟು ಸ್ಮೃತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣಮಿತಿ ವಿಜ್ಞೇಯಂ ಧರ್ಮಾದ್ಯರ್ಥೇ ಬುಭೂಷುಭಿ ಇತಿ ಶ್ರುತೇಶ್ಚ. ವೇದ ಹೇಳ್ತಾ ಇದೆ, ಸ್ಮೃತಿ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಐತಿಹ್ಯ ಪ್ರಮಾಣ, ಅನುಮಾನ ಪ್ರಮಾಣ ಅಂಥೇಳಿ ನಾಲ್ಕು ಪ್ರಮಾಣ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದಾಗಿಯೇ ನೀವು ಹೇಳೋದಲ್ಲ ಸರಿಯಲ್ಲ ಅಂತ ಹೇಳಿಬಿಟ್ರು. ಇತ್ತೀಕಾರ ಭಾಳ ತಮಾಷೆ ಮಾಡ್ತಾರೆ ಶ್ಲೋಕಕ್ಕೆ ವ್ಯಾಖ್ಯಾನ ಕೊಡಬೇಕಾದ್ರೆ. ಈ ಶ್ಲೋಕದಲ್ಲಿ ಆಚಾರ ಕೋಟ್ ಮಾಡಿ ಶ್ಲೋಕ ಏನಿದು ಶ್ರುತಿ ಏನಂತ ಹೇಳಿದೆ ಇಲ್ಲಿ, ಪ್ರಮಾಣ ಎಷ್ಟಂತ ಹೇಳಿದ್ದಾರೆ ಇಲ್ಲಿ, ಚತುಷ್ಟಯಂ ಅಂಥೇಳಿ ಆಚಾರ್ಯ ಯಾತ ಕೋಟ್ ಮಾಡ್ತಾರೆ ಈ ವಾಕ್ಯನ, ಪ್ರಮಾಣ ಮೂರು ಅಂತ ಹೇಳೋದಕ್ಕೋಸ್ಕರ. ವಾಕ್ಯ ಇರೋದು ಏನಂತಲ್ಲಿ ನಾಲ್ಕು ಅಂತಿದೆ. ಟೀಕಾರ ಅವರು ಇಂಟರ್ವೇಷನ್ ಕೊಡ್ತಾರೆ, ಏನು ಸ್ವಾಮಿ ಕೋಟ್ ಮಾಡ್ತೀರಿ ನೀವೀಗ, ಶಾಂತಿ ಮಾಡಿಸ್ತೀವಿ ಅಂತ ಹೋಮ ಮಾಡಿದರೆ ಬೇತಾಳ ಬಂದಾಗಾಯ್ತಲ್ಲ ಅಂತ ಹೇಳ್ತಾರೆ. ಯಾವುದೋ ಗ್ರಹ ಶಾಂತಿ ಮಾಡ್ಸಕ್ಕೆ ಅಂತ ಹೇಳ್ತಾರೆ, ಏನು ಬಂದಾಗಾಯ್ತು, ಈಗ ದೊಡ್ಡ ದೆವ್ವ ಬಂದು ಕೂತ್ಕೊಂಡಾಗಾಯ್ತು, ನೀವು ಕೋಟ್ ಮಾಡಿದ್ದು ನಿಮಗೆ ವಿರೋಧ ಆಯ್ತಲ್ಲ ಅಂತ ಕೇಳ್ತಾನೆ. ತಕ್ಷಣ ಆಚಾರ ನೋಟ್ ಕೊಡ್ತಾರೆ ಇಮಿಡಿಯೇಟ್ಲಿ, ನಾವು ಹೇಳಿದ್ದೇನೆ ಅಲ್ಲಿ ಹೇಳಿರೋದು, ಮೂರು ಪ್ರಮಾಣ ಅಂತಾನೆ ಹೇಳಿರೋದು. ನಾಲ್ಕು ಇದೆಯಲ್ಲ ಅಂತ ಕೇಳಿದರೆ ಅದೇ ಐತಿಹ್ಯ ಅಂತ ಇದೆಯಲ್ಲ, ಅದೇನದು? ಆಗ ಬದಲು ಸೇರ್ತಾ ಇದೆ, ಸ್ಮೃತಿಯಲ್ಲಿ ಸೇರುತ್ತೆ, ಅನುಭವದಲ್ಲಿ ಸೇರುತ್ತೆ. ಆದ್ರಿಂದ ಆಗಿದ್ದೆಷ್ಟು? ನಾಲ್ಕೇ. ಒಟ್ಟು ಅನುಪ್ರಮಾಣ ಮೂರು, ಕೇವಲ ಪ್ರಮಾಣ ಒಂದು. ಎಷ್ಟಾಯ್ತು ಅಲ್ಲಿಗೆ? ನಾಲ್ಕು. ಸರಿ ಹೋಯ್ತು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಈಗ ನಾವೇನ್ ತಿಳ್ಕೊಂಡಿದ್ವಿ, ಅದನ್ನ ಅನುಪ್ರಮಾಣನೇ ನಾಲ್ಕು ಅಂತ ವಾಕ್ಯ ಹೇಳಿಬಿಟ್ಟಿದ್ದಿದ್ರೆ ತಪ್ಪಾಗ್ತಿತ್ತು. ಅನುಪ್ರಮಾಣ ಮೂರೇ, ಕೇವಲ ಪ್ರಮಾಣ ಒಂದು. ಎಷ್ಟಾಯ್ತು ಅಲ್ಲಿಗೆ? ನಾಲ್ಕು ಆಯ್ತಲ್ಲ, ಸರಿ ಹೋಯ್ತು ಅಂತ ಹೇಳಿದ್ರು. ಟೀಕಾರ ಅದನ್ನೆಲ್ಲ ಒಳ್ಳೆ ತಮಾಷೆಯಾಗಿ ಅರ್ಥ ಬರೋ ಹಾಗೆ ಪ್ರಶ್ನೆ ಹಾಕೊಂಡು ಅದು ಬಿಡಿಸಿ ಏನು ವಿರೋಧ ಇಲ್ಲ ನೋಡಿ ಅಂತ ತೋರಿಸ್ತಾ. ಇಲ್ಲ ಹೋಗಿ ನಮ್ಗೆ ಗುರುಭಾವಂ ವ್ಯಂಜಯ ಅಂತ ಅರ್ಥ ಆಗ್ತಿರಲಿಲ್ಲ. ಆಚಾರ್ಯ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ ಅದನ್ನೆಲ್ಲ ಕೂಡ. ಯಾರಿಗೆ ಅರ್ಥ ಆಗ್ಲಿಕ್ಕೆ ಆಚಾರ್ಯ ಬರೆದಿರೋದು? ಟೀಕಾರ ಅವರಿಗೆ ಅರ್ಥ ಆಗ್ಲಿಕ್ಕೆ. ಆದ್ರಿಂದ ನಮಗೆ ಯಾರೋ ಲೆಟರ್ ಕೊಟ್ಟಿರ್ತ ನಿನಗಾಯ ನಾನು ಬರೆದಿರೋದು ಅಂತ ಹೇಳಿದ್ರೆ ಆಗೋ ಹಾಗೆ. ಯಾರು ಅಪಾಯಿಂಟ್ಮೆಂಟ್ ಯಾರು ಬಂತು, ಖುಷಿಪಟ್ಟ ನಿನಗಲ್ಲ ನಾನು ಬಂದಿರೋದು ಅಂತ ಏನಾಗ್ತಾನೆ? ಕತೆ ಮುಗಿದೋದು. ವ್ಯಾಖ್ಯಾಸ್ಯತ್ತೇಷ ಗೋರಾತ್ ಅಂತ ಹೇಳಿರೋದ್ರಿಂದ ಅವ್ರಿಗೆ ಮಿಮಿಸನಾಗಿತ್ತು, ಅವ್ರ ಅರ್ಥ ಬರೆದ್ರು. ಸತ್ಯ ಸಮ್ಯಗ ಅನುಭವ ಸಾಧನ ಪ್ರಮಾಣಂ ಈಶ್ವರ ಜ್ಞಾನಾದ ವ್ಯಾಪ್ತೇಹೆ. ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಸ್ವಸಿದ್ಧೈಹಿ ಸಾಧನಂ ಪರಸಿದ್ಧೈಹಿ ದೂಷಣಂ. ಇದು ನಿಯಮ ಇದು. ನಮ್ಮ ಮತವನ್ನು ಸಾಧನೆ ಮಾಡಬೇಕಾದ್ರೆ ಆಧಾರ ಯಾವ್ದು ಕೊಡಬೇಕು ಅಂದ್ರೆ ನಾವು ಒಪ್ಪಿರೋ ಪ್ರಮಾಣಗಳನ್ನು ಕೊಡಬೇಕು. ಇನ್ನೊಬ್ಬರ ಮತವನ್ನು ಖಂಡನೆ ಮಾಡಬೇಕಾದ್ರೆ ಆಧಾರ ಏನು ಕೊಡಬೇಕು ಅಂದ್ರೆ ಅವರೇ ಒಪ್ಪಿದ್ದನ್ನು ಕೊಡಬೇಕು. ಅರ್ಥ ಆಯ್ತಾ? ಅವ್ರ ಮಾತುಗಳಿಂದ ಅವನು ಸೋಲಿಸಬೇಕು, ನಮ್ಮ ಮಾತುಗಳನ್ನು ನಮ್ಮನ್ನು ಅಪ್ರೂವ್ ಮಾಡಬೇಕು. ಸ್ವನ್ಯಾಯೈಹಿ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ. ಅರ್ಥ, ನೀವು ಒಪ್ಕೊಂಡಿದ್ದಕ್ಕೆ ವಿರುದ್ಧ ಇದು. ಆದ್ರೆ ತತ್ವ ಮನ್ನೆ ಹೇಳಲಿಲ್ಲ, ತತ್ವ ಇಲ್ಲ ಅಂತ ಹೇಳಿದೆ. ಒಂದು ತತ್ವ ಜಗತ್ತಿರಲಿಲ್ಲ ಅಂತ ಹೇಳಿದೆ. ಇನ್ ಮಾತು ತತ್ವ ಹೌದಾ ಅಲ್ಲೋ? ತಜೀತಾ ಆಯ್ತು ಅವ್ರಿಗೆ, ಅವನ ಮಾತಿನಿಂದನೇ ಸಿಕ್ಕಾಕೊಂಡವನು. ಪರನ್ಯಾಯಶ್ಚ ದೂಷಣಂ. ನಮ್ಮ ಅಂತ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ? ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಹೇಳಿದ್ದೇವಲ್ಲ, ಅದ್ರ ಪ್ರಕಾರ ಪ್ರೂವ್ ಮಾಡೋದು. ಅದರ ನಿಯಮ ಅತೋರ ದೂಷಣೆ ಪಾಪ ಸಿದ್ಧಾಂತಾದಿ ಇಷ್ಟಾಪತ್ತಿ ಸಿದ್ಧದಾನ ಸಾಧನತ್ವಾತ್ ಅಸಂಗತಮೇವಾ ಅಷ್ಟೇಳಿ ಆನಂದ ತೀರ್ಥ ಮುನಿನ ಬ್ರಹ್ಮತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣ ಇತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ ಮುಕ್ತಾಯ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ದೀರಿ, ಇದು ಯಾವ ತರ್ಕಶಾಸ್ತ್ರ ಅಂದ್ರೆ ಬ್ರಹ್ಮತರ್ಕೋಕ್ತಿ ಮಾರ್ಗತಃ. ಬ್ರಹ್ಮತರ್ಕ ಅಂತ ವೇದವ್ಯಾಸದವರು ಬರೆದಿದ್ದಾರೆ. 50 ಕೋಟಿ ಶ್ಲೋಕ ಇದೆ ಅಂತ ಅದರೊಳಗೆ, 50 ಕೋಟಿ ಶ್ಲೋಕ ಇರೋದು ತಿಳಿತಾ. ಅದರಲ್ಲಿ ಆಚಾರ್ಯ ಬರೋದ್ರೆ 3 ಪುಟ ಆರಿಸಿ ಬರ್ತಿದ್ದಾರೆ ಅಷ್ಟೇ. ಎಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟೇ. ಅವ್ರಿಗೆ ಅಷ್ಟು ಗೊತ್ತಿದ್ದೇನೆ ಆಚಾರ ಜ್ಞಾನ ಎಷ್ಟಿರ್ಬೇಕು ಲೆಕ್ಕ ಹಾಕಿ. ನಮಗೆ ಗೊತ್ತಿರೋ 3 ಪುಟ ಒಂದಕ್ಕೆ ಬಜಿ ತೆಗೆದು ಹೋಗ್ತೇವೆ. ಅವ್ರಿಗೆ ಗೊತ್ತು, ಇಡೀ ಬ್ರಹ್ಮ 50 ಕೋಟಿ ಶಾಸ್ತ್ರ ತಲೆಯಲ್ಲಿರ್ಬೇಕಾದ್ರೆ ಒಂದೇ ಅಲ್ಲ, ಸಮಸ್ತ ಶಾಸ್ತ್ರಜ್ಞರು ಶ್ರೀಮದ್ ಆಚಾರ್ಯರು. ಇಷ್ಟು ಹೇಳಿ ಮಾನಲಕ್ಷಣ ಇತ್ಯುಕ್ತಂ, ಪ್ರಮಾಣ ಲಕ್ಷಣ ಹೇಳಿದ್ದೇವೆ. ಯಾತಕ್ಕೆ ಬ್ರಹ್ಮಸಿದ್ಧಯೇ, ಬ್ರಹ್ಮಸಿದ್ಧಿ ಆಗಬೇಕು. ಬ್ರಹ್ಮಸಿದ್ಧಿ ಅನ್ನೋದಕ್ಕೆ ಎರಡರ್ಥ, ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ದೇವೆ ಅಂತ ಒಂದರ್ಥ. ಇನ್ನೊಂದು ಬ್ರಹ್ಮಸಿದ್ಧಿ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳಿದ್ದೇವೆ ಅಂತ ಅರ್ಥ. ಸರಿಯಾಗಿ ಇದನ್ನು ಫಾಲೋ ಮಾಡಿದ್ರೆ ಕೊನೆಗೆ ಎಲ್ಲಿ ಹೋಗ್ತೇವೆ ನಾವು? ಅಪರೋಕ್ಷ ಜ್ಞಾನ ಮುಟ್ಟಬೇಕು ಅಂತ ಅದಕ್ಕೋಸ್ಕರ ಬರೆದಿದ್ದೇವೆ ಅಂತ ಆಚಾರ್ಯ ಹೇಳೋದ್ರಿಂದ ಪ್ರಮಾಣ ಲಕ್ಷಣ ಯಾತಕ್ಕೂ ಓದೋ ಅದಲ್ಲ, ಇದು ಮೋಕ್ಷ ಶಾಸ್ತ್ರ ಅಂತ ಅರ್ಥ. ಪ್ರಮಾಣ ಲಕ್ಷಣ ಮೋಕ್ಷ ಕೊಡಿಸ್ತಕ್ಕಂಥ ಅಪೂರ್ವವಾದ ಶಾಸ್ತ್ರ, ಆದ್ದರಿಂದ ಸರಿಯಾಗಿ ಅದನ್ನು ಓದಬೇಕು. ಈಗ ಉತ್ತರ ಮಂಗಳ ಮಾಡ್ತಾರೆ. ಅಶೇಷ ಮಾನಮೇಯೈಕ ಸಾಕ್ಷಿಣೇ ಅಕ್ಷಯ ಮೂರ್ತಯೇ ಅಶೇಷ ಪುರುಹೂತೇಡ್ಯ ನಮೋ ನಾರಾಯಣಾಯತೆ. ಅಶೇಷ ಮಾನಮೇಯ ಏಕ ಸಾಕ್ಷಿಣೇ ಅಕ್ಷಯ ಮೂರ್ತಯೇ. ಎಲ್ಲ ಪ್ರಮಾಣಗಳಿಗೂ ಎಲ್ಲ ಪ್ರಮೇಯಗಳಿಗೂ ಮುಖ್ಯ ಸಾಕ್ಷಿಯಾದಂತಹ ಅಕ್ಷಯ ಮೂರ್ತಯೇ, ಎಂದೂ ನಾಶವಾಗದ ರೂಪವುಳ್ಳಂತಹ ಅಜೇಶ ಪುರುಹೂತೇಡ್ಯ. ಅಜ ಈಶಾ ಪುರುಹೂತ ಈಡ್ಯ. ಅಜ ಬ್ರಹ್ಮದೇವರು, ಈಶಾ ರುದ್ರದೇವರು, ಪುರುಹೂತ ಇಂದ್ರದೇವರು. ಅವರಿಂದ ಸ್ತುತನಾದವನೇ ನಾರಾಯಣಾಯ ತೇ ನಮಃ, ನಾರಾಯಣಾದ ನಿನಗೆ ನಮೋ ನಮಃ ಅಂತ ಗ್ರಂಥವನ್ನು ಮುಕ್ತಾಯ ಮಾಡ್ತಾರೆ. ಅಲ್ಲಿಗೆ ಪ್ರಮಾಣ ಲಕ್ಷಣ ಮುಗಿದು ಕಥಾಲಕ್ಷಣ ಪ್ರಾರಂಭ ಆಗುತ್ತೆ. ಕಥಾಲಕ್ಷಣದ ಉದ್ದೇಶ ಏನು? ಕಥಾ ಅಂದರೆ ನಾವು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಯಾವುದೋ ಕಥೆ ಬಗ್ಗೆ ಆಚಾರ ಹೇಳ್ತಾರೆ ಅಂತಲ್ಲ, ಕಥೆ ಬರೆಯೋದು ಹೇಗೆ ಅಂತ ಆಚಾರ ಹೇಳ್ತಾರೆ ಹೊರಟಿಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಕಥಾ ಅಂದ್ರೆ ಏನು? ಡಿಬೇಟ್ ಅಂತ ಅರ್ಥ, ಚರ್ಚೆ ಅಂತ ಅರ್ಥ, ವಿದ್ವದ್ಗೋಷ್ಠಿ ಅಂತ ಅರ್ಥ. ಗೊತ್ತಾಯ್ತಾ? ಅದನ್ನ ಹೇಗೆ ನಡೆಸಬೇಕು ಅಂತ ಆಚಾರ ಹೇಳ್ತಾರೆ. ಇವತ್ತಾದ್ರೂ ಭಾರಿ ಮುಖ್ಯ ಇದು. ವಾಕ್ಯಾರ್ಥ ನಡೆಯುತ್ತೆ ಅಂತ ಮಾತಾಡ್ತೇವಲ್ಲ, ಒಬ್ರು ಯಾವುದೋ ವಾದಕ್ಕೆ ಬರ್ತಾನೆ ಸೋಸಕ್ಕೋಸ್ಕರ, ಅವ್ರು ಕಂಡಕ್ಟ್ ಮಾಡಬೇಕು. ಕಂಡಕ್ಟ್ ಆಫ್ ವಿದ್ವದ್ಗೋಷ್ಠಿ ಇದೆ, ಅದು ಹೇಗಿರಬೇಕು ಅಂತ ಆಚಾರ ಹೇಳ್ತಾರೆ. ಕಥಾಲಕ್ಷಣ ಓದ್ದೆ ಹೋದ್ರೆ ವಾಕ್ಯಾರ್ಥ ಹೇಗೆ ಮಾಡಬೇಕು ಅಂತ ಪ್ರೊಸೀಜರ್ ನಿಮಗೆ ಗೊತ್ತಾಗೋದಿಲ್ಲ. ಸ್ಥಿತಿ ಮಾತು ಹೇಗೆ ಆಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಸಾಮಾನ್ಯ ಇವತ್ತು ವಾಕ್ಯಾರ್ಥ ಮಾಡಕ್ಕೆ ಅಪ್ಲೈ ಮಾಡೋದಿಲ್ಲ ಯಾರು ಕೂಡ ಇದೆ, ಅಪ್ಲೈ ಮಾಡೋದಿಲ್ಲ. ಆದ್ದರಿಂದ ರಿಸಲ್ಟ್ಲೆಸ್ ಆಗಿ ಬರುತ್ತೆ. ಯಾವುದೇ ವಾಕ್ಯಾರ್ಥ ಯಾತಕ್ಕೆ ರಿಸಲ್ಟ್ ಬರೋದಿಲ್ಲ ಅಂತ ಇದು ಫಾಲೋ ಮಾಡೋದಿಲ್ಲ ಇದನ್ನು. ಇದು ಫಾಲೋ ಮಾಡಿದ್ರೆ ಏನಾಗಬೇಕದು? ರಿಸಲ್ಟ್ ಬರಲೇಬೇಕು. ಆಚಾರ್ಯ ಹೇಳ್ತಾರೆ, ನೃಸಿಂಹ ಮಖಿಲಾಜ್ಞಾನ ತಿಮಿರಾ ಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ. ನೃಸಿಂಹಂ ಅಖಿಲಾಜ್ಞಾನ ತಿಮಿರ ಅಶಿಶಿರದ್ಯುತಿಂ, ನೃಸಿಂಹದೇವರನ್ನು ನಮಸ್ಕಾರ ಮಾಡಿ ಕಥಾಲಕ್ಷಣ ಬರೀತೇವೆ. ನೃಸಿಂಹದೇವರು ಹೇಗಿದ್ದಾರೆ ಅಂದರೆ ಅಖಿಲ ಅಜ್ಞಾನ ತಿಮಿರ ಅಶಿಶಿರದ್ಯುತಿಂ, ಅಖಿಲ, ಅಜ್ಞಾನ, ತಿಮಿರ, ಅಶಿಶಿರ, ದ್ಯುತಿ. ಅಶಿಶಿರ ದ್ಯುತಿ ಅಂದರೆ ಸೂರ್ಯ ಪ್ರಕಾಶ. ಅಖಿಲ ಅಜ್ಞಾನ, ಎಲ್ಲವೂ ಅಜ್ಞಾನ ಕಲ್ಪಿತ ಅನ್ನೋ ಮತ ಇದೆಯಲ್ಲ, ಅದಕ್ಕೆ ಹೇಗಿದ್ದ ನರಸಿಂಹದೇವರು ಅಂದರೆ ಸೂರ್ಯ ಇದ್ದಾಗಿದ್ದ. ಗೊತ್ತಾಯ್ತಾ, ಕತ್ತಲೆಗೆ ಸೂರ್ಯ ಹೇಗೆ ವಿರುದ್ಧನೋ, ಎಲ್ಲ ದುಷ್ಟಮತಗಳಿಗೆ ನರಸಿಂಹದೇವರು ಹೇಗಿದ್ದಾರೆ, ವಿರುದ್ಧವಾಗಿದ್ದಾರೆ. ನರಸಿಂಹದೇವರು ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ಅಜ್ಞಾನ ಹೋಗಿಬಿಡುತ್ತೆ ಅಂತ ಅರ್ಥ. ಅವರನ್ನು ಸ್ಮರಣೆ ಮಾಡಿ ಕಥಾಲಕ್ಷಣವನ್ನು ಅಂಜಸ ಹೇಳ್ತೇವೆ, ಸರಿಯಾಗಿ ತಿಳಿಸ್ತೇವೆ ಅಂತ ಹೇಳಿದರು. ಈ ಕಥಾ ಅಂದರೆ ಇಲ್ಲಿ ಟೀಕಾರಾಯರು ಬರೀತಾರೆ ಅದನ್ನು. ಅನೇಕ ವಿದ್ವತ್ಕರ್ತೃ ಕಹ ಮತ್ತೆ ಏನಾಗಬೇಕು, ಅನೇಕ ಜನ ವಿದ್ವಾಂಸರು ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತೇನಾಗ ಮುಂದೇನಾಗಬೇಕು, ವಿಚಾರ ಗೋಚರ ಪ್ರಬಂಧ ವಾಕ್ಯ ಪ್ರಬಂಧ ಕಥಾ. ಅನೇಕ ವಿದ್ವತ್ಕರ್ತೃಕ ವಿಚಾರ ಗೋಚರ ವಾಕ್ಯ ಪ್ರಬಂಧ ಕಥಾ. ಅನೇಕ ವಿದ್ವಾಂಸರು ಸೇರಬೇಕು, ಒಂದು ವಿಚಾರ ಡಿಸ್ಕಸ್ ಮಾಡಲಿಕ್ಕೆ ಹೊರಡಬೇಕು, ಮಾತುಕತೆ ನಡೀಬೇಕು. ಅದಕ್ಕೇನಂತಾರೆ, ಸಭಾ ಅಂತ ಕರೀತಾರೆ ಅದನ್ನು. ಅದು ಕಥಾ ಅಷ್ಟೇನೆ. ಆ ಕಥೆಯಲ್ಲಿ ಮೂರು ವಿಧ ಇದೆ, ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ. ವಾದಕಥ, ಜಲ್ಪಕಥ, ವಿತಂಡಾಕಥ ಅಂತ ಮೂರು ವಿಧವಾದ ಕಥಾ ಉಂಟು. ವಾದಕಥ ಅಂದ್ರೇನು, ತತ್ವದೆರಡೇ ಬುದ್ಧಿಶ್ಯ. ನಮ್ಮಲ್ಲಿ ವಾದಕಥ ಅಂಬುದು ಅಪಾರ್ಥಕ್ಕೆ ಬಂದು ವಾದ ಮಾಡ್ತಾನ್ರಿ ಅವನಂದ್ರೆ ಏನರ್ಥ, ಬೋಲ ಹೆಸರಾಗಿಬಿಟ್ಟಿದೆ. ಆಕ್ಚುಲಿ ವಾದ ಅಂಬುದು ಹೊಗಳ ಪದ. ವಾದ ಅಂದ್ರೇನು ಅಂದರೆ, ವಾದ ಜಲ್ಪ ವಿತಂಡ ಇತಿ ತ್ರಿವಿಧ ವಿದುಷಾಂ ಕಥಾ. ತಲ್ಲಿ ತತ್ವ ನಿರ್ಣಯ ಉದ್ದಿಶ್ಯ ಕೇವಲ ಗುರು ಶಿಷ್ಯಯೋ ಕಥಾ ಅನ್ಯೇಷಾಮಪಿ ಸತಾಂ ವಾದ ವಾ ಸಮಿತೇಹೇ ಶುಭಾ. ಇದು ವಾದಕಥೆಯ ಲಕ್ಷಣ. ಮೊದಲನೇದಾಗಿ ತತ್ವ ನಿರ್ಣಯ ಉದ್ದಿಶ್ಯ, ಮಾತು ಶುರುವಾಯಿತು. ಈಗ ಇಬ್ಬರು ಕೂತಿದ್ದಾರೆ, ಮಾತು ಶುರುವಾಯಿತು. ಮಾತಿನ ಉದ್ದೇಶ ಏನು ಅಂದರೆ, ವಿಷಯ ಏನಪ್ಪ ಅಂದ್ರೆ ತೀರ್ಮಾನ ಮಾಡೋದು. ತತ್ವ ನಿರ್ಣಯ ಅಂದ್ರೇನು, ಸರಿಯಾದ ವಿಷಯ ತೀರ್ಮಾನ ಮಾಡೋದೇ ಗುರಿ. ಅದಕ್ಕೇನಂತ ಕರೆ ವಾದಕಥಾ ಅಂತ ಹೇಳಿದ್ರು. ಅದಕ್ಕೆ ವಾದ ಸೋಲು ಗೆಲುವು ಮುಖ್ಯ ಅಲ್ಲ, ಅದಕ್ಕೆ ಯಾರು ಸೋತಾರೆ ಯಾರು ಗೆಲ್ತಾರೆ ಮುಖ್ಯ ಅಲ್ಲ. ಏನು ಮುಖ್ಯ ಅಲ್ಲಿಗ, ವಿಷಯ ತೀರ್ಮಾನ ಆಗಬೇಕಷ್ಟೆ. ಈ ರೀತಿ ವಿಚಾರ ಮಾಡಕ್ಕೆ ಹೊರಟಾಗ ಏನಂತ ಕರೀತಾರೆ ಅದನ್ನು, ವಾದಕಥಾ ಅಂತ ಕರೀತಾರೆ. ಆದರೆ ನಾನು ಗೆಲ್ಲಬೇಕು ಅಂತ ಹೊರಟಾಗ ಏನಾಗುತ್ತೆ, ಅದು ಜಲ್ಪ ಆಗಿಬಿಡುತ್ತೆ. ವಾದಕಥಾ ಅಲ್ಲ ಅದು, ಗೆಲ್ಲಬೇಕಷ್ಟೇನೆ. ಇಲ್ಲ ಹಾಗಲ್ಲ, ವಿಷಯ ತಿಳಿಬೇಕಷ್ಟೇನೆ. ಸಾಮಾನ್ಯವಾಗಿಂಥ ವಿಷಯ ಎಲ್ಲಿ ನಡೆಯುತ್ತೆ, ವಿಷಯ ತಿಳಿಬೇಕು ಅನ್ನೋ ಮಾತುಕತೆ ನಡೆಯೋದೆಲ್ಲಿ, ಗುರು ಶಿಷ್ಯಯೋಹೋ. ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರು ಉತ್ತರ ಕೊಡ್ತಾರೆ. ಅದಕ್ಕೇನು ತೀರ್ಮಾನ ಆಗೋ ಉದ್ದೇಶ ಏನಾಗಿಲ್ಲ, ಏನಿದೆ ಅಲ್ಲಿಗ, ವಿಷಯ ಅರ್ಥ ಆಗಬೇಕಷ್ಟೆ. ವಾಯುದೇವರಿಗೆ ಪ್ರಾಕೃತ ದೇಹ ಇದೆಯೋ ಇಲ್ವೋ ವಿಷಯ ಬಂತೀಗ. ಅವಾಗ ಗುರು ತಾನು ಗೆಲ್ಲಬೇಕು ನೀನು ಗೆಲ್ಲಬೇಕು ಪ್ರಶ್ನೆ ಇಲ್ಲ, ನಮ್ಮ ಉದ್ದೇಶ ಏನಿದೆ ತೀರ್ಮಾನ ಆಗಬೇಕೀಗ. ಇದೆಯೋ ಇಲ್ವೋ ತೀರ್ಮಾನ ಆಯ್ತು, ಏನಂತ ಇದೇ ತೀರ್ಮಾನ ಆಯ್ತು. ಹಾಗಿದ್ರೆ ದೋಷ ಇದೆಯೋ ಅಂತ ಪ್ರಶ್ನೆ ಬಂತಾಗ, ಅವಾಗ ಏನಾಗಬೇಕು, ದೋಷ ಇಲ್ಲ ಅದು ತೀರ್ಮಾನ ಆಗಬೇಕು. ಎಲ್ಲ ಆಧಾರ ತೀರ್ಮಾನಕ್ಕೆ ಏನು ಕೊಡಬೇಕು ಯಾವಾಗಲೂ ಕೂಡ ಆಧಾರ ಕೊಡಬೇಕು. ಇದನ್ನು ವಾದಕಥ ಅಂತ ಕರೀತಾರೆ. ಇವನಾಗಲ್ಲ ಬಾಯಿ ಬಿಡಬೇಕು, ಆ ಕಾರಣ ಗೆದ್ದೆ ಅಂದ್ಕೊಂಡ್ಬಿಡ್ಬೇಕು, ಅದು ಜಲ್ಪ. ಹಾಗಾಗಬಾರದು. ಗುರು ಶಿಷ್ಯರ ಮಧ್ಯೆ ಯಾವಾಗಲೂ ನಡೆದು ಕೂಡ ಏನಾಗಬೇಕು, ವಾದಕಥೆನೇ ನಡೀಬೇಕು. ಕಥ ಅನ್ಯೇಷಾಮಪಿ ಸತಾಂ, ಇನ್ನೊಂದು ಭಾಗ. ಇವರು ಯುದ್ಧಾಂಶ ಸೇರ್ಕೊಂಡ್ಬಿಟ್ಟಿದ್ದಾರೆ ಗುರು ಶಿಷ್ಯರೆಲ್ಲ, ಅವರು ಯಾವುದೋ ವಿಷಯ ಡಿಸ್ಕಸ್ ಮಾಡಬೇಕಾಗಿದೆ. ಆಚಾರ್ಯ ನೋಡಿದ್ದೀರಾ ನೀವು ಇದನ್ನ, ಇದು ವಿಷಯ ನಿಮಗೆಲ್ಲರೂ ಗೊತ್ತಾಯ್ತಾ, ನೋಡಿ ಡೌಟ್ ಬಂದಿದೆ ಅಂತ ಕೇಳಿ ತಕ್ಷಣ ಉತ್ತರ ಕೊಟ್ಬಿಟ್ಟು ಕರೆಕ್ಟ್ ಆಯ್ತು. ಇದು ಕೂಡ ಏನು, ವಾದಕಥನೆ. ಗುರು ಶಿಷ್ಯರಲ್ಲ ಅವರು, ಉದ್ದೇಶ ಮಾತ್ರ ಏನಾಗಿದೆ, ವಿಷಯ ತಿಳ್ಕೋಬೇಕು ಅಂತಾಗಿದೆ. ಆದ್ದರಿಂದ ಅದು ವಾದಕಥ ಅಂತಲೇ ಕರಿಬೇಕು. ಆಯ್ತಾ? ಅಥವಾ ಇಬ್ಬರು ಮಾತಾಡ್ತಾ ಕೂತಿದ್ದಾರೆ ಸಭೆಯೊಳಗೆ, ಇಬ್ಬರಿಗೂ ವಿಷಯ ಗೊತ್ತಿದೆ. ಆಯ್ತಾ? ಇಬ್ಬರಿಗೂ ವಿಷಯ ಗೊತ್ತು, ಇವರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು. ಉದ್ದೇಶ ಏನು ಅಂದರೆ ಸಭೆ ಗೊತ್ತಾಗಲಿ ಅಂತ ಮಾತಾಡ್ತಾರೆ. ಇದು ಕೂಡ ಏನು, ಇದು ವಾದಕಥನೆ. ಅವರು ಅದ್ವೈತ ಪರದ ಒಬ್ಬರು ಆಚಾರ್ಯ ಕೂತ್ಕೊಂಡ್ರು, ಅದ್ವೈತ ಇನ್ನೊಬ್ಬ ಆಚಾರ್ಯ, ಇಬ್ಬರು ಕೂಡ ಯಾರು ಮೂಲತಃ, ಇಬ್ಬರು ದ್ವೈತಿಗಳೇ. ಇಬ್ಬರು ನಿಷ್ಠಾವಂತ ಆಚಾರ್ಯರೇ. ಪ್ರಶ್ನೆ ಮಾಡ್ತಾರೆ, ಏನ್ರಿ ಯಾಕೆ ಅದ್ವೈತ ಸುಳ್ಳು ಅಂತೀರಿ, ಸುಮ್ಮನೆ ಬಿಡ್ತೀರಾ ಅಂತ ಶುರು ಮಾಡಿದ ಅವನು. ಇವರೇ ಆಗಲ್ಲ ಬರೋದ್ರಲ್ಲಿ ಶುರು ಮಾಡಿದ್ರು, ಇಬ್ಬರು ಗಲಾಟೆ ಮಾಡ್ತಿದ್ರು ಜೋರಾಗಿ. ಇದೆಲ್ಲ ಯಾತಕ್ಕೆ ಮಾಡ್ತಿದ್ದಾರೆ ಅಂದರೆ, ಕೇಳೋರಿಗೆ ಏನಾಗಬೇಕದು, ಗಟ್ಟಿ ಆಗಬೇಕು. ಅವ್ರ ಪ್ರಶ್ನೆಗೆ ಉತ್ತರ ತಗೊಳ್ಳೋ ಶಕ್ತಿ ಅವರಿಗಿಲ್ಲ. ಇವರೇ ಪ್ರಶ್ನೋತ್ತರ ಮಾಡಿದಾಗ ಏನಾಗಿಬಿಡುತ್ತೆ, ಅದು ಎಲ್ಲರಿಗೆ ದಾರ ಬಂದ್ಬಿಡುತ್ತೆ. ಇವತ್ತು ಗೀತಾ ವಾದ ಅದು, ಯಾತಕ್ಕೆ ಗೀತಾ ವಾದ, ಎರಡಾಯ್ತು. ಒಂದು ಯಾರಿಗೆ ಜ್ಞಾನ ಬಂತದ್ರಿಂದ, ಮತ್ತೆ ಓದ್ದವರಲ್ಲೇ ಜ್ಞಾನ ಬರುತ್ತೆ, ಓದ್ದವರಲ್ಲಿ ಜ್ಞಾನ ಬರೋದ್ರಿಂದ ಅದು ವಾದಕಥೆಗೋಸ್ಕರ ಹೊರಟಂಥ ಗ್ರಂಥ ಅದು. ಇದನ್ನು ಯೋಚನೆ ಮಾಡಿದ್ರೆ ಎಲ್ಲೆಲ್ಲಿ ತತ್ವ ನಿರ್ಣಯ ಆಗುತ್ತೋ ಅವ್ರು ಗುರು ಶಿಷ್ಯರಾಗಿರಬಹುದು, ಪರಸ್ಪರ ವಿದ್ವಾಂಸರಾಗಿರಬಹುದು, ಅಥವಾ ವಿದ್ವಾಂಸ ಸಭೆಗೋಸ್ಕರ ಮಾಡಬಹುದು. ಸಮಿತಿ ಅಂದರೆ ಸಭೆ, ಸಮಿತಿ ಮಾಡಿಕೊಂಡಿದ್ದಾರೆ ಅಂತಾರಲ್ಲ, ಸಮಿತಿ ಅಂದರೆ ಸಭೆ ಅಂತ ಅರ್ಥ. ಇದು ಕೂಡ ಶುಭ, ಮಂಗಳಕರವಾದ ಕಥೆ ಇದು. ಇದನ್ನು ಮಾಡಲಿಕ್ಕೆ ಹೊರಟ್ರೆ ಯಾವಾಗಲೂ ಒಳ್ಳೆಯ ವಿಷಯ ಗೊತ್ತಾಗೇ ಆಗುತ್ತೆ ಅಂತ ಅರ್ಥ. ಆಮೇಲೆ ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾವ ಸತಾಂ ಜಲ್ಪ ಈ ತೀರಿಯತೆ. ಇಬ್ಬರು ವಿದ್ವಾಂಸರು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಾದ ಮಾಡೋ ಉದ್ದೇಶ, ಇವ್ರು ಮಾತಾಡ್ತಿದ್ದಾರೆ, ಏನು ಉದ್ದೇಶ ಅಂತ ಕೇಳಿದರೆ, ಗೆಲುವು ಖ್ಯಾತಿ ಬರಬೇಕು. ಹಬ್ಬ ಆಚಾರ ಗೆದ್ದು ಬಿಟ್ಟರು, ಅವ್ರು ಸೋತು ಬಿಟ್ಟರು, ಖ್ಯಾತಿ ಬರಬೇಕು. ಅಥವಾ ಸ್ಪರ್ಧ ಯಾವ, ಇವರು ಭಾರಿ ಬುದ್ಧಿ, ಅವರಿಗಿಂತ ಭಾರಿ ಬುದ್ಧಿವಂತರು ಅಂತಾಗಬೇಕು. ಅಥವಾ ಪ್ರೈಜ್ ಇಟ್ಟಿದ್ದಾರೆ, ಗೆದ್ದಲ್ಲ ಶುಭ ಕೊಡ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ಇದಕ್ಕೇನಂತ ಹೇಳಿದ್ರೆ, ಇದಕ್ಕೆ ಜಲ್ಪ. ಇಲ್ಲಿ ವಿಷಯ ಮುಖ್ಯ ಅಲ್ಲ, ಇಲ್ಲಿ ವಿಷಯ ಮುಖ್ಯ ಅಲ್ಲ. ಆ ಕಾಲಕ್ಕೆ ಯಾರು ಚೆನ್ನಾಗಿ ಮಾತಾಡ್ತಾರೋ ಗೆದ್ದಾಗಲೆಕ್ಕ. ಅರ್ಥ ಆಯ್ತಾ? ಯಾರು ಚೆನ್ನಾಗಿ ಮಾತಾಡ್ತಾರೋ ಆ ಕಾಲಕ್ಕೆ ಅವರೇ ಗೆದ್ದಾಗಲೆಕ್ಕ. ಇವು ಇನ್ನೂ ಭಾರಿ ವಿಷಯ ಹೇಳ್ತಾರೆ, ನೆನಪಿರ್ಬೇಕು ಅದೆಲ್ಲ. ವಿತಂಡ ಆದ್ರೆ ತಮಾಷೆ ಅಂದ್ರೆ ಇಬ್ರು ಸಜ್ಜನರೇ, ಇಬ್ರು ದೃಷ್ಟಿ ಇಬ್ರು ಸಜ್ಜನರೇ. ಅವರಿಬ್ರು ಮಧ್ಯೆ ನಡೆದಂತಹ ಗೆಲುವಿಗೋಸ್ಕರ ನಡೆದ, ಖ್ಯಾತಿಗೋಸ್ಕರ ನಡೆದ, ಹಣಕಾಸಿಗೋಸ್ಕರ ನಡೆದ ಚರ್ಚೆಯನ್ನು ಏನಂತ ಕರಿಬೇಕು? ಜಲ್ಪ ಅಂತ ಕರಿಬೇಕು. ಮೂರನೇದಿದೆ, ವಿತಂಡಾದು ಸತಾಮನ್ಯೈಹಿ ತತ್ವಮೇಶು ನಿಗೃಹಿತಂ. ಒಬ್ಬ ಸಜ್ಜನ ಒಬ್ಬ ದುರ್ಜನ ಇದ್ದಾರೆ, ಒಬ್ಬ ಸಜ್ಜನ ಒಬ್ಬ ದುರ್ಜನ, ಅವ್ರ ಮಧ್ಯೆ ನಡೆಯುತ್ತೆ. ಅದಕ್ಕೇನಂತ ಕರಿಬೇಕು ಚರ್ಚೆನ? ವಿತಂಡ ಅಂತ ಕರಿಬೇಕು. ಈ ಮೂರು, ವಾದ, ಜಲ್ಪ, ವಿತಂಡ. ಆಮೇಲೆ ಮನೆಯಲ್ಲಿ ಯೋಚನೆ ಮಾಡಬೇಕು, ವಾದಕ್ಕೂ ಜಲ್ಪಕ್ಕೂ ಏನು ಸಾಮ್ಯ ಇದೆ, ಡಿಫರೆನ್ಸ್ ಇದೆ? ಏನು ಸಾಮ್ಯ ಇದೆ ಎರಡಕ್ಕೂ? ಇಬ್ರು ಸಜ್ಜನರು, ಅದು ಸಾಮ್ಯ ಇದೆ. ಗೊತ್ತಾಯ್ತಾ? ವ್ಯತ್ಯಾಸ ಏನಿದೆ? ಅಲ್ಲಿ ಗೆಲುವು ಮುಖ್ಯ, ಇಲ್ಲೇನು ಮುಖ್ಯ? ವಿಷಯ ಮುಖ್ಯ. ಈ ವ್ಯತ್ಯಾಸ ಇದೆ. ಮತ್ತೆ ಜೊತೆಗೆ ಗುರು ಶಿಷ್ಯರಾಗಿರಬಹುದು. ಇಲ್ಲಿ ಗುರು ಶಿಷ್ಯರಲ್ಲ, ಜಲ್ಪ ಮಾಡೋ ಗುರು ಶಿಷ್ಯರಾಗಿರಲೇಬಾರದು. ಅವರು ಸೂರ್ಯಗಳನ್ನು ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಅದು ಅಥವಾ ಬೇನೇರಾಗಿರ್ಬೋದು. ಮೂರಾಗಿ ವ್ಯತ್ಯಾಸಗಳು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಸರಿಗೋಯ್ತು. ವಿತಂಡಕ್ಕೂ ಇದಕ್ಕೇನು ವ್ಯತ್ಯಾಸ ಇದೆ? ಜಲ್ಪಕ್ಕೂ ಇದಕ್ಕೂ, ವಿತಂಡಕ್ಕೂ ಜಲ್ಪಕ್ಕೇನು ವ್ಯತ್ಯಾಸ? ಒಬ್ಬ ಸಜ್ಜನ ಒಬ್ಬ ದುರ್ಜನ, ಆ ವ್ಯತ್ಯಾಸ ಬಂತು. ಅದರಲ್ಲಿ ವಾದಕ್ಕೂ ವಿತಂಡಕ್ಕೇನು ವ್ಯತ್ಯಾಸ? ತತ್ವ ನಿರ್ಣಯ ಇಲ್ಲ, ಯಥಾಪರದ ಸೋಲು ಗೆಲುವು. ಈಗ ಎರಡಕ್ಕೂ ಡಿಫರೆನ್ಸ್, ಜಲ್ಪಕ್ಕೂ ವಿತಂಡಕ್ಕೂ ಡಿಫರೆನ್ಸ್ ಇದೆ, ವಾದಕ್ಕೂ ವಿತಂಡಕ್ಕೂ ಡಿಫರೆನ್ಸ್ ಇದೆ. ಪಾರ್ಟಿಸಿಪೆಂಟ್ಸೇ ಡಿಫರ್ ಆಗಿಬಿಡ್ತಾರೆ. ವಿತಂಡದಲ್ಲಿ ಪಾರ್ಟಿಸಿಪೆಂಟೇ ಡಿಫರೆಂಟ್, ಅವರು ಇಲ್ಲಿ ಪಾರ್ಟಿಸಿಪೆಂಟ್ ಸಿಮಿಲರ್ ನೇಚರು. ಮತ್ತೆ ರಿಸಲ್ಟ್ ಬೇರೆ ಇದೆ. ವಿತಂಡದ ರಿಸಲ್ಟು ಸೋಲು ಗೆಲುವು ಅಷ್ಟೇನೆ, ಅದು ವಾದ ರಿಸಲ್ಟ್ ಏನಾಗಿದೆ ಇಲ್ಲಿ? ಬರೀ ಸತ್ವ ನಿರ್ಣಯ ಮಾತು. ಇವೆಲ್ಲ ಯೋಚನೆ ಮಾಡಿಕೊಂಡು ಯಾವಾಗ ಮಾತಾಡಬೇಕಾದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಯಾರು ತಿಕ್ಕೇಳೋ ಅಭ್ಯಾಸ ಮಾಡಬೇಕು? ದೊಡ್ಡವ್ರನ್ನ ಪ್ರಶ್ನೆ ಕೇಳಬೇಕು. ಯಾರು ತಿಕ್ಕೇಳ್ಬೇಕು? ನಾವು ವಾದ ದೃಷ್ಟಿಯಿಂದ ಕೇಳಬೇಕೆ ಹೊರತು ಪ್ರತಿವಾದ ಮಾಡಿದಷ್ಟು ಪ್ರಶ್ನೆ ಕೇಳಬಾರ್ದು. ಅರ್ಥ ಆಯ್ತಾ? ವಿತಂಡ ಯಾರ ಜೊತೆ ಮಾಡಬೇಕು? ಯಾವಾಗಲೂ ಅಯೋಗ್ಯರ ಜೊತೆ ಮಾಡಬೇಕು. ನಾವು ಯೋಗ್ಯರ ಜೊತೆ ವಿತಂಡ ಮಾಡಲಿಕ್ಕೆ ಕೊಟ್ಟರೆ ಏನು ತಿಳ್ಕೊಂಡಾಗತ್ತಾಗ? ಅವ್ರ ಅಯೋಗ್ಯರನ್ನು ತೀರ್ಮಾನ ಮಾಡಿದಾಗತ್ತೆ. ಎಂದು ಯೋಗ್ಯರ ಜೊತೆಗೆ ವಿತಂಡವನ್ನು ಮಾಡಕ್ಕೆ ಹೋಗಬಾರದು. ತಿಳಿತ ಅವಾಗ ಅವ್ರು ಯೋಗ್ಯರಂತೂ ಪೂರ್ವಾಗಿಬಿಟ್ರೆ ನಾವೇನಾಗ್ತೇವಾಗ? ನಾವು ಯೋಗ್ಯರಾಗಿಬಿಡ್ತೇವೆ. ಅದಕ್ಕೆ ಅಧಿಸ್ತೊಳಕ್ಕೆ ಹೋಗಬಾರ್ದು. ಆಮೇಲೆ ಯಾವಾಗಲೂ ಕೂಡ ದೊಡ್ಡವರ ಜೊತೆಗೆ ಪ್ರಶ್ನೆ ಕೇಳಬೇಕಾದ್ರೆ ತತ್ವ ನಡೆಯ ಒಂದೇ ಉದ್ದೇಶ ಇರಬೇಕು. ಇವ್ರು ಪ್ರಶ್ನೆ ಕೇಳಿದ್ರು, ಏನೇ ಈ ಪ್ರಶ್ನೆ ಕೇಳ್ತಿ? ವಾಯುದೇವರಿಯಲ್ಲಿ ಅಜ್ಞಾನ ಇರುತ್ತಾ ಅಂತ ಕೇಳಿದ. ಬೈದ್ರನ್ನು ತಿಳ್ಕೊಬಾರ್ದು. ಅದಕ್ಕೆ ಏನು ಹೇಳ್ಬೇಕು? ಅದಕ್ಕೆ ಹಬ್ಬ ಒಳ್ಳೆ ವಿಚಾರ ನನಗೆ ಗೊತ್ತಾಯ್ತು, ತಿಳ್ಕೊಬೇಕು. ಬೈದು ಬಿಟ್ಟರು ನಾನು ಕೈ ನೋಡೇ ಬಿಡ್ತೀನಿ, ಹಾಗೆಲ್ಲ ಮಾಡಬಾರ್ದು. ಇದು ಎಂದು ತತ್ವ ನಿರ್ಣಯ ಆಗೋದಿಲ್ಲ ಅವರಿಗೆ. ಸಿಟ್ಟು ಯಾತಕ್ಕೆ ಬಂತು ಅವ್ರು ಹೇಳಬೇಕಾದ್ರೆ? ಅಂಥವ್ರ ಬೇಕಿದ್ದ ಪ್ರಶ್ನೆ ಕೇಳ್ತಾನಲ್ಲ, ಆದಷ್ಟು ಸಿಟ್ಟು ಬಂತು. ಆ ಸಿಟ್ಟಿನಿಂದ ಏನಿದೆ? ವಾಯುದೇವರು ಭಕ್ತಿಯಿಂದ ಮಾಡಿದ ಸಿಟ್ಟೆ ಹೊರತು ಇವರು ಬೈಯೋ ಉದ್ದೇಶ ಅವನಿಗಿಲ್ಲ. ಇವನು ಕೂಡ ಅಷ್ಟೇ, ನಾನು ಬೈದಿದ್ದು ವಾಯುದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಬೈದ್ರೆ ಹೊರತು ನನ್ನ ವೈಯಕ್ತಿಕ ಬೈತಾ ಇಲ್ಲ. ಆ ಎಚ್ಚರ ಇರಬೇಕು ಅವನಿಗೆ. ಈ ಕಾನ್ಸೆಪ್ಟ್ ಬಿಟ್ಟುಬಿಟ್ಟ ಅಂದ್ರೆ ಏನಾಗುತ್ತೆ ಅಲ್ಲಿಗೆ? ಅಲ್ಲಿ ಮುಗಿತು, ವಾದ ಕಥೆ ಹೊರಟೋಗಿತ್ತು, ತತ್ವ ನಿರ್ಣಯ ಆಗದೇ ಇಲ್ಲ ಅಂತ ಅರ್ಥ. ವಿತಂಡಾತು ಸತಾಮನ್ಯೈಹಿ ತತ್ವಮೇಶು ನಿರೂಹಿತಂ ಸ್ವಯಂ ವಾ ಪ್ರಾಸ್ತಿಕವಿರುವಾದೇ ಚಿಂತೆಯೇ ತತ್ವ ನಿರ್ಣಯಂ. ಇನ್ನು ವಾದಕ್ಕೆ ಕೂತಾಗ ಜಡ್ಜಸ್ ಇರಬೇಕೋ ಇಲ್ವೋ ಪ್ರಶ್ನೆ. ಈಗ ವಾದಕ್ಕೆ ಕೂತಾಗ ಜಡ್ಜಸ್ ಇರಬೇಕೋ ಇಲ್ವೋ ನೀವೇ ಹೇಳಿ, ಏನನ್ಸುತ್ತೆ? ಹಾ, ಬೇಕಾಗಿಲ್ಲ. ಯಾಕೆ ವಿಷಯನಲ್ಲಿ ತತ್ವ ನಿರ್ಣಯ ಆಗ ಅಷ್ಟೇನೆ. ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾನೆ, ಅವ್ ಒಪ್ಕೊಂಡ್ರೆ ತತ್ವ ನಿರ್ಣಯ. ಒಪ್ಕೊಳ್ಳೋದು ಹೋದ್ರೆ ಜಡ್ಜ್ ಒಪ್ಕೊಂಡ್ರೆ ಉಪಯೋಗ ಇಲ್ಲ. ಯಾರು ಒಪ್ಕೋಬೇಕದನ? ಪ್ರಶ್ನೆ ಶಿಷ್ಯ ಒಪ್ಕೋಬೇಕಾದ್ರಿಂದ ಜಡ್ಜ್ ಇರಬೇಕಂತ ನಿಯಮ ಇಲ್ಲ. ಬೈ ಚಾನ್ಸ್ ಜಡ್ಜ್ ಕೂತಿದ್ದ, ನೋ ಪ್ರಾಬ್ಲಮ್, ಇರುವ ಎದ್ದೋಗ್ರೆ ಅಂತ ಹೇಳ್ಬೇಕಾಗಿಲ್ಲ. ಯಾರೋ ಹುಳು ಶಿಷ್ಯ ಒಂದು ಗುರುವಿನ ಪ್ರಶ್ನೆ ಕೇಳಿದ, ಯಾರು ಇನ್ನೂ ಆಚಾರ್ಯ ಮಾತಾಡ್ಬೇಕು, ಆಚಾರ್ಯ ಎದ್ದೋಗ್ರೆ ಮಾತಾಡ್ಬೇಕಾಗಿದೆ ಅಂತ ಹೇಳಬಾರ್ದು. ಅವರು ಕೂತಿದ್ರು ಹೇಳಿದ, ಅವ್ರು ಇರ್ಬೋದು ಇರದೇ ಇರ್ಬೋದು, ಅವರು ಕರೆಕ್ಟ್ ಅಂತ ಹೇಳಿದ್ರು. ಕೂತವ್ರು ಏನ್ ಮಾಡಿದ್ರು? ಕರೆಕ್ಟ್ ಅಂದ್ಬಿಟ್ರು. ಅದು ಒಳ್ಳೇದೇ, ಏನು ತಪ್ಪಾರ? ಶಿಷ್ಯನ ಇನ್ನೂ ಜ್ಞಾನ ಜಾಸ್ತಿ ಆಯ್ತು. ಆ ಆಚಾರ ಹೇಳಿದ್ರು ಇನ್ನೊಬ್ರು ಸೆಕೆಂಡ್ ಮಾಡಿದ್ರೆ ಅದು ಇನ್ನೂ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟು. ತಪ್ಪಲ್ಲ ಅದು. ಆದರೆ ಜಲ್ಪದಲ್ಲಿ ಏನಾಗ್ಬೇಕು? ಪ್ಲಾಸ್ಟಿಕ್ ಇರ್ಬೇಕಾ ಇಲ್ವಾ? ಇರಲೇಬೇಕಿದ್ರು. ಹೇಳಿ ಕೇಳಿ ಏನದು? ಹೇಳಿ ಕೇಳಿ ಗೆಲುವು ಹೊರಟಿರೋದು. ಅವ್ರು ಯಾರು ಇರ್ಬೇಕಲ್ಲಿ? ಇವತ್ತು ಯಾತಕ್ರಮ ವಾಕ್ಯಾತಕ್ರು ಫೇಲ್ ಆಗುತ್ತೆ ಅಂದ್ರೆ ಜಡ್ಜಸ್ಸೇ ಇರೋದಿಲ್ಲ. ಅದಕ್ಕೆ ಪ್ರಾಬ್ಲಮ್ ಇರೋದು. ಇವ್ ಕೂತವರೋ ಜಡ್ಜಸ್ ಆಗಿಬಿಡ್ತಾರೆ. ಕೊನೆಗೆ ಏನಾಗುತ್ತೆ ಅಲ್ಲಿಗೆ? ನಾವು ಗೆದ್ವಿ ಅಂತ ಅವರು, ನಾವು ಗೆದ್ವಿ ಅಂತ ಇವರು, ಅಸ್ತವ್ಯಸ್ತ ಆಗಿಬಿಡುತ್ತೆ. ಅದರಿಂದ ಜನಸಾಮಾನ್ಯ ಏನಾಗ್ಬಿಡ್ತಾರೆ? ಮಿಸ್ಗೈಡ್ ಆಗಿ ಹೋಗ್ಬಿಡ್ತಾರೆ. ಹಾಗಾಗಬಾರ್ದು. ಆದ್ರೆ ಯಾವ ಕಾಲ ಕೂಡ ಚರ್ಚೆ ಅಂತ ಹೇಳಿ ನಾವು ಜಲ್ಪಾದಿಗಳಿಗೋಸ್ಕರ ಹೊರಟಾಗ ದ್ವೈತಾದ್ವೈತ ಚರ್ಚೆ ಎಂದು ಕೂಡ ವಾದ ಕಥೆ ಆಗತ್ತಾ? ಸಾಧ್ಯನೇ ಇಲ್ಲ. ಏನಾಗುತ್ತದು? ಬರೀ ಫೈಟಿಂಗ್ಗೆ ಶುರುವಾಗ ನಾವು ಗೆದ್ವಿ ನಾವು ಗೆದ್ವಿ ಅಂತ ಆಗಬೇಕು. ಅವಾಗ ಅವ್ರು ತೀರ್ಮಾನ ಯಾರು ಮಾಡಬೇಕಾಗ? ಥರ್ಡ್ ಪರ್ಸನ್ ಮಾಡಬೇಕು. ಅಲ್ಲಿ ಇವ್ರಿಗೆ ಜಡ್ಜಸ್ ಇರಬೇಕಾದ್ರೆ ಇಲ್ಲದ ಉಪಯೋಗ ಇಲ್ಲ. ಸತ್ಯಜ್ಞಾನರ ಕಾಲದವ್ರಿಗೆ ಹೇಗೆ ನಡೆದು ಬಂತು ಅಂತ ಕೇಳಿದ್ರೆ ಜಡ್ಜಸ್ ಇದ್ದೇ ನಡಿಬೇಕು. ಅವ್ರು ದಿವಸ ಮಾಡಿದ್ರೆ ಏನು ಮಾಡ್ತಿದ್ರು? ಅವರು ರೆಕಾರ್ಡ್ ಮಾಡಿಸ್ಬಿಡ್ತಿದ್ರು. ಈ ಟೇಪ್ ರೆಕಾರ್ಡರ್ ಇಲ್ಲಾಗ ಆ ಯಾರು ಕೂತ್ಕೊಂಡು ಬರೀತಾ ಇರ್ಬೇಕು ಅವನು ಫಾಸ್ಟಾಗಿ. ಆಮೇಲೆ ಅವ್ರು ಸೈನ್ ಮಾಡ್ಬೇಕು, ಇಬ್ರು ಕೂಡ ಹೇಳಿದ್ರು ಸೈನ್ ಮಾಡ್ಬೇಕು, ಇವರು ಸೈನ್ ಮಾಡ್ಬೇಕು. ಆಮೇಲೆ ಕೊನೆಗೆ ಜಡ್ಜ್ ತೀರ್ಮಾನ ಮಾಡಬೇಕು. ಹೀಗಾಗಿ ಒಳ್ಳೆ ಅಪೂರ್ವವಾದ ಸಿದ್ಧಾಂತ ಬರುತ್ತಿತ್ತು. ಈಗಿನ ಸಭೆಗಳು ಏನಾಗಿಬಿಟ್ಟಿದೆ ಅಂತ ಕೇಳಿದ್ರೆ ಟೈಮ್ ಪಾಸ್ ಸಭೆ ಆದಾಗ ಆಗುತ್ತೆ, ಊಟದವರೆಗೂ ಮಾಡೋದು ಎದುರು ಬಿಡೋದು ಕೊನೆಗೆ. ಅದ್ರ ಪರಿಣಾಮ ಏನಾಗುತ್ತೆ? ಕೂತ್ ಜನಗಡಿ ಭಾರಿ ಪ್ರೀತಿ ಆಗಿಬಿಡುತ್ತೆ. ಇದು ಎಕ್ಸೆಪ್ಷನ್ಸ್ ಇರ್ಬೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ 190 ಪಾಲು ಹೇಗಾಗತ್ತೆ? ದಾರಿ ತಪ್ಪೋದೇ ಜಾಸ್ತಿ. ಆದ್ರಿಂದ ನಮ್ಮ ನಮ್ಮಲ್ಲಿ ಚರ್ಚೆ ಮಾಡ್ಕೊಳ್ಳೋದು ಬೇರೆ. ಹುಡುಗವರಲ್ಲಿ ಬಂದಾಗ ಏನಾಗಬೇಕು? ಅದು ಸೋಲುಗಲು ತೀರ್ಮಾನ ಆಗಲೇಬೇಕು. ಅದು ಪ್ಲಾಸ್ಟಿಕ್ನ ತಿರ್ಲೇಬೇಕು, ಇಲ್ಲದವರು ವಾದ ಮಾಡೋದಿಲ್ಲ ಅಂತ ಹೇಳಬೇಕು. ಅದು ಇದರಲ್ಲಿ ಬರ್ತದೆ. ಆಚಾರ್ಯ ಏನ್ ಮಾಡ್ತಾರೆ? ಪದ್ಮತೀರ್ಥ ಬರ್ತಾನೆ ವಾದಕ್ಕೆ. ತಕ್ಷಣ ಏನ್ ಮಾಡ್ತಾರೆ ಆಚಾರ್ಯರು, ಪಾಸ್ಟಿಕರ ಕರಿ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಗಿ. ಗೊತ್ತಾಯ್ತಾ? ಯಾಕೆ ಇಲ್ಲ ಆಮೇಲೆ ಉಪಯೋಗದಲ್ಲಿ ಅದನ್ನ ಇವತ್ತಿಬ್ರು ಲಾಯರ್ ವಾದ ಮಾಡ್ಬಿಡ್ತಾರೆ, ಜಡ್ಜ ಕೂತಿಲ್ಲ ಎಲ್ಲಿ ಎಂಡ್ ಆಗ್ಬೇಕದು, ಜಡ್ಜ್ ಬರ್ಲಿಲ್ಲ ಏನ್ ಮಾಡ್ತಾರೆ ವಾದನ ಯಾಕೆ ಮುಂದಕ್ಕೆ ಹಾಕ್ಬಿಡ್ತಾರೆ ಅಷ್ಟೇ ಹೊರತು ಅವ್ರು ವಾದ ಮಾಡಾಗಿಲ್ಲ. ಕನ್ಸರ್ನ್ ಜಡ್ಜ್ ಇಲ್ಲದೆ ಹೋದ್ರೆ ವಾದ ಇಲ್ಲ. ಆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಣ್ಣ ಪುಟ್ಟ ವಿಷಯಕ್ಕೇನೆ ನಾವು ಜಡ್ಜ್ ಬೇಕು ಅಂತೇವೆ. ಶಾಸ್ತ್ರಾರ್ಥ ವಿಚಾರ ಏನಿರ್ಬೇಕು ಅದಕ್ಕೆ ಜಡ್ಜಸ್ ಬೇಕೇ ಬೇಕು. ಪ್ರಾಸ್ತಿಕ ಆಯ್ತು ಜಡ್ಜಸ್ ಆಗಿರಬೇಕು, ಮುಂದಿನ ಪ್ರಶ್ನೆ ಜಡ್ಜಸ್ ಆಗಿರಬೇಕು. ರಾಗದ್ವೇಷ ವಿಹೀನಾಸ್ತು ಸರ್ವ ವಿದ್ಯಾವಿಶಾರದಾ ಪ್ರಾಸ್ತಿಕ ಇತಿ ಸಂಪ್ರೋಕ್ತಾ ವಿಷಮ ಏಕ ಏವವಾ. ಅವರಿಬ್ರು ಹೇಗಿರಬೇಕು ಪ್ರಾಸ್ತಿಕರು ಅಂದರೆ ರಾಗದ್ವೇಷ ಇರಬಾರ್ದು, ವೆಸ್ಟೇಜ್ ಇಂಟ್ರೆಸ್ಟ್ ಆಗಬಾರ್ದು. ಇವನ ಕಡೆ ಕೆಲವು ಹೇಳ್ಬೇಕು ತೀರ್ಮಾನ ಮಾಡ್ಕೊಂಡು ಕೂತ್ಬಿಡೋದು ಮೊದಲೇನೆ, ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆದಾಗ ಆಗ್ತಾರೆ. ಹಾಗೆ ಮಾಡಬಾರ್ದು. ಅವ್ರು ಕ್ಲಿಯರ್ ರಾಗದ್ವೇಷ ಇರಬಾರ್ದು. ರಾಗ ಅಂದರೆ ಒಬ್ಬನ ಮೇಲೆ ಪ್ರೀತಿ, ಇನ್ನೊಬ್ಬನ ಮೇಲೆ ದ್ವೇಷ. ಅದಿದ್ರೆ ಜಡ್ಜ್ ಆಗೋ ಸಾಧ್ಯತೆನೇ ಇಲ್ಲ. ಅದರಲ್ಲಿ ರಾಗದ್ವೇಷ ಇಲ್ಲ, ವಿಷಯವೇ ಗೊತ್ತಿಲ್ಲ ಅವನಿಗೆ, ಅವನೇನು ಉಪಯೋಗ ಈ ಮಧ್ಯೆ ಭಾರಿ ಒಳ್ಳೆಯವರಿಗೆ ದಂಡ ಉಪಯೋಗ ಇಲ್ಲ. ಅದಕ್ಕೆ ಸರ್ವವಿದ್ಯಾವಿಶಾರದ ಸರ್ವವಿದ್ಯಾವಿಶಾರದರಾಗಬೇಕು. ಅಲ್ಲಿ ವೇದಾಂತ ಚರ್ಚೆ ಮಾಡಬೇಕಾದ್ರೆ ಸರ್ವವಿದ್ಯಾವಿಶಾರದ ಯಾತಕ್ಕೆ ಬೇಕು ಅಂದರೆ ಯಾವ ವರ್ಷ ಬಿದ್ದ ತಂದುಬಿಡ್ತಾನೋ ಇದ್ದಕ್ಕಿದ್ದಾಗೆ. ಇವನಿಗೆ ಗೊತ್ತಿರಬೇಕು ಪ್ರಾಸ್ತಿಕರಿಗೆ, ಅದು ಇಲ್ಲ ಏನಾಗುತ್ತೆ ನಾವು ಗೊತ್ತಿಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ಆ ಸರ್ವವಿದ್ಯಾವಿಶಾರದರು ಯಾವ ವಿಷಯವಾಗಿ ಅರ್ಥ ಮಾಡ್ತಾರೋ ಅದು ಗೊತ್ತಿರಲೇಬೇಕು. ಅಡಿಷನ್ ಆಗಿ ಏನು ಗೊತ್ತಿರಬೇಕು ಅವರಿಗೆ, ಕನ್ಸರ್ನ್ ಎಲ್ಲ ವಿಷಯಗಳು ಗೊತ್ತಿರಬೇಕು ಅವರಿಗೆ. ವಾಕ್ಯಾರ್ಥ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕಾಗಿಲ್ಲ, ಆ ವಿಚಾರ ಕರೆಕ್ಟು. ಆದ್ರೆ ತರ್ಕಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಮೀಮಾಂಸಾಸ್ತ್ರ ಏನವು ರಿಲೇಟೆಡ್ ಅವೆಲ್ಲ ಗೊತ್ತಿರಬೇಕು. ಅದಕ್ಕೆ ಸರ್ವ ವಿದ್ಯಾವಿಶಾರದ ಇನ್ನು ಎಲ್ಲ ಗೊತ್ತಿದ್ರು ಅಂತ ಮುಗಿದೋಯ್ತು. ಪ್ರಾಸ್ತಿಕ ಐತಿ ವಿದ್ವಾಂಸ ವಿದ್ವಾಂಸರಲ್ಲೇನೆ ವಿಷಯಕ್ಕೆ ಹೋದ್ರೆ ಆದ್ರೆ ಅದು ವಾದನೆ. ಅಯೋಗ್ಯರು ಕ್ಲಾಸಿಫಿಕೇಷನ್ ಸೇರೋದೇ ಇಲ್ಲ, ಯಾಕಂದ್ರೆ ಜಡ್ಜ್ ಇನ್ವಾಲಿಡ್. ಅದು ಇಬ್ರು ಗುಂಡಗಳು ಕೇಸ್ ಹಾಕಿದ್ರೆ ಏನ್ ಮಾಡ, ಇಬ್ರು ಗುಂಡಗಳೇ ಗೊತ್ತಾಯ್ತಿಲ್ಲ. ಅದು ಒಬ್ರು ಒಳ್ಳೆಯವರಾಗಿದ್ರು ಪರವಾಗಿಲ್ಲ, ಗುಂಡಾಗ ಇಬ್ಬರು ಅರೆಸ್ಟ್ ಮಾಡಿ ಒಳಗೆ ಹಾಕ್ಬಿಡ್ತಾರೆ ಅಷ್ಟೇ. ಇಬ್ರು ಗುಂಡ ಕೇಸ್ ಮಾಡಿ ಏನ್ ಮಾಡ್ತಾರೆ, ಇಬ್ರು ಒಳಗೆ ಹಾಕ್ತಾರೆ. ಅದು ಲೆಕ್ಕ ಇಲ್ಲೇ ಇಲ್ಲ. ಇಷ್ಟ ಹೇಳ್ತಾರೆ ಪ್ರಾಸ್ತಿಕ ಐತಿ ಸಂಪ್ರೋಕ್ತ ವಿಷಮ ಏಕ ಏವ. ಪ್ರಾಸ್ತಿಕ ಎಷ್ಟನ ಇರಬೇಕಾಗಲೂ ಕೂಡ ಆರ್ಡ್ ನಂಬರ್ ಇರಬೇಕು, ಏ ಒನ್ ನಂಬರ್ ಇರಬಾರ್ದು. ಯಾಕೆ ಜಡ್ಜ್ ಮೊನ್ನೆ ಗಲಾಟೆ ಆಯ್ತು ನೋಡಿ, ಇಬ್ರು ಕೊಟ್ಟರು ಕೊಟ್ಟು ಮತ್ತೆ ಮಾಡಿ ಇನ್ನೊಂದು ಹೋಯ್ತು, ಹಾಗಾಗಬಾರ್ದು. ಅದಕ್ಕೆ ಆರ್ಡ್ ನಂಬರ್ ಇದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟ್ ಸಾಲ್ವ್ ಆಗ್ತಾ ಇದೆ. ಮತ್ತೆ ಎಷ್ಟೋ ದಿವಸ ವೇಸ್ಟ್ ಮಾಡಿದ್ರೆ ಆಮೇಲೆ ಸಕ್ತಾ ಸಾಲ್ವ್ ಆಗಲಿಲ್ಲ, ಒಬ್ಬನೇ ಬೇಕಾದ್ರೆ ಇರಬಹುದು. ಅದು ಸಿಂಗಲ್ ಬೆಂಚ್ ಅಂತಾರೆ, ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತೆಲ್ಲ ಆಚಾರ್ಯದಲ್ಲಿ ಪ್ರಾಕ್ಟಿಕಲಿ ನಡೀತಿರೋದೆಲ್ಲ ಕೂಡ ಬಿಟ್ಟಲ್ಲೆಲ್ಲ ಸರಿಯಾಗಿರ್ತಾರೆ ಇವರು, ಎಲ್ಲಿ ಸರಿಯಾಗಿರ್ತಾರೆ ನಡೆದಿರುತ್ತೆ. ಎಲ್ಲರೂ ಬಿಟ್ಟು ಕಮಿಟಿ ಫಾರಂ ಮಾಡ್ಬೇಕಾದ್ರೆ ಯಾವ ಯಾವ ರೀತಿ ಮಾಡಿರ್ತಾರೆ, 7-9 ಅಥವಾ 11 ಆ ಥರ ಇಟ್ಟಿರ್ತಾರೆ. ಇದೆಲ್ಲ ವಿಷಮ ಏಕ ಒಬ್ಬನೇ ಇರ್ಬೋದು. ಒಬ್ಬನೇ ಇದ್ದರೆ ಆಗಿರಬೇಕು ಅಂದರೆ ಅವನು ಭಾರಿ ಗ್ರೇಟ್ ಆಗಿರಬೇಕು. ಒಬ್ಬನೇ ಆಗಿದ್ದ ಕಾಲಕ್ಕೆ ಎಲ್ಲ ನಿಭಾಯಿಸಿ ಶಕ್ತಿ ಇರಬೇಕು ಆತನಿಗೆ. ಒಬ್ಬನು ಎತ್ತಿ ಒಳಗಾಕ ಸಾಮರ್ಥ್ಯ ಕೂಡ ಇರಬೇಕು ಆತನಿಗೆ. ಅದು ಯಾವ ಹೇಳ್ತಾರೆ ಆಚಾರ್ಯರು, ಅಶೇಷ ಸಂಶಯ ಚೇತ್ತ ನಿಸ್ಸಂಶಯ ಉದಾರಧೀ ಏಕಷ್ಟೇ ಪ್ರಾಸ್ತಿಕೋ ಜ್ಞೇಯ ಸರ್ವದೋಷ ವಿವರ್ಜಿತ. ಯಾವ ದೋಷನೂ ಇರಬಾರ್ದು, ಸರ್ವಜ್ಞರಾಗಿರಬೇಕು, ನಿಯಂತ್ರಣ ಮಾಡೋ ಶಕ್ತಿ ಇರಬೇಕು. ಅಂಥವರಾಗಿದ್ರೆ ಒಬ್ಬರೇ ಇರಬೇಕು. ಅಂಥವ್ರು ಯಾರು? ಸಾಕ್ಷಾತ್ ದೇವರೊಬ್ಬರೇ, ಇನ್ಯಾರು ಆಗಿಲ್ಲ. ಅದಕ್ಕೇನೆ ರಾಶಿ ಆಗದ ಕಾಲಕ್ಕೆ ವಾಕ್ಯಾರ್ಥ ನಡೀತಂತೆ. ಆಗ ಯಾರಾಗಿದ್ರು ಜಡ್ಜು? ವೇದವ್ಯಾಸದೇವರಾಗಿದ್ರು ಅಂತ ಹೇಳ್ತಾರೆ. ಸೊ ವೇದವ್ಯಾಸರು ಒಬ್ಬರೇ ಆಗಿದ್ದರು, ಏನ ಒಬ್ಬರೇ ಜಡ್ಜ್ ಚೆನ್ನ ಇಲ್ಲ. ಯಾರವರು? ಸಾಕ್ಷಾತ್ ನಾರಾಯಣ. ಆಮೇಲೆ ಯಾರಾಗಬೇಕು ಅಂದರೆ ಸಾಕ್ಷಾತ್ ವಾಯುದೇವರು. ಉಳಿದವರು ಯಾರಾದರೂ ಕೂಡ ಒಬ್ಬರಿದ್ರು ಆಗೋದಿಲ್ಲ. ಎಷ್ಟು ಜನ ಇರಬೇಕು ಅದಕ್ಕೆ? 3-5-7 ಆ ರೀತಿ ಇರಬೇಕು ಹೊರತು ಬೇರೆ ಅಲ್ಲ. ಇವ್ ಮಾಡರ್ನ್ ಡಿಬೇಟ್ಸ್ಗಳು ಎಷ್ಟು ಜನ ಕರೀತಾರೆ ಜಡ್ಜಸ್? ಸಾಮಾನ್ಯ 3 ಹಾಗೆ ಕರೆಯೋದೆ ಜಾಸ್ತಿ. ಉದಾರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಉದಾರಧಿ ಶ್ರೇಷ್ಠವಾದ ಬುದ್ಧಿ ಇರಬೇಕು. ಉದಾರ ಬುದ್ಧಿ ಅಂತ ಹೇಳಿದ್ರೆ ಲೀನಿಯನ್ಸ್ ಇರಬೇಕು ಹಾಗೆಲ್ಲ ಅರ್ಥ ಅಲ್ಲ. ಬಹಳ ಬುದ್ಧಿವಂತನಾಗಿರ್ಬೇಕು. ಅಶೇಷ ಸಂಶಯ ಚೇತ್ತ ನಿಸ್ಸಂಶಯ ಉದಾರಧೀಹಿ ಏಕಶ್ಚೇತ್ ಪ್ರಾಸ್ತಿಕೋ ಜ್ಞೇಯ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಹೇಳಬೇಕಾದ್ರೆ ತತ್ವ ಸರ್ತ್ರ ಸರ್ವ ಜಗದ್ ಏಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಏವ ಭಗವಾನ್ ಬಹೂವ. ಅಲ್ಲಿ ವೇದವ್ಯಾಸದೇವರು ಒಬ್ಬರೇ ಪ್ರಾಸ್ತಿಕರಾಗಿದ್ದರು ಅಂತ ಹೇಳಿದಾಗ ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಅನ್ನೋದು ಅಲ್ಲಿ ಬಂದು ಸಭೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಗೊತ್ತಾ? ಪಾರ್ಟಿಸಿಪೇಟ್ ಬ್ರಹ್ಮಾದಿ ದೇವತೆಗಳಂದು ಹೇಳಿದ್ರು ಕಲಿಯವರೆಗೂ ಪಾರ್ಟಿಸಿಪೆಂಟ್ಸ್ ಅವರು. ಅವ್ರನ್ನ ಫೈನಲ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಯಾರು ಇರ್ಬೇಕು ಅದಕ್ಕೆ? ಅಲ್ಲಿ ಒಬ್ಬರೇ ಕೂತಿದ್ದಾರೆ ಅಂದರೆ ವೇದವ್ಯಾಸ ಸಾಕ್ಷಾತ್ ನಾರಾಯಣ. ಇದು ಕೂಡ ವೇದವ್ಯಾಸ ದೇವರನ್ನ ಕಶ್ಚನ ಋಷಿಯನ್ನು ಉತ್ತರ ಅದು ಒಂದು ಕಶ್ಚನ ಋಷಿಯನ್ನು ಜಡ್ಜ್ ಮಾಡಿ ಕೊಡ್ತಾರೆ ಯಾರಾದ್ರು ಕೂಡ ಅಂತ ಸಾಕ್ಷಾತ್ ನಾರಾಯಣನ ಇದ್ದಕ್ಕೆ ಕೂಡಿಸಿದ್ರು ಅಂತ ಅರ್ಥ. ಏಕಸ್ಥೆಯ ಪ್ರಾಸ್ತಿಕ ಜ್ಞೇಯ ಸರ್ವದೋಷ ವಿವರ್ಜಿತ. ಒಂದು ದೋಷನೂ ಇರಬಾರದು ಅಂತ ಹೇಳ್ತಾರೆ. ಏಕೋ ವಾ ಬಹವೋ ವಾಸ್ಯು ವಿಷ್ಣು ಭಕ್ತಿ ಪರಾಶ್ಚದ. ಕೊನೆ ಒಂದು ಮಾತು ಹೇಳ್ತಾರೆ, ಜಡ್ಜಸ್ ಅಲ್ಲಿ ಏನಾಗಿರ್ಬೇಕು? ಫಸ್ಟ್ ಅವರು ವಿಷ್ಣು ಭಕ್ತರಾಗಿರ್ಬೇಕು, ಇಲ್ಲದವ್ರ ಇನ್ಮ್ಯಾರಿಟ್. ಕ್ರಿಮಿನಲ್ ಯಾರು ಜಡ್ಜ್ ಮಾಡ್ತಾರೆ ಯಾರು ಕೂಡ ಕ್ರಿಮಿನಲ್ ಜಡ್ಜ್ ಆಗಲಿಕ್ಕೆ ಬರೋದಿಲ್ಲ. ಏನಾಗಿರ್ಬೇಕು ಅವನು? ವಿಷ್ಣು ಭಕ್ತನಾಗಿರ್ಬೇಕು. ನಮ್ಮಲ್ಲಿ ಕ್ರಿಮಿನಲ್ ಅಲ್ಲಂತ ಪೂರ್ವಾಗಬೇಕಾದ್ರೆ ವಿಷ್ಣು ಭಕ್ತರಾಗಿದ್ದರೆ ಮಾತ್ರ ಸಾಧ್ಯ. ವಿಷ್ಣು ಯಾತಕ್ಕೆ ವಿಷ್ಣು ಭಕ್ತಿ ಒತ್ತು ಕೊಡ್ತೀರಿ ಅಂದರೆ 1000 ಗುಣ ಇರಲಿ, ವಿಷ್ಣು ಭಕ್ತಿ ಒಂದಿಲ್ಲ ಅಂದರೆ ಏನಾಗ್ತಾನೆ ಅವನು? ಸಜ್ಜನನೇ ಅಲ್ಲ. ವಿಷ್ಣು ಭಕ್ತಿರ್ಹಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣ. ಇವತ್ತು ನಮ್ಮಲ್ಲಿ ವಿಷ್ಣು ಭಕ್ತಿ ಅರ್ಥ ಆಗೋದಿಲ್ಲ, ದೇಶಭಕ್ತಿ ಅರ್ಥ ಆಗ್ತದೆ. ದೇಶಭಕ್ತಿ ಇಲ್ಲದವನು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೋಗ್ತಾನೆ. ಅದು ದೈವಭಕ್ತಿ ಇಲ್ಲದ ಜಡ್ಜ್ ಮಾಡಬಾರದು. ದೈವ ಅಂದರೆ ವಿಷ್ಣು, ಆದ್ದರಿಂದ ವಿಷ್ಣು ಭಕ್ತಿಯಿಂದ ಇಲ್ಲದ ಹೋದರೆ ಸಕಲ ಶಾಸ್ತ್ರ ಪಾರಂಗತ. ವಿಷ್ಣು ಭಕ್ತಿ ಇಲ್ಲ ಅವನೇನವನು ಅನ್ಫಿಟ್ ಟು ಬಿಕಮ್ ಎ ಜಡ್ಜ್. ಅವನು ವಿಷ್ಣು ಭಕ್ತಿ ಹೊಂದಿದ್ದು ಪ್ಲಸ್ ಅವೆಲ್ಲ ಇದ್ದು ಬಿಟ್ಟರೆ ಸರಿನೆ. ವಿಷ್ಣು ಭಕ್ತಿ ಅನ್ನೋದು ಬೇಸಿಕ್ ಸದ್ಗುಣ, ಅದಿಲ್ಲದೆ ಹೋಗಿದ್ರೆ ಇನ್ಯಾವ ಗುಣಗಳು ಏನಾಗೋದಿಲ್ಲ. ಕೌಂಟ್ ಆಗ IAS ಆಫೀಸರು ಬೇರೆ ಕಂಟ್ರಿ ಲೀಕ್ ಮಾಡಿದ ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ಒಬ್ಬ ಮಿನಿಸ್ಟರು ಬೇರೆ ದೇಶ ಹೆಲ್ಪ್ ಮಾಡಿದ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ದೇಶದ್ರೋಹಿ ಅಂತ ಕರೀತ. ದೇಶದ್ರೋಹಿ ಹಾಗೆ ದೇಶಘಾತಕನೋ ದೈವದ್ರೋಹಿಯಾಗಿ ಸಮಾಜಘಾತಕನಾಗ್ತಾನ. ಆದ್ದರಿಂದ ಅಂಥವನಿಗೆ ಯಾವ ಅವಕಾಶ ಕೊಡಬಾರದು, ಪ್ರಾಸ್ತಿಕನಾಗಲಿ ಅವಕಾಶ ಕೊಡಬಾರದು ಅಂತ ಹೇಳಿದ. ಸ್ವತ್ತಾಗಿದೆ ನಾಳೆ ದಿವಸ ಮುಂದಿನ ಪಾಠ. ಇನ್ನು ವಾದ ಹೇಗೆ ಶುರು ಮಾಡಬೇಕು ಹೇಳ್ತಾರೆ ಈ ಸ್ಟೆಪ್. ಈಗ ಹೌದು, ಹೇಗೆ ಪ್ರೊಸೀಡ್ ಆಗಬೇಕೀಗ, ವಾದ ಕಂಡಕ್ಟ್ ಹೇಗೆ ಮಾಡಬೇಕು, ಕಂಡಕ್ಟ್ ಆಫ್ ವಿದ್ವತ್ ಸಭಾ ಮೊದಲು ತಿಳಿಸಿಕೊಡ್ತೀವಿ. ಎಲ್ಲ ಇದು ಭಾರಿ ಅಪೂರ್ವ ಗ್ರಂಥಗಳಿದೆ ಎಲ್ಲ ಕೂಡ. ಇದು ಸರಿಯಾಗಿ ಓದಿಬಿಟ್ಟಿದ್ರೆ ಪ್ರಶ್ನೆ ಹೇಗೆ ಕೇಳಬೇಕು ಗೊತ್ತಾಗತ್ತೆ, ಎಲ್ಲಿ ಕೇಳಬೇಕು ಗೊತ್ತಾಗತ್ತೆ, ಪ್ರತಿ ಪ್ರಶ್ನೆ ಹೇಗಿರಬೇಕು ಗೊತ್ತಾಗತ್ತೆ, ಉತ್ತರ ಹೇಗೆ ಕೊಡಬೇಕು ಗೊತ್ತಾಗತ್ತೆ. ಅದೆಲ್ಲ ನಾಳೆ ದಿವಸ ಅದನ್ನು ನೋಡ್ತಾ ಇನ್ನೊಂದು ಗ್ರಂಥ ಶುರುವಾಗುತ್ತೆ ನಾಳೆ. ಉಪಾಧಿ ಖಂಡನಕ್ಕೆ ಲಿಂಕ್ ಇದೆ, ಪ್ರತಿಯೊಂದು ಗ್ರಂಥ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಆ ಕ್ರಮದಲ್ಲಿ ನೋಡೋಣಂತೆ. ನಾಳೆ ಸರಿಯಾಗಿ 7:30 ಪ್ರಾರಂಭ, ಮತ್ತು 2-3 ಲೇಟ್ ಆಗಿದೆ, ನಾಳೆ ಅಷ್ಟೇ ಆಗಬಾರ್ದು, ಆದರೂ ಬಿಡೋ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವಮೂಲ ಸೌರಭ ಕಡಿಮೆ ಬೆಲೆ ಸಿಗೋದು ಒಂದೇ ದಿವಸನೇ, ನಾಳೆಯಿಂದ 125 ಆಗುತ್ತೆ. ಆದ್ದರಿಂದ ಕೊನೆಯ ಚಾನ್ಸ್ ಉಪಯೋಗಿಸಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.